ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ದಲು ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಗಳಾಗಿದ್ದೀವಿ. ಇನ್ನು ಕರ್ತನಲ್ಲಿ ಪ್ರೀತಿಯಂಥ ಸಹೋದರಗಳೇ, ನಾವು ಲಾಸ್ಟ್ ಟೈಮು ಪ್ರಕಟಣೆ ಪುಸ್ತಕ ಸ್ಟಡಿ ಮಾಡಬೇಕಾದ್ರೆ ನಾವು ಏನಪ್ಪ ಮಾಡಿದ್ವಿ ಅಂದರೆ, ಒಂದು 17 ಅಧ್ಯಾಯದವರೆಗೂ ನಾವು ಏನು ಮಾಡಿದ್ರಿ, ನಾವು ಅದನ್ನ ಓದ್ತಾ ಬಂದಿದ್ದೀರಿ ಅಲ್ವರ? ಸೊ ಇವಾಗ ಏನು ಮಾಡೋಣ ಅಂದರೆ, ಈ 18th ಚಾಪ್ಟರ್ ನಾವು ಏನು ಮಾಡೋಣ, ಅದನ್ನ ಕಂಟಿನ್ಯೂ ಮಾಡೋಕ್ಕೆ ನಾವು ಏನು ಮಾಡೋಣ, ಶುರು ಮಾಡೋಣ ಅಂದ್ರೆ. ಸೊ ಅದಕ್ಕೆ ನೋಡ್ಬೇಕ್ರೆ, ಈ 17th ಚಾಪ್ಟರಲ್ಲಿ ಮುಖ್ಯವಾಗಿ ಈ ಕ್ರಿಸ್ತ ವಿರೋಧಿ ಸಂಸ್ಥೆ, ಈ ಮಹಾಬಾಬೆಲ್ ಬಗ್ಗೆ ಹೇಳ್ಬಿಟ್ಟು, ಆಮೇಲೆ ಈ 18ನೇ ಅಧ್ಯಾಯ ನೋಡ್ಬೇಕ್ರೆ, ದೇವರು ಏನಪ್ಪ ಅವನು ನಮಗೆ ಮುಖ್ಯವಾಗಿರುವಂಥ ಒಂದು ಕಾರ್ಯಗಳನ್ನ ಕೊಟ್ಟಿದ್ದಾರೆ ಅಂತಂದರೆ, ಈ ಒಂದು ಮಹಾಬಾಬೆಲ್ಗೆ ಬರುವಂಥ ಒಂದು ದಂಡನೆಗಳು ಹೇಗಿರ್ತದೆ ಅಂತಂದ್ಬಿಟ್ಟು ಏನು ಮಾಡಿದ್ರೆ, ನಮಗೆ ಅಲ್ಲಿ ಅನೇಕ ವಿವರಣೆಗಳನ್ನು ಕೊಟ್ಟಿರೋದು ನಾವು ಏನು ಮಾಡೋದು ಅಲ್ಲಿ ನೋಡ್ಬೋದು ಅಲ್ಲರ. ಸೊ ಅದನ್ನ ನೋಡ್ಬೇಕಾದ್ರೆ ನಾವೇನು ಮಾಡೋಣ ಅಂದರೆ, ಈ 18 ಚಾಪ್ಟರ್ಲಿ ಏನಪ್ಪ ಇದೆ ನಮಗೆ ಅಂತಂದ್ಬಿಟ್ಟು ಪಾಠ ನಾವು ಏನು ಮಾಡೋಣ ನೋಡೋಣ ಅಲ್ವರ. ಸೊ ಅದಕ್ಕೆ ನಾವೇನು ಮಾಡೋಣ, ಮೊದಲನೇ ಪ್ರಕಟಣೆ 18ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ಪ್ರಕಟಣೆ 18:1.
ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು.
ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನೋಡ್ಬೇಕಾರೆ ಈ ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ಏನಪ್ಪ ನೋಡ್ತೀವಿ ಅಂದರೆ, ಇದಾದ ಮೇಲೆ ಅಂತ ನಾವು ಏನು ಮಾಡ್ತೀವಿ ನೋಡ್ತೀವಿ ಅಂದ್ರೆ, ಅಂದರೆ ಪ್ರಕಟಣೆ 17ನೇ ಅಧ್ಯಾಯದಲ್ಲಿ ಬರುವಂಥ ಅನೇಕ ವಿಚಾರಗಳು ಆದ ಮೇಲೆ ಏನಪ್ಪ ನೋಡ್ತಾರೆ ಯೋಹಾನ ಅಂತಂದರೆ, ಒಂದು ಮಹಾ ಅಧಿಕಾರ ಉಳ್ಳಂಥ ಒಂದು ದೇವದೂತ ಪರಲೋಕದಿಂದ ಇಳಿಯೋದನ್ನು ಕಂಡೇನು ಅಂತಂಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲರ. ಇವರ ಪ್ರಭಾವದಿಂದ ಭೂಮಿಗೆ ಏನಾಯಿತು ಅಂತ ನೋಡ್ತೀವಿ ಅಂತಂದರೆ, ಏನಂದರೆ ಪ್ರಕಾಶ ಉಂಟಾಯಿತು ಅಂತ ನಾವೇನು ನೋಡ್ತೀವಿ ನೋಡ್ತಿದ್ರು. ಅಂದರೆ ಇದು ಯಾರಪ್ಪ ದೇವದೂತ ಅದರ? ಸೊ ಇದು ನೋಡ್ಬೇಕಾದ್ರೆ ಏನು ಪರಲೋಕದಲ್ಲಿ ಲಿಟ್ರಲ್ ಆಗಿರೋಂಥ ದೇವದೂತ ಹೇಳಿದ್ ಬಂದ ಅಂತಂದರೆ, ಇಲ್ಲ ಕರ್ನಾಲಿ ಪ್ರೀತಿ ಅಂತ ಸೋರಸಗಳೇ, ನಮಗೆ ಚೆನ್ನಾಗಿ ಗೊತ್ತು ಪ್ರಕಟಣೆ ಪುಸ್ತಕ ಬರೆದಿರೋದು ಹೇಗಪ್ಪ ಬರೆದಿದ್ದಾರೆ ಅಂತ ನೋಡ್ತೀರಿ ಅಂತಂದರೆ, ಏನ್ರಿ ಎಲ್ಲ ಏನ್ರಿ ಗೂಢಾರ್ಥವಾಗಿ ಏನಾಗಿರೋದು ಬರೆದಿರೋದು ಎಲ್ಲ ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ. ಇಲ್ಲಿ ಮಹಾ ಅಧಿಕಾರ ಉಳ್ಳಂಥ ಒಬ್ಬ ದೂತ ಆಕಾಶದಿಂದ ಇಳಿದು ಬಂದು ಅಂತಂದರೆ ಯಾರಿಗಪ್ಪ ಹೇಳ್ತಾ ಇರೋದು ರೆಫರೆನ್ಸ್ ಅಂತ ನೋಡ್ಬೇಕಾರೆ, ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತಂಗೆ ಏನು ಮಾಡ್ತಾ ಇರೋದು ಹೇಳ್ತಾ ಇರೋದು. ಅದೇ ಬದಲು ಮತ್ತೆ ದೂತ ಅಂತ ಹೇಳ್ತಾರಲ್ಲ ಹೇಗೆ ಅಂತ ನೋಡ್ಬೇಕಾರೆ, ನಾವು ಎಷ್ಟೋ ಸತಿ ಏನು ಮಾಡಿದ್ವಿ ಬಗ್ಗೆ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೀವಿ. ದೂತ ಅಂತ ಹೇಳ್ಬೇಕಾರೆ ಏನು ಲಿಟ್ರಲ್ ಆಗಿರೋಂಥ ಒಂದು ಏಂಜಲ್ ಅಲ್ಲ ಅದರ. ಸೊ ದೇವರನ್ನ ಯಾರು ರೆಪ್ರೆಸೆಂಟ್ ಮಾಡ್ತಾರೋ ಬೈಬಲ್ನಲ್ಲಿ ಇದಕ್ಕೆಲ್ಲರಿಗೂ ಏನು ಹೇಳ್ತಾರೆ, ದೇವ ದೂತ ಅಂತ ಏನು ಮಾಡ್ತಾರೆ ನಾವು ಹೇಳೋದು, ನಾವು ಬೈಬಲ್ ಏನು ಮಾಡೋದು ನಾವು ನೋಡ್ಬೋದು ಅಲ್ವರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರಲ್ಲಿ ನೋಡ್ಬೇಕಾರೆ, ಏನ್ರಿ ಒಂದು ಏನ್ರಿ ಗಾಡ್ಸ್ ಮೆಸೆಂಜರ್. ಅದಕ್ಕೆ ನಮ್ಮ ಮಲಾಖಿ ಪುಸ್ತಕದಲ್ಲಿ ಕೂಡ ನಾವೇನು ಮಾಡ್ತೀರಿ ನೋಡ್ತೀರಿ ಅಲ್ವರ, ಏನ್ರಿ ಯಹೋವನ ಏನ್ರಿ ಒಂದು ಏನ್ರಿ ವಾಕ್ಯ ಅವ್ರ ಬಾಯಿನಲ್ಲಿರೋದ್ರಿಂದ ಯಾಜಕ ಏನಾಗಿದ್ದಾನೆ ಅಂತಂದರೆ ಯಹೋವನ ದೂತನಾಗಿದ್ದಾನೆ ಅಂತ ಕೂಡ ನಾವೇನು ಮಾಡ್ತೀವಿ ಮಲಾಖಿ 2ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೀರಿ ಅದರ. ಸೊ ಆ ರೀತಿ ಹೇಳ್ಬೇಕ್ರೆ ನಮ್ಮ ಯೇಸು ಕ್ರಿಸ್ತನ ಏನಾಗಿದ್ದಾರೆ ಅಂದರೆ, ದೇವರಿಗೆ ವಾಕ್ಯವಾಗಿದ್ದಾರೆ, ದೇವರ ವಾಕ್ಯವಾಗಿದ್ದಾರೆ, ದೇವರ ವಾರ್ತೆ ಆಗಿದ್ದಾರೆ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ ಅಂದರೆ, ದೇವ್ರನ್ನ ಏನೆಲ್ಲ ಮಾತಾಡ್ಬೇಕಂತ ಇದ್ದಾರೋ ಇದು ಯಾರ ಮುಖಾಂತರಪ್ಪ ಮಾತಾಡೋಕ್ಕೆ ಶುರು ಮಾಡಿದ್ರು ದೇವರು ಅಂತಂದರೆ, ಎಲ್ಲ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತ ಮುಖಾಂತರ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತನಿಗೆ ಒಡಂಬಡಿಕೆಯ ದೂತ ಅಂತ ಕೂಡ ಏನು ಮಾಡ್ತಾರೆ ಹೇಳ್ತಾರೆ. ನೋಡಿ ಓದೋಣ ವಾಕ್ಯನ, ಎಲ್ಲಪ್ಪ ಅಂದರೆ ಮಲಾಖಿ 3ನೇ ಅಧ್ಯಾಯ 1ನೇ ವಾಕ್ಯ, ಮಲಾಖಿ 3rd chapter 1st verse.
ಈಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರ ಯಹೋವನ ನುಡಿ.
ನೋಡ್ರ ನಿಮಗೆ ಎಂತಾರೆ ಇಷ್ಟವಾದಂಥ ಒಂದು ಒಡಂಬಡಿಕೆಯ ದೂತನು ಅಂದ್ರೆ ಐದು ತರುತ್ತಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಡಂಬಡಿಕೆಯ ದೂತ ಅಂತಂದರೆ ಯಾರಪ್ಪ ಅಂದರೆ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತು ಅಂತ ನಾವು ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನಿಗೆ ಬೈಬಲ್ನಲ್ಲಿ ಗಾಡ್ಸ್ ಮೆಸೆಂಜರ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ಕೂಡ ಓದಿದ್ರಿ ಅಲ್ವರ. ಈ 10ನೇ ಅಧ್ಯಾಯದಲ್ಲಿ ನೋಡ್ಬೇಕ್ರೆ ಇದೇ ಥರ ಒಬ್ಬ ದೂತನ ಬಗ್ಗೆ ಹೇಳ್ತಾರೆ, ಅವ್ರು ಹೆಂಗಿದ್ರಂತೆ ನೋಡಿ ಓದೋಣ. ಪ್ರಕಟಣೆ 10ನೇ ಅಧ್ಯಾಯ 1ನೇ ವಾಕ್ಯ, Revelation chapter 10 verse 1.
ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು.
ನೋಡ್ರ ಇಲ್ಲೂ ಕೂಡ ಮತ್ತೊಬ್ಬ ಬಲಿಷ್ಠನಾಗಿರೋಂಥ ಒಬ್ಬ ದೇವದೂತ ಇಳಿದು ಬರೋದನ್ನ ಕಂಡ್ರು ಅಂತ ಹೇಳ್ತಾರೆ. ಹಂಗಾರೆ ನೋಡ್ಬೇಕಾರೆ ಈ ಒಂದು ಬಲಿಷ್ಠನಾಗಿರೋ ಒಬ್ಬ ದೇವತ ಅಂದರೆ ಫುಲ್ ಪವರ್ ಅದರ ಇರೋಂಥ ಒಬ್ಬ ದೂತ ಅದರ ಪರಲೋಕದಿಂದ ಇಳಿದು ಬರೋದನ್ನ ಕಂಡ್ರು ಅಂತ ಹೇಳ್ತಾರೆ. ಅದರ ಈ ಪರಲೋಕದಿಂದ ಇಳಿದು ಬರೋದ್ರೆ ಏನೋ, ಎಲ್ಲಿಗೆ ಇಳಿದು ಬಂದರೋ, ಇವೆಲ್ಲ ಏನಂತಾರೆ ಸ್ವಲ್ಪ ಕ್ಷಣಗಳಲ್ಲಿ ನೋಡೋಣ. ಓಕೆ ನೆಕ್ಸ್ಟ್.
ಅವನು ಮೇಘವನ್ನು ಧರಿಸಿಕೊಂಡಿದ್ದನು.
ನೋಡ್ರಿ, ಅವನು ಮೇಘವನ್ನು ಧರಿಸಿಕೊಂಡಿದ್ದರು.
ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು.
ನೋಡ್ರಿ, ಅವನ ತಲೆ ಮೇಲೆ ಮುಗಿಲು ಬಿಲ್ಲಿತ್ತು.
ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು.
ನೋಡ್ರಿ, ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು.
ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು.
ನೋಡ್ರಿ, ಅವರ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು ಅಂತ ಹೇಳ್ತಾರೆ. ಇಲ್ಲೂ ಕೂಡ ಅವ್ರು ಬೇಕಾದ್ರೆ ಇದು ಯೇಸು ಕ್ರಿಸ್ತನ ಡಿಸ್ಕ್ರಿಪ್ಷನ್ ಏನು ಮಾಡೋದು ಹೇಳೋದು, ಮೇಘದ ಮೇಲೆ ಬರ್ತಾರೆ ಮೇಘ ಅಂತಂದ್ರೆ ಕಷ್ಟ ಸಂಕಟಗಳು ಅಲ್ವರ. ಆಮೇಲೆ ಇಲ್ಲಿ ಬಿಳಿ ಮೇಘ ಅಲ್ಲ, ಕಪ್ಪಾಗಿರೋ ಮೇಘ ಅಲ್ಲ, ಅಂದರೆ ಆಶೀರ್ವಾದಗಳ ಥರ ಅಂತಾರೆ ಅಲ್ವರ. ಆಮೇಲೆ ಏನಂದ್ರೆ ಮುಗಿಲ್ ಬಿಲ್ಲು ಇತ್ತು ಅಂತಂದ್ರೆ ಒಡಂಬಡಿಕೆಯ ದೂತ. ನೋವನ ಹತ್ರ ಏನು ಮಾಡೋದು, ದೇವರು ಒಡಂಬಡಿಕೆ ಮಾಡ್ಕೊಬೇಕಾರೆ ಅದಕ್ಕೆ ಚಿಹ್ನೆಯಾಗಿ ಏನು ಮಾಡೋದು, ಆಕಾಶದಲ್ಲಿ ಒಂದು ಮುಗಿಲ್ ಬಿಲ್ ಇಟ್ಟರು ಗೊತ್ತಾ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬರಬೇಕಾರೆ ಲೋಕದಲ್ಲಂತ ಎಲ್ಲ ಜನಗಳ ಹತ್ರ ಒಡಂಬಡಿಕೆನ ಸ್ಥಾಪನೆ ಮಾಡ್ತಾರೆ. ಯಾವ ಒಡಂಬಡಿಕೆನ, ಯಾವ ಒಡಂಬಡಿಕೆನ ನೆರವೇರಿಸಕ್ಕೆ ಬರ್ತಾರೆ ಅಂದರೆ ಯೇಸು ಕ್ರಿಸ್ತು ಅಲ್ವರ. ಏನ್ರಿ, ಅಬ್ರಹಾಮನ ಮುಖಾಂತರ ದೇವರು ಮಾಡಲು ಒಡಂಬಡಿಕೆ. ಏನು ನೋಡ್ಬೇಕಾರೆ ನಿನ್ನ ಸಂತಿ ಮುಖಾಂತರ ಎಲ್ಲ ಮಾಡ್ತೀನಿ, ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಹೇಳಿದಲ್ಲ, ಆ ಒಂದು ಉಡಂಬಡಿಕೆ ನೆರವೇರಿಸೋದಕ್ಕೇನೆ ಕ್ರಿಸ್ತನೇ ಅದು ಎರಡನೇ ಬರಿಕೆಯಲ್ಲಿ ಬರುವಂಥದ್ದು. ಅದಕ್ಕೆ ಮುಖ ಹೆಂಗಿದೆ, ಪ್ರಕಾಶವಾಗಿ ಸೂರ್ಯನ ಥರ ಇದೆ ಅಂತಂದರೆ ಸೂರ್ಯ ಅಂತ ನೋಡ್ಬೇಕಾರೆ ಏನ್ರಿ ಬ್ರೈಟ್ನೆಸ್. ಮುಖ ಅಂತಂದ್ರೆ ಏನಂದ್ರೆ ಫೇವರ್ ಅದರ. ಸೊ ನೋಡ್ಬೇಕಾರೆ ಆಶೀರ್ವಾದಗಳನ್ನ, ಅದಕ್ಕೆ ನಾವು ಮಲಾಖಿ ಪುಸ್ತಕಲ್ಲಿ ಕೂಡ ನೋಡ್ತಿರಲ್ಲ, ಮಲಾಖಿ ಪುಸ್ತಕಲ್ಲಿ ಕೂಡ ನೋಡ್ಬೇಕಾರೆ ನಾವೇನಪ್ಪ ನೋಡ್ತೀರಿ ಅಂತಂದರೆ ಏನ್ರಿ ಅಲ್ಲಿ ಕ್ರಿಸ್ತನ್ಗೆ ಹೇಳ್ಬೇಕಾರೆ ನಾವೇನಂತ ನೋಡ್ತೀರಿ ಏನ್ರಿ, ಹಾಂ ಒಂದು ಎಂಥ ದೂತ ಅಂತೆ, ಎಂಥ ಒಂದು ಸೂರ್ಯ ಅಂತ ನೋಡ್ತೀವಿ ಅಂದರೆ ಏನ್ರಿ
ನೀತಿಯ
ನೀತಿ
ಸೌರ್ಯ.
ಸೂರ್ಯ ಅಲ್ವರ. ಆಮೇಲೆ ಅವರು ರೆಕ್ಕೆಗಳಲ್ಲಿ ಏನಪ್ಪ ಇದೆ ಅಂತ ನೋಡ್ತೀರಿ, ಆ ವಾಕ್ಯ ಓದೋ ನೋಡಿ ಅಂತೀನಿ ಒಂದ್ಸತಿ ಓದೋಣ. ಮಲಾಖಿ 3:1 ಓದಿ.
ಈಗೋ ನನ್ನ ದೂತನನ್ನು ಕಳುಹಿಸಿಕೊಡುತ್ತೇನೆ, ಆತನು ನನ್ನ ಮುಂದೆ ದಾರಿಯಲ್ಲಿ ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕಕ್ಕೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು
ಓಕೆ,
ಇರುತ್ತಾನೆ,
ಸಾರಿ ಸಿಸ್ಟರ್,
ಐದರುತ್ತಾನೆ.
ಥ್ಯಾಂಕ್ ಯು ನಿಮ್ಮ ಸಿಸ್ಟರ್, ಸಾರಿ. ಮಲಕಿ 4:1 ಓದು ಸಿಸ್ಟರ್ ಶಂಸಿ.
ಈಗೋ ಆ ದಿನವು ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬುಡರೆಂಬೆಗಳಾದನ್ನು ಉಳಿಯವು. ನನ್ನ ನಾಮದಲ್ಲಿ ಭಯಭಕ್ತಿ ಇರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು.
ನೋಡ್ರ, ಸ್ವಸ್ಥತೆಯನ್ನು ಉಂಟು ಮಾಡುವಂಥ ಕಿರಣಗಳು ಉಳ್ಳವನಾಗಿ ಏನ್ತಾರೆ ಉದಯಿಸುವನು. ಅದಿಗೆ ನೋಡ್ಬೇಕಾರೆ ಮುಖ ಬಂತು ಸೂರ್ಯನ ಥರ ಇದೆ ಅಂತಂದರೆ ಎಲ್ಲರಿಗೂ ಆಶೀರ್ವಾದ ಒಳ್ಳೆಯದನ್ನ ಕೊಡೋದಿಕ್ಕೇನೆ ಕ್ರಿಸ್ತನ ಏನಾಗಿರೋದು ಅಲ್ಲಿ ಎರಡನೇ ಬರೋಕ್ಕೆಲ್ಲ ಹೆಂಗೆ ಬಂದದ್ದು. ಅದಕ್ಕೆ ಮಹಾಧಿಕಾರ ಉಳ್ಳಂಥ ದೂತ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ ಅಲ್ವರ. ಅದಕ್ಕೆ ನಮಗೆ ಚೆನ್ನಾಗಿ ಗೊತ್ತಿದೆ ಮಹಾಧಿಕಾರ ಉಳ್ಳಂಥ ದೂತ ಅಂತಂದರೆ ಯೇಸು ಕ್ರಿಸ್ತು ಎರಡನೇ ಬರೋಕ್ಕೆಲ್ಲಿ ಬರಬೇಕಾರೆ ಏನಪ್ಪ ಅಂದರೆ ಫುಲ್ ಪವರ್ ಏನು ಮಾಡಿದ್ರು ಅವರು ಇಟ್ಕೊಂಡು ಬಂದರು ಅದರ ಫುಲ್ ಅಥಾರಿಟಿ ಫುಲ್ ಪವರ್ ಅದರ. ಯಾರಿಂದಪ್ಪ ನೋಡ್ತೀನಿ ಅಂತಂದರೆ ಏನ್ರಿ ನಮ್ಮ ಒಂದು ತಂದೆ ದೇವರಿಂದ ಫುಲ್ ಅಥಾರಿಟಿನ ಅವರು ಪಡ್ಕೊಂಡು ತಿರುಗಿ ಹಿಂದೆ ಬರೋದು ಏನು ಮಾಡ್ತೀವಿ ನಾವು ಅಲ್ಲಿ ಅಲ್ಲಿ ನೋಡ್ತೀರಿ ಅಲ್ವರ. ನೋಡಿ ಅದಕ್ಕೆ ಓದೋಣ ಮ್ಯಾಥ್ಯೂ 28:18 ಮತ್ತು 28:18 ಓದಿ.
ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಅದೇ ಅಲ್ವಾ ಬ್ರದರ್?
ಕರೆಕ್ಟ್ ಸರ್, ಕರೆಕ್ಟ್. ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ಏನಾಗಿದೆ ಕೊಡಲ್ಪಟ್ಟಿದೆ ಅಂತಂದರೆ ಜೀಸಸ್ ಕ್ರಿಸ್ಟ್ಗೆ ಇವಾಗ ಸಂಪೂರ್ಣವಂಥ ಅಧಿಕಾರ ಏನಾಗಿದೆ ದೇವರು ಅವ್ರಿಗೆ ದಯಪಾಲಿಸಿದ್ದಾರೆ ಅಲ್ವರ. ಅದು ನೋಡ್ಬೇಕಾದ್ರೆ ಇಲ್ಲಿ ಮಹಾ ಅಧಿಕಾರ ಉಳ್ಳಂಥ ದೂತ ಅಂತ ನಮಗೆ ಪ್ರಕಟಣೆ ಪುಸ್ತಕದಲ್ಲಿ ಎಲ್ಲೆಲ್ಲಿ ಬರ್ತಾರೋ ಇದೆಲ್ಲ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾ ಅಂತ ರೆಫರೆನ್ಸ್. ಅದಕ್ಕೆ ರೆವಲೇಷನ್ 10 ಚಾಪ್ಟರ್ ನೋಡಿ, ಫಸ್ಟ್ ವರ್ಸಲ್ಲಿ ಅದು ಜೀಸಸ್ ಕ್ರಿಸ್ಟ್ ಬಗ್ಗೆ ಹೇಳ್ತಾ ಇರೋದು. ಅದೇ ಥರ ನೋಡ್ಬೇಕಾರೆ ಇಲ್ಲಿ ರೆವಲೇಷನ್ 18:1 ಕೂಡ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ ಮಹಾ ಅಧಿಕಾರ ಉಳ್ಳಂಥ ಒಬ್ಬ ದೂತ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಎರಡನೇ ಬರೀಕಲಿ 1874 ಇಸವಿಯಲ್ಲಿ ಬರಬೇಕಾದ್ರೆ ಏನಪ್ಪ ಅವರು ಮಾಡಿದ್ರು ಅಂತಂದರೆ ಏನ್ರಿ ಅವರು ಮಹಾ ಅಧಿಕಾರದಿಂದ ಬಂದರು ಅದರ. ಮಹಾ ಅಧಿಕಾರದಿಂದ ಬಂದ್ಬಿಟ್ಟು ಏನಪ್ಪ ಆಯಿತು ಅಂದರೆ ಭೂಮಿ ಪ್ರಕಾಶವಾಯಿತು ಅಂತ ನೋಡ್ತಾ ಇದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತು ಎಲ್ಲಿಂದ ಎಲ್ಲಿಗೆ ಬಂದರು ಅಂತಂದರೆ ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಏನ್ತಾರೆ ಆಸೀನರಾಗಿರೋಂಥ ನಮ್ಮ ಕರ್ತನು ಇವಾಗ ಎಲ್ಲಪ್ಪ ಬಂದಿದ್ದಾರೆ ಅಂತಂದ್ರೆ ಭೂಮಿಯ ಒಂದು ವಾಯುಮಂಡಲಕ್ಕೆನಾಗಿದ್ದಾರೆ ಅವ್ರು ಬಂದಿದ್ದಾರೆ. ಅರ್ತ್ ಅಟ್ಮಾಸ್ಫಿಯರ್ ನೋಡಿ ಓದನ ಹೀಬ್ರೂಸ್ ಫಸ್ಟ್ ಚಾಪ್ಟರ್ ಥರ್ಡ್ ವರ್ಸ್. ಹೀಬ್ರೂಸ್ ಇಬ್ರಿಯರಿಗೆ 1ನೇ ಅಧ್ಯಾಯ 3ನೇ ವಾಕ್ಯ ಸಿಸ್ಟರ್.
ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಕ್ಕೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು.
ನೋಡ್ರ ಏನ್ರೆ ದೇವರ ಬಲಗಡೆಯಲ್ಲಿನ ಇದಂತೆ ಆಸನ ರೂಢನಾಗಿದ್ದಾರೆ ಅಲ್ವರ. ಹಂಗಾರೆ ಇವಾಗ ಜೀಸಸ್ ಕ್ರೈಸ್ಟ್ ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಏನ್ ಮಾಡಿದ್ದಾರೆ ಅವರು ಅವರು ಕೂತ್ಕೊಂಡಿದ್ದಾರೆ ಅಲ್ವರ. ಎಲ್ಲಿವರೆಗೂ ಕೂತಿದ್ದಾರೆ, ಎಲ್ಲಿ ಟೈಮ್ವರೆಗೂ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ವರೆಗೂ ಅವ್ರು ಏನ್ ಮಾಡಿದ್ದಾರೆ ದೇವರ ಬಲಗಡೆಯಲ್ಲೇ ಕೂತಿದ್ರಂತೆ ಅಲ್ವರ. ಏನಪ್ಪ ಯಾವ ಟೈಮ್ ಅದು ಅಂತಂದ್ರೆ ಏನ್ರಿ ನೋಡಿ ಓದನ ಇಲ್ಲಿ ಕೀರ್ತನೆಯಲ್ಲಿ ಬರ್ತಂತ ಹೇಳಿ ಅಂತೀನಿ 1 ನಿಮಿಷ. ಕೀರ್ತನೆ ಕೀರ್ತನೆ 110:1 ಮತ್ತು 2 ಓದಿ. ಕೀರ್ತನೆ 110:1 ವಾಕ್ಯ ಮತ್ತು 2ನೇ ವಾಕ್ಯ.
ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಯನ್ನು ನಿನ್ನ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು.
1 ನಿಮಿಷ ಇರಿ. ಏನು ಹೇಳ್ತಾರೆ ದೇವರು ಇಲ್ಲಿ ಜೀಸಸ್ ಕ್ರೈಸ್ಟ್ ಕೇಳ್ತಾರದು ಅವ್ರು ಏನಂತ ಹೇಳ್ತಾರೆ, ಎಲ್ಲ ಶತ್ರುಗಳನ್ನು ನಿನ್ನ ಪಾದದ ಕೆಳಗೆ ಹಾಕೋ ತನಕ ನೀನೇನು ಮಾಡು ನನ್ನ ಬಲಗಡೆಯಲ್ಲಿ ಕೂತಿರು ಅಂತ. ಅಂದರೆ ಯೇಸು ಕ್ರಿಸ್ತ ಎಲ್ಲಿವರೆಗೂ ಕೂತಿರ್ಬೇಕು ಅಂದರೆ ಆ ಟೈಮ್ ಎಲ್ಲ ಶತ್ರುಗಳನ್ನ ಕ್ರಿಸ್ತನ ಪಾದದ ಕೆಳಗೆ ಹಾಕ್ತಾರೆ ಗೊತ್ತಾ, ಆ ಟೈಮ್ ಬರೋ ತನಕ ಜೀಸಸ್ ಕ್ರೈಸ್ಟು ಎಲ್ಲಪ್ಪ ಕೂತಿರ್ಬೇಕು ಅಂತಂದರೆ ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಏನಾಗಿರಬೇಕು ಕೂತಿರ್ಬೇಕು ಅಲ್ವರ. ಸೊ ಅದಕ್ಕೆ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದಿದ ಮೇಲೆ ಅವರು ಮಾಡೋಂಥ ಒಂದು ಮುಖ್ಯವಾದ ಮೊದಲನೇ ಕೆಲಸ ಏನಪ್ಪ ಅಂದರೆ ಎಲ್ಲ ಶತ್ರುಗಳನ್ನ ಏನ್ರಿ ಅವರು ಪಾದದ ಕೆಳಗೆ ಏನು ಮಾಡ್ತಾರೆ ಹಾಕೊಳ್ಳೋಂಥ ಟೈಮ್ ಏನಾಗಿದೆ ಬಂದಿದೆ ಅಂತ ಅರ್ಥ. ಅದಕ್ಕೋಸ್ಕರನೇ ದೇವರು ಯೇಸು ಕ್ರಿಸ್ತನ 2ನೇ ಬರಿಕೆಯಲ್ಲಿ ಏನು ಮಾಡೋದು ಅಲ್ಲಿ ಕಳಿಸೋದು ಅಲ್ವರ. ನೋಡಿ ಓದನ ಎಲ್ಲಿ ಅಂತಂದರೆ 1ನೇ ಕುರಿಂತ 15ನೇ ಅಧ್ಯಾಯ. 1ನೇ ಕುರಿಂತ 15ನೇ ಅಧ್ಯಾಯ ಟ್ವೆಂಟಿ 5 ಓದಿ. ಹಾಂ ಫಸ್ಟ್
ಯಾಕೆಂದರೆ
ಕೊರಿಂಥಿಯನ್ಸ್
ತಾನು
15:25.
ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ.
ನೋಡ್ರ ಎಲ್ಲ ಏನ್ರಿ ವಿರೋಧಿಗಳನ್ನ ಏನ್ರಿ ಆತನ ಪಾದದ ಕಡೆ ಹಾಕುವ ತನಕ ಅವ್ರ ಆಳ್ವಿಕೆ ಮಾಡೋದೇನ್ರಿ ಅವಶ್ಯ. ಅಂದರೆ ಯೇಸು ಕ್ರಿಸ್ತು ದೇವರ ಬಲೆಗಡೆಯಲ್ಲಿ ಏನಾಗಿರ್ತಾರೆ ಕೂತಿರ್ತಾರೆ. 2ನೇ ಬರಿಕೆಯಲ್ಲಿ ಬರಬೇಕಾದ್ರೆ ಭೂಮಿ ವಾಯುಮಂಡಲಕ್ಕೆ ಬಂದಿದ ಮೇಲೆ ಅವ್ರ ಆಡಳಿತ ಏನು ಮಾಡ್ತಾರೆ ಶುರು ಮಾಡ್ತಾರೆ. ಆ ಆಡಳಿತದಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ ದೇವ ಚಿತ್ತ ನೆರವೇರಿಸ್ತಾರೆ. ಏನು ದೇವ ಚಿತ್ತ ಎಲ್ಲ ಶತ್ರುಗಳನ್ನು ಏನ್ರಿ ಏನು ದೇವರು ಕ್ರಿಸ್ತನ ಪಾದಕ್ಕೆಡೆ ಹಾಕ್ತೀನಿ ಅಂತಂದರು. ಈ ಚಿತ್ತಾನ ನೆರವೇರಿಸೋದಕ್ಕೋಸ್ಕರನೇ ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬಂದೇ ಮಾಡೋದು ಭೂಲೋಕ ಆಳ್ವಿಕೆ ಮಾಡೋದು. ಅದನ್ನೇ 1ನೇ ಕುರಿಂಥ 15:25 ಹೇಳೋದು ಎಲ್ಲ ಶತ್ರುಗಳನ್ನು ತನ್ನ ಪಾದದ ಕೆಡೆ ಮಾಡುವ ತನಕ ಆಳ್ವಿಕೆ ಮಾಡೋದೇನ್ರಿ ಅವಶ್ಯಕತೆ. ಅಂದರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದಿದ ಮೇಲೆ ಅವರ ಆಳ್ವಿಕೆಯಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ ಎಲ್ಲ ಶತ್ರುಗಳನ್ನ ಆತನ ಪಾದಕ್ಕೆ ಕೆಡೆ ಏನು ಮಾಡ್ತಾರೆ ಅಧೀನ ಮಾಡ್ಕೊತಾರೆ. ಹಂಗಾರೆ ಶತ್ರುಗಳಿರ್ತಾರೆ ಅಂತ ಅರ್ಥ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಅಲ್ವರ. ಅದಿಗೆ ಮಾಡ್ಬೇಕಾದ್ರೆ ಏನಪ್ಪ ಮಾಡ್ತಾರೆ ಎಲ್ಲ ಶತ್ರುಗಳನ್ನ ಅವ್ರ ಪಾದಕ್ಕೆ ಏನು ಮಾಡ್ತಾರೆ ಮಾಡುವಂತ ಕೆಲಸನೇ ಜೀಸಸ್ ಕ್ರೈಸ್ಟ್ ಮಾಡೋದು ಅಲ್ವರ. ಅದಿಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ನೋಡ್ಬೇಕಾದ್ರೆ ನಾವೇನಪ್ಪ ನೋಡ್ತಾರೆ ಜೀಸಸ್ ಕ್ರೈಸ್ಟ್ ಏನ್ರಿ 2ನೇ ಬರಿಕೆಯಲ್ಲಿ ಬರ್ತಾರೆ. ಯಾವಾಗಪ್ಪ ಬಂದ್ರು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಯಾವಾಗ ಬಂದ್ರು 2ನೇ ಬರಿಕೆಯಲ್ಲಿ
1874
ಅಲ್ವರ 1874 ಅಲ್ಲಿ ಅಲ್ವರ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು ಬಂದ್ರು. 7ನೇ ಸಭೆ ಕಾಲ ಯಾವಾಗ ಶುರು ಆಯಿತೋ ಅವಾಗೆ ಜೀಸಸ್ ಕ್ರೈಸ್ಟ್ ಏನಾದರೂ ಬಂದ್ಬಿಟ್ರು ಅಲ್ವರ. ಅದಿಗೆ ಹೇಳ್ತಾರೆ ನೋಡಿ ಏನು ಹೇಳ್ತಾರೆ ಪ್ರಕಟಣೆಯಲ್ಲಿ ಓದೋಣ ಅಂತೀನಿ. ಪ್ರಕಟಣೆ 3:20 ಓದಿ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ.
ಇಗೋ ಬಾಗಿಲಲ್ಲಿ ನಿಂತು
ಹ್ಞೂ
ತಟ್ಟುತ್ತಾ ಇದ್ದೀನಿ.
ಹ್ಞೂ
ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಬೇಡ ಊಟ ಮಾಡುವೆನು,
ನೋಡ್ರ
ಅವನು ಊಟ
ನೋಡ್ರ
ಮಾಡುವನು.
ಯಾರೋ ಈಗೋ ಬಾಗಿಲು ಬಳಿ ನಿಂತು ತಡ್ತಾ ಇದ್ದೀನಿ. ಅಂದ್ರೆ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲೇ ಬಂದ್ಬಿಟ್ಟು ಭೂಮಿಯ ವಾಯುಮಂಡಲಕ್ಕೆ ಬಂದ್ಬಿಟ್ಟು ಯಾರೋ ಒಂದು ಇಂಟ್ರೆಸ್ಟ್ ಇದೆಯೋ ಯಾರ ದೇವ್ರ ಮಕ್ಕಳು ಆಸಕ್ತಿಯಿಂದ ಕುತೂಹಲದಿಂದರೋ ಅವರ ಹೃದಯದ ಬಾಗಿಲುಗಳು ಏನ್ ಮಾಡ್ತಾ ಇದ್ದಾರೆ ಅಲ್ವರ, ವಾಕ್ಯಗಳ ಮುಖಾಂತರ ಪ್ರಶ್ನೆಗಳ ಮುಖಾಂತರ ತಟ್ತಾ ಇದ್ದಾರೆ. ಯಾರದನ್ನ ತೆರೀತಾರೋ ಅವ್ರ ಸಂಗಡ ಬಂದು ಏನಪ್ಪ ಮಾಡ್ತಾರೆ ಅಂತಂದ್ರೆ ಭೋಜನ ಮಾಡ್ತಾರೆ, ಸ್ಪಿರಿಚುವಲ್ ಫುಡ್ಡು ಜೀಸಸ್ ಕ್ರೈಸ್ಟ್ ಏನ್ ಮಾಡ್ತಾರೆ ಇವಾಗ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡ್ಬೇಕಾದ್ರೆ ಮಹಾ ಅಧಿಕಾರ ಉಳ್ಳಂಥ ಒಬ್ಬ ದೂತ ಏನಾದರೂ ಅವರು ಬಂದರು ಅಂತ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸುಗಳೇ ನಾವು ಅದೇ ಅಂತ ನೋಡ್ತೀರಿ, ಮಹಾಧಿಕಾರ ಅಂತ ಅಂದರೆ ಅಧಿಕಾರ ಪಡ್ಕೊಂಡೇ ಏನು ಮಾಡಿದ್ರು ಜೀಸಸ್ ಕ್ರೈಸ್ಟ್ ಬಂದಿರೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಬಂದಿದ ಮೇಲೆ ಪಡ್ಕೊಂಡೋದಲ್ಲ, ಅಧಿಕಾರ ಉಳ್ಳವನಾಗೇನೆ ಏನಾಗಿದೆ ಯೇಸು ಕ್ರಿಸ್ತು ಬಂದಿರೋದು. ಯೇಸು ಕ್ರಿಸ್ತು ಹೋಗ್ಬೇಕಾದ್ರೆ ಪರಲೋಕಕ್ಕೆ ಹೋಗ್ಬೇಕು ಹೆಂಗೋದ್ರು ಅದರ ಪರಲೋಕಕ್ಕೆ ಹೋಗಿದ ತಕ್ಷಣ ದೇವರು ಬಲಗಳಲ್ಲಿ ಕೂತ್ಕೊಂಡು ಏನು ಮಾಡಿದ್ರೆ ಸರ್ವ ಅಧಿಕಾರ ಏನು ಮಾಡಿದ್ರೆ ಪಡ್ಕೊಂಡಿದ್ದಾರೆ. ಅದನ್ನ ಹೇಳೋದು, ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಆಕಾಶದಲ್ಲಿ ಭೂಲೋಕದಲ್ಲಿ ಎಲ್ಲ ಕಡೆ, ಪರಲೋಕದಲ್ಲೂ ಭೂಲೋಕದಲ್ಲಿ ಸರ್ವ ಅಧಿಕಾರ ಜೀಸಸ್ ಕ್ರಿಸ್ತ ಕೊಟ್ಟಿದ ಮೇಲೆ ಅಧಿಕಾರನ ಪಡ್ಕೊಂಡು ಯೇಸು ಕ್ರಿಸ್ತು ತಿರುಗಾ ಎರಡನೇ ಬರಿಗೆ ಬರ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತು ಒಂದು ಸಾಮ್ಯದಲ್ಲಿ ಕೂಡ ನಮ್ಗೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಒಂದು ಕಡೆ ಯೇಸು ಕ್ರಿಸ್ತು ಲೂಕ 19ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅದರ ಏನಂತ ಹೇಳ್ತಾರೆ, ಒಬ್ಬ ಶ್ರೀಮಂತ ಮನುಷ್ಯನು ಏನ್ರಿ ದೂರ ದೇಶಕ್ಕೆ ಹೋಗ್ಬಿಟ್ಟು ರಾಜ್ಯವನ್ನು ತಿರುಗಿ ಹಿಂದುಕೊಂಡು ರಾಜ್ಯವನ್ನು ಪಡ್ಕೊಂಡು ತಿರುಗಿ ಹಿಂದಿ ಬರಬೇಕಾರೆ ಅಂತ ಹೇಳ್ತಾರೆ, ಹಿಂದೆ ತಿರುಗಿ ಬರಬೇಕಾರೆ ಅಂತ ಹೇಳ್ತಾರೆ. ನೋಡಿ ಆ ವಾಕ್ಯನ ಓದೋಣ, ಲುಕ್ 19 ಚಾಪ್ಟರ್ 12 ತೋರಿಸೋದಿಂತೀರಿ, ಲುಕ್ 19:12.
ಅದೇನೆಂದರೆ, ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂದಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟನು.
ನೋಡ್ರ ಎಂತಾರೆ, ಒಬ್ಬನೊಬ್ಬ ಶ್ರೀಮಂತನು ಅಲ್ವರ, ಮನುಷ್ಯನು ಅಲ್ವರ, ಒಬ್ಬನೊಬ್ಬ ಶ್ರೀಮಂತನಾದ ಒಬ್ಬ ಮನುಷ್ಯನು ಅಂತ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಇಸ್ ವೆರಿ ರಿಚ್ ಅದರ ಯಾವ್ದಲ್ಲಪ್ಪ ರಿಚ್ ಅಂದರೆ, ರಿಚ್ ಇನ್ ಗ್ರೇಸ್ ಆಫ್ ಗಾಡ್, ರಿಚ್ ಇನ್ ಮರ್ಸಿ ಆಫ್ ಗಾಡ್, ರಿಚ್ ಇನ್ ಏನು ಕ್ಯಾರೆಕ್ಟರ್ ಆಫ್ ಕ್ರೈಸ್ಟ್, ಕ್ಯಾರೆಕ್ಟರ್ ಆಫ್ ಗಾಡ್, ಇವೆಲ್ಲದರಲ್ಲೂ ಯೇಸು ಕ್ರಿಸ್ತು ಏನಪ್ಪ ಆಗಿದ್ರು ಅಂದರೆ ಬಹು ಐಶ್ವರ್ಯವಂತರು ಅಲ್ವರ. ಸೊ ಮಹಾ ಅಧಿಕಾರ ಉಳ್ಳಂಥ ಒಬ್ಬ ದೂತ. ಅದಕ್ಕೆ ನೋಡ್ಬೇಕಾರೆ ಅಂದರೆ ಅಧಿಕಾರವನ್ನು ರಾಜ್ಯವನ್ನು ಪಡ್ಕೊಳೋದಕ್ಕೋಸ್ಕರ ಬಹು ದೂರ ದೇಶಕ್ಕೆ ಹೋದ್ರಂತೆ. ಆಮೇಲೆ ಏನಾಯ್ತು ನೋಡಿಂತೀನಿ, 15ನೇ ವಾಕ್ಯ ಓದಿಷ್ಟ 15th verse ಏನು ನೋಡೋಣ.
ಆಮೇಲೆ ಅವರು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂದಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿದ್ದಾರೆಂದು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು.
ನೋಡ್ರ ಅಲ್ಲಿ ರಾಜ್ಯವನ್ನು ಅಧಿಕಾರವನ್ನು ಎಂತ ಪಡ್ಕೊಂಡು ಹಿಂತಿರುಗಿ ಬರಬೇಕಾದ್ರೆ, ಹಂಗಾದ್ರೆ ಯೇಸು ಕ್ರಿಸ್ತು ಬರಬೇಕಾದ್ರೆ ರಾಜ್ಯಾಧಿಕಾರವನ್ನು ಅಧಿಕಾರವನ್ನು ಪಡ್ಕೊಂಡೇ ಏನಾಗಿರೋದು ಇವಾಗ ಅವ್ರ ಹಿಂದೆ ಬಂದಿರೋದು ಅಲ್ಲ. ನನಗೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ಜೀಸಸ್ ಕ್ರೈಸ್ಟ್ ಫುಲ್ ಪವರ್ ಅಥಾರಿಟಿ ಇಟ್ಕೊಂಡೆ ಏನಾಗಾರ ಅವ್ರು ವಾಪಸ್ಸು ಅವ್ರು ಬಂದವರೇ ಅಲ್ವರ, ಬಂದ ಮೇಲೆ ತಗೊಂತಾರೆ ಎಲ್ಲ ನಾಶ ಮಾಡ್ಮೇಲೆ ತಗೊಂತಾರೆ, ಅದೆಲ್ಲ ಯಾವುದೂ ಇಲ್ಲ. ಫುಲ್ ಪವರಿಂದ ಅದಿಗೆ ಹೇಳ್ಬೇಕಾದ್ರೆ ರೆವಲೇಷನ್ ಹೇಳೋದು ಏನ್ರಿ, ಪ್ರಕಟಣೆ ಪುಸ್ತಕದಲ್ಲಿ ಎಷ್ಟೋ ಜಾಗದಲ್ಲಿ ಹೇಳ್ಬೇಕಾದ್ರೆ ಮಹಾ ಅಧಿಕಾರ ಉಳ್ಳಂಥ ದೂತ ಬಂದರು 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 ಅಂತಂದರೆ ದೇವರು ಬಲಗಡೆಯಲ್ಲಿ ಕೂತಿರಂಥ ಜೀಸಸ್ ಕ್ರೈಸ್ಟು ಇವಾಗ ಭೂಮಿಯ ವಾಯುಮಂಡಲಕ್ಕೆ ಬಂದು ಏನು ಮಾಡಿದೆ, ತನ್ನ ಆಡಳಿತನ ಶುರು ಮಾಡೋದಕ್ಕೆ, ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಕಣ್ಣು ಕಾಣೋ ರೀತಿಯಲ್ಲಿ ಸ್ಥಾಪನೆ ಮಾಡೋಕ್ಕೆ ಏನು ಮಾಡಿದ್ರೆ ಹಿಂತಿರುಗಿ ಬಂದಿದ್ದಾರೆ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಅದಕ್ಕೆ ನೋಡ್ಬೇಕಾದ್ರೆ ಮತ್ತೆ 28:17 ಕೂಡ ಅಂತಾರೆ, ಮಹಾ ಅಧಿಕಾರ ಉಳ್ಳಂಥ ಏನಂತಾರೆ ದೂತ ಅಂದರೆ ಎಲ್ಲ ಅಧಿಕಾರ ಏನಂತಾರೆ ಯೇಸು ಕ್ರಿಸ್ತು ಪಡ್ಕೊಂಡು ಬಂದ ಅಂತ. ಅದಕ್ಕೆ ನಾವು ಪ್ರಕಟಣೆ ಪುಸ್ತಕ ನೋಡ್ಬೋದು ಏನ್ರಿ, ಯೇಸು ಕ್ರಿಸ್ತು ಏನಪ್ಪ ಅವರು ಅಧಿಕಾರ ಇಟ್ಕೊಂಡಿದ್ರು ಅಂತಂದರೆ ಇವನ್ ಸೇತಾನ ಕಟ್ಟಕ್ಕಂಥ ಅಧಿಕಾರ ಕೂಡ ಪಡ್ಕೊಂಡು ಬಂದ್ರಂತೆ. ನೋಡಿ ಓದೋಣ, ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 1-3.
ಆಗ ಒಬ್ಬ ದೇವದೂತನು ಅಧೋ ಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಘಟಸರ್ಪನನ್ನು ಹಿಡಿದು 1,000 ವರ್ಷದ ಬಂಧನದಲ್ಲಿಟ್ಟನು. ಆ 1,000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರುಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಿಂದ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ
ನೋಡ್ರ
1,000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ
ನೋಡ್ರ
ಬಿಡುಗಡೆಯಾಗಬೇಕು.
ವೆರಿ ಗುಡ್ ಸ್ಟಾರ್. ಅದಕ್ಕೆ ನೋಡ್ಬೇಕಾರೆ ಆಗ ಒಬ್ಬ ದೇವದೂತನು ಅಧೋ ಲೋಕದ ಬಿಗಿದ ಕೈಯನ್ನು ದೊಡ್ಡ ಸರಪಣಿಯನ್ನು ಅದರ ಏನ್ರಿ ಹಿಡಿದು ಏನ್ರಿ ಪರಲೋಕದಿಂದ ಇಳಿದು ಬರೋದು ಕಣ್ಣು ನೋಡುವಂತ ಅಲ್ವರ. ಏನ ನೋಡ್ರೆ ಅಂದರೆ ಸೇತಾನ್ ಅಂತ ಹೇಳ್ಬೇಕಾರೆ ಈ ಪ್ರಪಂಚದ ದೇವರು ಅವನ್ನ ಕಟ್ಟಕ್ಬೇಕು ಅಂತಂದ್ರೆ ಏನ್ರಿ ಸಾಮಾನ್ಯನ ಈಸಿನ ಖಂಡಿತವಾಗೂ ಈಸಿ ಅಲ್ಲ. ನೋಡಿ ಈ ಜೀಸಸ್ ಕ್ರೈಸ್ಟು ಒಂದು ಕಡೆ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ, ಮಾರ್ಕ್ ಮಾರ್ಕ ಮೂರನೇ ಅಧ್ಯಾಯ 27ನೇ ವಾಕ್ಯಾವಧಿ.
ಅದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು, ಅವನ ಸ್ವತ್ತನ್ನು ಸೊಲುಕೊಳ್ಳುವುದಕ್ಕಾಗುವುದಿಲ್ಲ.
ನೋಡ್ರ
ಕಟ್ಟಿ
ನೋಡ್ರಿ ಏನ್ ಹೇಳ್ತಾರೆ, ಒಬ್ಬ ಏನ್ರಿ ಮನುಷ್ಯನು ಒಬ್ಬರು ಮನೇನ ಸುಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಆ ಮನೇಲಿ ಅಂತ ಗಟ್ಟಿ ಆಳ್ನ ಫಸ್ಟ್ ಏನ್ ಮಾಡ್ಬೇಕಂತೆ, ಕಟ್ಟಾಕ್ಬೇಕು ಅಂತ ಹೇಳ್ತಾರೆ ಅಲ್ವರ. ಇವಾಗ ಇವಾಗ ಏನ್ ಹೇಳ್ತಾರೆ ನೋಡ್ತಿದ್ರೆ, ಬಲಿಷ್ಠನು ಒಬ್ಬ ಆಡಿಯನಾಗಿದ್ದಾನೆ ಇದಾನೆ, ಇದ್ಯಾರು ಸೈತಾನು. ಅವನು ತನ್ನ ಮನೇನ ಏನ್ ಮಾಡ್ತಾನೆ, ಭೂಮಂಡಲವನ್ನ ಅದರ ಈ ರಾಜ್ಯಾಧಿಕಾರನ ಏನ್ ಮಾಡ್ತಾನೆ, ಚೆನ್ನಾಗಿ ಬಂದೋಬಸ್ತಿನ ಇಟ್ಕೊಂಡು ಏನ್ ಮಾಡ್ತಾನೆ, ಕಾಯ್ತಾವನೆ ಅಲ್ವರ. ಇವಾಗ ಇವನ್ನ ಕಟ್ಟಾಕ್ಬೇಕು ಅಂದ್ರೆ ಇವನೇ ಫಸ್ಟ್ ಬಲಿಷ್ಠ ಅಂದ್ರ, ಇವನ್ ಕಟ್ಟಾಕ್ಬೇಕು ಅಂದ್ರೆ ಯಾರಿರ್ಬೇಕು, ಅವ್ರಕ್ಕಿಂತ ಏನಾಗಿರ್ಬೇಕು ಪವರ್.
ಇರಬೇಕು.
ಎಸ್, ಅವ್ರಕ್ಕಿಂತ ಬಲಿಷ್ಠನಾಗೇ ಇರಬೇಕು. ಅವ್ರಕ್ಕಿಂತ ಬಲಿಷ್ಠನಾಗಿದ್ರೇನೆ ಅವನ್ನ ಕಟ್ಟಾಕೋದಿಕ್ಕೆ ಸಾಧ್ಯ. ಅದಕ್ಕೆ ಮಹಾಧಿಕಾರ ಉಳ್ಳವನಾಗಿ ಯೇಸು ಕ್ರಿಸ್ತು ಏನಾಗಿರೋದು ಎರಡನೇ ಬರಿಕೆಯಲ್ಲಿ ಬಂದಿರೋದು ಅಲ್ವರ. ಜೀಸಸ್ ಕ್ರೈಸ್ಟ್ ಫುಲ್ ಪವರ್ ಫುಲ್ ಅಥಾರಿಟಿನ ಏನಾಗಿದಾರೆ ಅಂದರೆ ಎರಡನೇ ಬರಿಕೆಯಲ್ಲಿ ಏನಾಗಾರೆ ಅವರು ಬಂದವರೇ ಅದರ ಸರಿ ಬಂದ್ಬಿಟ್ಟು ಏನಪ್ಪ ಮಾಡ್ತವ್ರೆ ಅಂತ ನೋಡೋದಂದ್ರೆ, ಏನಕ್ಕಾಗಿ ಯೇಸು ಕ್ರಿಸ್ತ ಬಂದವರೇ, ಪರ್ಪಸ್ ಜೀಸಸ್ ಕ್ರಿಸ್ಟ್ ಸೆಕೆಂಡ್ ಕಮಿಂಗ್ ರಿಟರ್ನ್ ಏನಕ್ಕೆ ಅಂತ ಓದೋ ನೋಡಿದ್ರಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ.
ವಿಶ್ರಾಂತಿಗ ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಏಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲ
ವೆಯ್ಟ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ಏನ್ರಿ, ಯೇಸು ಕ್ರಿಸ್ತು ಏನ್ರಿ ಪರಲೋಕದಲ್ಲೇ ಇರಬೇಕಂತೆ. ಎಲ್ಲಿವರೆಗೂ? ಒಂದು ಪರ್ಟಿಕ್ಯುಲರ್ ಕಾಲ ಬರುವವರೆಗೂ ಅಂತ ಹೇಳ್ತಾರೆ. ಯಾವ ಕಾಲ ಅದು, ಎಂತ ಕಾಲ ಅಂತೆ?
ಕಷ್ಟ ಸಂಕಟಗಳ ಮಧ್ಯೆ
ಇನ್ನೊಂದು ಸತಿ ಓದಿ.
ವಿಶ್ರಾಂತಿ ಕಾಲಗಳು ಸಮಸ್ತವನ್ನು ಸರಿ ಮಾಡುವ ತನಕ.
ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ. ಇನ್ನೊಂದು ಸತಿ ಓದಿ ನೋಡೋಣ, ಎಲ್ಲ ಗಮನ ಇಟ್ಕೇಳಿ. ಇನ್ನೊಂದು ಸತಿ ಓದಿ ಸಿಸ್ಟರ್, ಇನ್ನೊಂದು ಸತಿ ಓದಿ.
ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಏಸುವನ್ನು ಕಳುಹಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು.
ಪರಲೋಕವು ಕ್ರಿಸ್ತನ ಸ್ಥಾನವಾಗಿರಬೇಕು. ಎಲ್ಲಿವರೆಗೂ? ಸಮಸ್ತವನ್ನು ಸರಿ ಮಾಡುವ ಕಾಲ ಬರುವ ತನಕ. ಹಂಗೆ ಯೇಸು ಕ್ರಿಸ್ತು ಪರಲೋಕನ ಬಿಟ್ಟು ಭೂಲೋಕಕ್ಕೆ ಬರ್ತಾರಪ್ಪ, ಭೂಮಿಯ ವಾಯುಮಂಡಲಕ್ಕೆ ಬರ್ತಾರೆ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ, ಸಮಸ್ತವನ್ನು ಸರಿ ಮಾಡುವಂತ ಕಾಲ ಏನಾಗಿರ್ಬೇಕು,
ಬಂದಿದೆ ಅಂತ ಅರ್ಥ.
ಬಂದಿದೆ ಅಂತ, ಶುರು ಆಗಿದೆ ಅಂತ ಅರ್ಥ ಅಲ್ವರ. ಅಂದ್ರೆ ಯೇಸು ಕ್ರಿಸ್ತು 1774ನೇ ಇಸವಿಯಲ್ಲಿ ಬಂದಿದ್ದಾರೆ ಅಂತಂದ್ರೆ, ಸಮಸ್ತವನ್ನು ಸರಿ ಮಾಡೋದಕ್ಕೋಸ್ಕರನೇ ಬಂದಿರೋದು, ಆ ಕಾಲ ಶುರು ಆಗಿದೆ ಅಂತಲೇ ಅರ್ಥ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತು ಉದ್ದೇಶ, ಎರಡನೇ ಬರೋದಕ್ಕೆ ಬರುವಂಥ ಉದ್ದೇಶ ಏನಪ್ಪ ಅಂದರೆ, ಸಮಸ್ತವನ್ನು ಸರಿ ಮಾಡೋಕ್ಕೆ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಬರ್ತಾರೆ. ಹಂಗಾರೆ ಯೋಚನೆ ಮಾಡಿ, ಸಮಸ್ತವನ್ನು ಸರಿ ಮಾಡಬೇಕು ಅಂತಂದರೆ ಏನ್ರಿ, ಫಸ್ಟು ಆ ಮನೆ ಗಟ್ಟಿ ಆಳ್ನೆ ಏನು ಮಾಡಬೇಕು, ಕಟ್ಟಾಕ್ಬೇಕು. ಅದಕ್ಕೆ ಹೇಳ್ತಾರಲ್ಲ ಏನಂತ ಹೇಳ್ತಾರೆ, ಮಾರ್ಕ 30ರಲ್ಲಿ 2ನೇ ಸಾರಿ 3ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಓದ್ಬೇಕಾರೆ, ಮನೆಯಲ್ಲಿರೋಂಥ ಒಬ್ಬ ಗಟ್ಟಿ ಆಳ್ನ ಕಟ್ಟಾಕ್ದಿರ ಇದ್ದರೆ ಏನ್ರಿ ಮನೇಲಿ ನುಗ್ಗಿ ಏನ್ ಮಾಡಕ್ ಸಾಧ್ಯ ಇಲ್ಲ, ಏನ್ರಿ ಸೂಲ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ರು ಅಲ್ವರ. ಹಂಗಿರ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ಫಸ್ಟು ಈ ಕೆಲಸ ನಿಮ್ ಮಾಡಕ್ಕೆ ಜೀಸಸ್ ಕ್ರಿಸ್ತ ಮಾಡಬೇಕು ಅಲ್ವರ. ಅದಕ್ಕೆ ಸಮಸ್ತವನ್ನು ಸರಿ ಮಾಡೋದಲ್ಲಿ ಮೊದಲನೇ ಕೆಲಸ ದ ಬೈಂಡಿಂಗ್ ಆಫ್ ಸೇತಾನ್. ದೇವ್ರ ಚಿತ್ತ ಇದ್ರೆ ಇದು ಕೂಡ ಪ್ರಕಟಣೆ 25ನೇ ಅಧ್ಯಾಯ ಅಧ್ಯಯನ ಮಾಡ್ಬೇಕು. ನಾವು ಏನ್ ಮಾಡೋಣ, ನಾವು ನೋಡೋಣ ಅಲ್ವರ. ಅದಕ್ಕೆ ನೋಡಿ ಇವಾಗ ಓದೋಣ ಸಿಸ್ಟರ್, ಎಲ್ಲಿ ನಿಲ್ಲಿಸಿದ್ರು ಅಪೊಸ್ತಲ ಕೃತ್ಯಗಳು 3:21, ಅಲ್ಲಿ ನಾನು ಹೆಂಗೆ ಕಂಟಿನ್ಯೂ ಮಾಡಿ, ಪರಲೋಕವೇ ಕ್ರಿಸ್ತನ ಸ್ಥಾನವಾಗಿರಬೇಕು, ಆಮೇಲೆ ಅದಾಗಿದ್ದ ನಂತರ. ಹಾಂ
ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ.
ಅಂಡರ್ಲೈನ್
ಮೋಶೆಯು
ಮಾಡ್ಕೊಳ್ಳಿ ಏನ್ರಿ, ಈ ವಿಷಯದ ಬಗ್ಗೆ, ಯಾವ ವಿಷಯದ ಬಗ್ಗೆ, ಸಮಸ್ತವನ್ನು ಸರಿ ಮಾಡುವಂಥ ಕಾಲದ ಬಗ್ಗೆನೇ, ಈ ವಿಷಯದ ಬಗ್ಗೆನೇ ದೇವರು ತನ್ನ ಪರಿಶುದ್ಧ ಪ್ರವಾದಿಗಳ ಎಲ್ಲರ ಬಾಯಿಯಿಂದ, ಯಾರೋ ಒಬ್ಬರೋ ಇಬ್ಬರು ಅಲ್ಲ, ಎಲ್ಲರ ಬಾಯಿಯಿಂದ ದೇವ್ರೇನು ಮಾಡಿದಾರಂತೆ, ಇದ್ರ ಬಗ್ಗೆನೇ ಮಾತಾಡ್ತಾರೆ. ಹಂಗಾದ್ರೆ ಯೋಚನೆ ಮಾಡಿ ಅಂತೀನಿ, ಇಡೀ ಪ್ರವಾದಿಗಳೆಲ್ಲ ಪ್ರವಾದಿಸಿರೋದು ಯಾವ್ದು ಬಗ್ಗೆ ಅಂತಂದರೆ ದೇವರಾಜ್ಯದ ಬಗ್ಗೆ. ಸಮಸ್ತವು ಹೇಗೆ ನಾಶ ಆಗಿದೆ, ಈ ಸಮಸ್ತವನ್ನು ಯೇಸು ಕ್ರಿಸ್ತ ಬಂದು ಹೇಗೆ ಕಟ್ತಾರೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆನೇ ಏನು ಮಾಡಿದ್ರು ಫುಲ್ ಬೈಬಲಲ್ಲಿ ಎಲ್ಲ ಪ್ರವಾದಿಗಳ ಮುಖಾಂತರ ಮಾತಾಡಿದ್ರು. ಕಿಂಗ್ಡಮ್ ಆಫ್ ಗಾಡ್, ದೇವರಾಜ್ಯ ಭೂಲೋಕದಲ್ಲಿ ಹೇಗೆ ಬರ್ತಾರೆ, ಅದು ಬರಬೇಕಾದ್ರೆ ಏನೆಲ್ಲ ಇರ್ತಾರೆ, ಸಮಸ್ತವನ್ನು ಯೇಸು ಕ್ರಿಸ್ತ ಹೆಂಗೆ ಸರಿ ಮಾಡ್ತಾರೆ ಅಂದ್ಬಿಟ್ಟು ಈ ವಿಚಾರನೇ ಪ್ರವಾದಿಗಳ ಮುಖಾಂತರ ದೇವರೇ ಮಾಡಿದ್ರು ಮಾತಾಡೋದು. ಅದಕ್ಕೆ ನೋಡಿ ಯೇಸು ಕ್ರಿಸ್ತ ಬಂದು ಏನು ಮಾಡ್ತಾರೆ, ಒಂದು ಸಾಂಪಲ್ ಓದೋಣ. ಯೆರೆಮೀಯ 1:10 ಯೆರೆಮೀಯ ಫಸ್ಟ್ ಚಾಪ್ಟರ್ 10th verse.
ಕಿತ್ತು ಹಾಕುವುದು, ಕೆಡವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು.
ನೋಡ್ರಾ ದೇವರು ಏನಕ್ಕಂತ ನೇಮಿಸಿದ್ರಂತೆ ಅದರ ಇದು ಆ್ಯಕ್ಚುಲಿ ಜೀಸಸ್ ಕ್ರಿಸ್ಟ್ ಆಂಟಿಟಿಪಿಕಲ್ ಹೇಳೋದು ಪ್ರವಾದನೆ ಮಾತು. ಏನಕ್ಕಂತ ದೇವರು ಯೇಸು ಕ್ರಿಸ್ತ ನಡೆಸಿರೋದು, ಕಿತ್ತು ಹಾಕುವುದಕ್ಕೂ ಅಲ್ಲರ ಕೆಡುವುದಕ್ಕೂ ನಾಶ ಪಡಿಸುವುದಕ್ಕೂ ಹಾಳು ಮಾಡುವುದಕ್ಕೂ. ಇದಕ್ಕೆ ಫಸ್ಟ್ ಕೆಲಸ ರೀ. ಅಂದರೆ ಯೇಸು ಕ್ರಿಸ್ತು ಜನಾಂಗಗಳ ಮೇಲೆ ಏನ್ರಿ ದೇವರು ಆತನ ನೇಮಿಸಿದ್ದಾರೆ ಅಂತ ಏನಕ್ಕೇನೆ ಫಸ್ಟ್ ಕೆಲಸ ಏನಂತ ಹೇಳ್ತಾರೆ, ಕಟ್ಟೋದಿಕ್ಕೆ ನೆಡೋದಿಕ್ಕೆ ಸರಿ ಮಾಡೋದಿಕ್ಕೆ ಅಂತ ಹೇಳ್ತಾರ. ಅದಕ್ಕಿಂತ ಫಸ್ಟ್ ಮುಂಚೆ ಏನು ಮಾಡಬೇಕು, ಆಲ್ರೆಡಿ ಸೇತಾನ ಏನು ಮಾಡವನೆ ಕಟ್ಟು ಬಿಟ್ಟವನು ಗೊತ್ತಾ, ಈ ಸಿಸ್ಟಮ್ನೆಲ್ಲ ಏನು ಮಾಡಬೇಕು ಕೆಡವಿ ಕೊಲಾಪ್ಸ್ ಮಾಡಬೇಕು. ಇದನ್ನೇ ಜೀಸಸ್ ಕ್ರೈಸ್ಟ್ ಫಸ್ಟ್ ಮಾಡೋದಕ್ಕೆ ಕಿತ್ತು ಹಾಕೋದು. ಅದರ ಏನು ಹೇಳ್ತಾರೆ ಎಜಿಕಲಲ್ಲಿ 21ನೇದಲ್ಲಿ ಕೊನೆಯ ಝಕೇರಿಯ ಝಡಿಕೆನ ಕೊನೆಯ ಪ್ರವಾದಿ ಹೇಳಬೇಕಾದ್ರೆ ಏನು ಹೇಳ್ತಾರೆ ದೇವರು, ಮಂಡೂಸವನ್ನು ಕಿತ್ತಾಕು ಅದರ ರಾಜ್ಯದಂಡವನ್ನು ಎತ್ತಾಕು, ಅದರ ಎಲ್ಲವೂ ವ್ಯತ್ಯಾಸವಾಗಿರಲಿ, ಅದರ ಒಂದು ಇಲ್ಲದಂತೆ ಇರಲಿ, ರಾಜ್ಯಕ್ಕೆ ಬಾಧ್ಯನ ಬರುವ ತನಕ ಒಂದು ಇಲ್ಲದಂತೆ ಇರೋದು. ಎಜಿಕಲ್ 21:25-27 ಹೇಳ್ತಾರಲ್ವ ಅದರ ಅದೇ ಥರ ಏನ್ರಿ ಇಲ್ಲಿ ಕಿತ್ತಾಕು ಅಂತ ಹೇಳ್ತಾರೆ. ರಾಜ್ಯಾಧಿಕಾರವನ್ನು ಕಿತ್ತಾಕು, ಕೆಡವು ಎಲ್ಲ ರಾಜ್ಯಗಳನ್ನ, ಕೆಡವು ನಾಶಪಡಿಸು ಎಲ್ಲ ಏನ್ರಿ ಕರಪ್ಟ್ ಸಿಸ್ಟಮ್ನ ನಾಶಪಡಿಸು ಹಾಳು ಮಾಡಾಕು. ಅದರ ಏನ್ರಿ ಏನೇನೆಲ್ಲ ಇದೆಯೋ ಇವಾಗ ಎರಡನೇ ಹೋಗ್ತಂಥ ದುಷ್ಟ ಕೆಲಸಗಳಿಗೆಲ್ಲವನ್ನು ಹಾಳು ಮಾಡಿ ಇದಾಗಿದ ಮೇಲೆ ಕ್ರಿಸ್ತನು ತನ್ನ ರಾಜ್ಯವನ್ನು ಕಟ್ಟಬೇಕ್ರಿ, ನೆಡಬೇಕು. ಇಸ್ರೇಲ್ ರಾಜ್ಯವನ್ನು ಏನು ಮಾಡ್ತಾಯಿದ್ರು ಇವತ್ತು ನೆಡ್ತಾ ಇದ್ದಾರೆ ನೋಡಿದ್ದೀನಿ. ಅದಕ್ಕೆ ಅದರ ಈ ಕಾರ್ಯಗಳನ್ನು ಮಾಡೋದಕ್ಕೆ ರಾಜ್ಯಗಳ ಮೇಲೆ ಏನು ಮಾಡಿದ್ದೆ ನಿನಗೆ ಅಧಿಕಾರನ ಕೊಟ್ಟಿದ್ದೀನಿ, ನಿನಗೆ ನೇಮಿಸಿದ್ದೀನಿ ಹೇಳ್ತಾರೆ. ಈ ರಾಜ್ಯವನ್ನು ಪಡ್ಕೊಂಬರೋದಿಕ್ಕೇನೆ ಯೇಸು ಕ್ರಿಸ್ತು ಎಲ್ಗಪ್ಪ ಹೋಗಿದ್ದು ಅಂದರೆ ಪರಲೋಕಕ್ಕೆ ಹೋಗಿದ್ದು ಅಂತ ನೋಡ್ತೀವಿ. ಇವಾಗ ಯೇಸು ಕ್ರಿಸ್ತು ಏನಾಗಿದ್ದಾರೆ ರಿಟರ್ನ್ ಆಗಿದ್ದಾರೆ. ಎಲ್ಲಪ್ಪ ರಿಟರ್ನ್ ಆಗಿದ್ದಾರೆ ಅಂದರೆ ಭೂಮಿಯ ವಾಯುಮಂಡಲ ಅಂದರೆ ಅರ್ಥ್ ಅಟ್ಮಾಸ್ಫಿಯರ್ಗೆ ಏನಾಗಿದ್ದಾರೆ ರಿಟರ್ನ್ ಆಗಿದ್ದಾರೆ. ನಮ್ಮ ಕಣ್ಣಿಗೆ ಏನಾಗಲ್ಲ ಅವರು ಕಾಣಿಸಲ್ಲ ಅಲ್ವರ. ಸರಿ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ ಪ್ರಕಟಣೆ 18:1 ಇದರ ನಿಮಿತ್ತವಾಗಿ ಭೂಮಿಗೆ ಏನಾಯ್ತು ಪ್ರಕಾಶ ಬಂತು ಅಂತಂದ್ಬಿಟ್ಟು ಲೈಟ್ ಬಂತು ಅಂತ ಹೇಳ್ತಾರೆ. ಏನಪ್ಪ ಲೈಟ್ ಬಂತು ಅಂತಂದರೆ ಜೀಸಸ್ ಕ್ರೈಸ್ಟ್ ಬಂದ ತಕ್ಷಣ ಲೈಟ್ ಆನ್ ಮಾಡಿದ್ರ ಅಂತ ನೋಡ್ಬೇಕಾದ್ರೆ ನಾವೇನು ಸಾಮಾನ್ಯವಾಗಿ ಏನು ಹೇಳ್ತೀರಿ ಲೈಟ್ ಅಂತಂದ್ರೆ ಏನು ರೀ, ಬೆಳಕು, ಜ್ಞಾನ, ಬುದ್ಧಿ, ತಿಳುವಳಿಕೆ ಅಲ್ವರ, ಅವೇರ್ನೆಸ್ ಅದರ. ಎಷ್ಟೋ ವಿಚಾರಗಳು ನಮ್ಗೇನಾಗೋದು ಗೊತ್ತಾಗಂಥದ್ದು, ಗೋಚರ ಅಂಕದ್ದು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ಬೆಳಕು ಅದರ, ಜ್ಞಾನ ಅದರ, ಬುದ್ಧಿ ತಿಳುವಳಿಕೆ ಅದರ. ಇದನ್ನೇ ಜೀಸಸ್ ಕ್ರೈಸ್ಟು ಎರಡನೇ ಬರುವಿಕೆಲ್ ಬಂದ ತಕ್ಷಣ ಏನು ಮಾಡಿದವರು ತಂದಿರೋದು ಅಲ್ವರ. ಅದಕ್ಕೆ ಮಲಾಖಿ ಪುಸ್ತಕದಲ್ಲಿ ನಾವು ಏನಪ್ಪ ನೋಡ್ತೀರಿ ಏನೇ ಯೇಸುಕ್ರಿಸ್ತ ಹೆಂಗಂತಾರೆ, ನೀತಿಯ ಸೂರ್ಯನು ಅದರ ತನ್ನ ರೆಕ್ಕೆಗಳಲ್ಲಿ ಏನಿದ್ದಾರೆ ಅಂತ ಅವ್ರು ಏನು ತಂದಿದ್ದಾರಂತೆ, ಸ್ವಸ್ಥತೆಯನ್ನು ಉಂಟು ಮಾಡುವಂಥ ಕಿರಣಗಳು ಅದರ, ಹೀಲಿಂಗ್ಸ್ ಅದರ, ಏನ್ರಿ ಎಲ್ಲರಿಗೂ ಆಶೀರ್ವಾದಗಳನ್ನ ಏನ್ರಿ ಉಂಟು ಮಾಡೋಂಥ ಕಿರಣಗಳು ಅಲ್ವರ, ಏನ್ರ ಒಳ್ಳೆಯದನ್ನ ಮಾಡೋಂಥ ಕಿರಣಗಳು ಅಲ್ವರ, ಬೆಳಕು ಏನು ಮಾಡಿದ್ರೆ ಬ್ರೈಟ್ನೆಸ್ ಏನು ಮಾಡಿದ್ರು ಅವರು ತಂದಿದ್ದಾರೆ ಅಲ್ವರ. ಅದಕ್ಕೆ ನೋಡಿ ನಾವು ಪ್ರಕಟಣೆ 7ನೇದಲ್ಲಿ ಕೂಡ ನೋಡ್ತಿದ್ವರ ಯೇಸು ಕ್ರಿಸ್ತ ಅಂತಾರೆ, ಒಬ್ಬ ಒಬ್ಬ ಅಧಿಕಾರ ಉಳ್ಳಂಥ ದೂತು ಬಂದಂತೆ ಎಲ್ಲರ ತಲೆ ಮೇಲೆ ನೋಡ್ರಿ ಮುದ್ರೆ ಹಾಕ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಎಲ್ಲ ಗಾಳಿಗಳನ್ನ ಹಿಡಿದಿಡಿ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ನೋಡ್ಬೇಕಾದ್ರೆ ಏನ್ರಿ ಏನ್ರಿ ಮುದ್ರೆ ಹಾಕೋದನ್ನೇ ನೋಡ್ತೀರಿ. ಜ್ಞಾನ, ಬುದ್ಧಿ, ತಿಳುವಳಿಕೆ, ದೇವರು ಸಭೆ ಮಕ್ಕಳಾಗಿದ್ರು ಯಾರೆಲ್ಲ ಆಯ್ಕೆ ಆಗಿದ್ದಾರೋ ಅವ್ರಿಗೆ ಏನು ಕೊಡಬೇಕು, ದೇವರು ಜ್ಞಾನವನ್ನು ಕೊಡಬೇಕು, ತಿಳುವಳಿಕೆಯನ್ನು ಕೊಡಬೇಕು, ಬುದ್ಧಿಯನ್ನು ಏನು ಮಾಡಬೇಕು ಕೊಡಬೇಕು ಅಲ್ವರ. ಏಕೆ ಜ್ಞಾನ, ಬುದ್ಧಿ, ತಿಳುವಳಿಕೆ ಕೊಡಬೇಕು ನಮಗೆ ಅದರ, ಯಾಕೆಪ್ಪ ಅಂತಂದರೆ ನಮಗಿರೋಂಥ ಬುದ್ಧಿಯಲ್ಲಿ ನಾವು ಹೋಗಿ ಪರಲೋಕಕ್ಕೆ ಹೋಗ್ಬಿಟ್ರೆ ಪರಲೋಕ ಏನಾಗೋಯ್ತೀವಿ ನಾವು ಅದರ ಕೆಡಿಸ್ಬಿಡ್ತೀರಿ ಅದರ. ಅದಕ್ಕೆ ಏನು ಹೇಳ್ತಾರೆ ದೇವರು ಅವ್ರಿಗೆ ಜ್ಞಾನದಿಂದ, ಬುದ್ಧಿಯಿಂದ, ತಿಳುವಳಿಕೆ ಏನು ಮಾಡು ಮುದ್ರೆ ಹಾಕು ಅದರ, ಅವ್ರ ಬುದ್ಧಿನ ಏನು ಮಾಡು ಚೇಂಜ್ ಮಾಡು ಅಂತ ಹೇಳ್ತಾರೆ. ನೋಡಿ ಓದೋಣ ಅಲ್ಲಿ ರೋಮಪುರದಲ್ಲಿ 12:1 ಓದಿ, ರೋಮಪುರದಲ್ಲಿ 12:1-2.
ಆದುದರಿಂದ ಸಹೋದರರೇ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ.
ಅರ್ಪಿಸಿರಿ. ಈ ಕೆಲಸನ ನಾವು ನೆಟ್ಟಿಗೆ ಮಾಡ್ತಾ ಇದ್ರೆ ಏನಾಗ್ತದೆ? ಎರಡನೇ ವಾಕ್ಯ ಓದಿಸ್ತಾರ?
ಇದೇ ನಿಮ್ಮ ವಿವೇಕಪೂರ್ವಕ ಆರಾಧನೆಯು. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು
ನೋಡ್ರ,
ಪರಲೋಕ
ಹೀಗೆ ನಾವು ಕರೆಕ್ಟಾಗಿ ಮಾಡ್ತಾ ಇದ್ರೆ ಈ ಫಸ್ಟ್ ವಾಕ್ಯದ ಹೇಳಿದ ಕೆಲಸ, ನಮ್ಮ ನಮ್ಮ ದೇಹಗಳನ್ನ ದೇವರಿಗೆ ನಿಜವಾಗ್ಲೂ ಸಜೀವ ಯಜ್ಞವಾಗಿ ಅರ್ಪಿಸ್ತಾ ಇದ್ರೆ ಏನಾಗ್ತದೆ? ಹೀಗೆ ನೀವು ಸರಿಗೆ ಮಾಡ್ತಾ ಇದ್ರೆ ಇಹಲೋಕದ ಏನ್ರೆ ನಡವಳಿಕೆಗೆ ಅನುಸರಿಸದೆ ಕರೆಕ್ಟ್ ಆಗಿ ನೋಡಿರ್ತೀರಿ. ಈ ಲೋಕದ ಪಕ್ಕ ನಡೆಯೋದೇ ಇಲ್ಲ ರೀ ಅಲ್ವರ? ಈ ಲೋಕದ ನಡೀತಾರೆ ಗೊತ್ತಾ, ಎಲ್ಲ ಎಲ್ಲ ಮೋಸವಾಗಿರೋ ಕೆಟ್ಟ ಕೆಟ್ಟ ಆಕ್ಟಿವಿಟೀಸ್ಗಳು ಇವೆಲ್ಲ ನಾವು ಯಾವುದೂ ಮಾಡಲ್ಲ ರೀ ಅಲ್ವರ. ನಾವೇನು ತಿಳ್ಕೊಂಬಿಡ್ತೀರಿ, ಸತ್ತಿಗೆ ಬಂದಮೇಲೆ ಲೋಕದಂಥ ವಿಚಾರಗಳು ನಮ್ಮ ಹತ್ರ ಇದ್ದು ನಡೀತಾರೆ, ಪರವಾಗಿಲ್ಲ ದೇವ್ರು ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರೆ ಅಂಬ್ರದ್ರ. ನೋ 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 ಅದರ ಲೋಕದಂಥ ವಿಚಾರಗಳನ್ನ ಏನು ಮಾಡೋಕೆ ಫಸ್ಟು ಕಟ್ ಆಫ್ ಮಾಡಿ ಬಿಟ್ಬಿಡ್ಬೇಕು. ಅದು ದೇವ್ರಿಗೆ ಇಷ್ಟ ಇಲ್ಲ ಅಂತಂದಮೇಲೆ ಇಷ್ಟನೇ ಇಲ್ಲ. ಅದರ ದೇವರು ನಮ್ಮಲ್ಲಿ ನೋಡಿರೋದು ಹಳೆ ಮನುಷ್ಯನ ನೋಡ್ಬಿಟ್ಟು ನಮ್ಗೆ ಸತ್ಯಕ್ಕೆ ಕರೆದಿಲ್ಲ ರೀ, ನಮ್ಮಲ್ಲಿರೋಂಥ ಒಂದು ಮನಸ್ಸು, ನೂತನ ಮನಸ್ಸನ್ನ ನೋಡ್ಬಿಟ್ಟು ನಮ್ಗೆ ಏನು ಮಾಡೋದು ದೇವ್ರ ಸತ್ಯ ಕರೆದಿರೋದು. ನಾವೇನು ಮಾಡಬೇಕು? ನೂತನ ಮನಸ್ಸುಳ್ಳವರಾಗಿರಬೇಕು. ನಮ್ಮ ಒಂದು ಸ್ಯಾಕ್ರಿಫಿಷಿಯಲ್ ಲೈಫ್ ಕರೆಕ್ಟಾಗಿತ್ತು ಅಂತಂದರೆ ಈ ಲೋಕ ವಿಚಾರಗಳು ಹೇಳ್ರಿ ತಲೆನೇ ಹಾಕಲ್ಲ. ಅದರ ಅದಿಗೆ ನೋಡ್ಬೇಕ್ರೆ ಎಷ್ಟೋ ಜನ ದೇವ್ರ ಮಕ್ಕಳು ಏನ್ರಿ ಒಂದು ತುಂಬ ಭಕ್ತಿ ಉಳ್ಳ ಜೀವಿತ ಇರ್ತಾರೆ. ಏನು ಗೊತ್ತಾ ಏನ್ರಿ ಯಾಕೆ ಅಂತಂದರೆ ಈ ಲೋಕದ ವಿಚಾರಗಳಿಗೆ ಏನು ಹಾಕಲ್ಲ, ಅವರು ತಲೆಗಳನ್ನ ಹಾಕಲ್ಲ. ಲೋಕದ ವಿಚಾರಗಳಿಗೆ ಮನ್ಸು ಏನು ಮಾಡೋಕೆ ಹೋಗಲ್ಲ, ಕೊಡೋದಕ್ಕೆ ಹೋಗಲ್ಲ ಅಲ್ಲರ. ನೋಡಿ ಇವಾಗ ದೇವ್ರು ನಮ್ಮನ್ನ ಕರೆದಿರೋದು ಏನಕ್ಕೆ ಓದ ನೋಡಿ, ಸೆಕೆಂಡ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಫಸ್ಟ್ ವರ್ಸ್ ಓದಿ, ಎರಡನೇ ಕೊರಿಂಥ ಒಂದು ಒಂದು ಓದಿ.
ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಪೌಲನು ಸಹೋದರನಾದ ತಿಮೋತಿಯನ್ನು ಕೊರಿಂಥದಲ್ಲಿರುವ ದೇವರ ಸಭೆಗಳಿಗೂ ಅಖಾಯ ಸೀಮೆಯಲ್ಲೆಲ್ಲ ಇರುವ ದೇವ ಜನರಿಗೆಲ್ಲರಿಗೂ ಬರೆಯುವುದೇನೆಂದರೆ, ನಮ್ಮ
ಓಕೆ,
ತಂದೆಯಾದ ದೇವರಿಂದಲೂ
ಒಂದು
ಕರ್ತನ.
ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಷ್ಟ. ಹಂಗಂದ್ರೆ 1 ಮಿನಿಟ್. ಸಾರಿ, ಫಸ್ಟ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್. ಫಸ್ಟ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್.
ಸೊಸ್ತೇನನು ಕೊರಿಂಥದಲ್ಲಿ ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತನು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ,
ನೋಡ್ರ, ದೇವರ ಜನರಾಗೋದಕ್ಕೆ ಕರೀದಿಕ್ಕೆ ಅಂತ ಇದು ಕನ್ನಡದಲ್ಲಿ ಒಂದು ಕ್ಲಿಯರ್ ಆಗಿ ಬಂದಿಲ್ಲ. ಇಂಗ್ಲೀಷ್ ಹೇಳ್ತಾರೆ ಟು ದೆಮ್ ದಟ್ ಆರ್ ಸ್ಯಾಂಕ್ಟಿಫೈಡ್ ಅಂತ ಹೇಳ್ತಾರೆ. ಸ್ಯಾಂಕ್ಟಿಫೈಡ್ ಅಂತಂದರೆ ಪ್ರತಿಷ್ಠೆ ಮಾಡೋದು ಅಂತಂದರೆ. ಇನ್ನು ಕ್ಲಿಯರಾಗಿ ಹೇಳ್ಬೇಕಂದ್ರೆ ಸ್ಯಾಂಕ್ಟಿಫೈಡ್ ಅಂದರೆ ಇಂಗ್ಲೀಷ್ಗೆ ಪ್ರಾಪರ್ ಆಗಿದೆ ಟ್ರಾನ್ಸ್ಲೇಷನ್ ಕಾಲ್ ಟು ಬಿ ಹೋಲಿ ರೀ. ನಮ್ಮನ್ನ ದೇವ್ರು ಕರೆದಿರೋದೆ ಪರಿಶುದ್ಧವಾಗಿರೋ ಜೀವಿತದಲ್ಲಿ ಇರೋದಕ್ಕೆ ನಮ್ಮನ್ನ ಏನು ಮಾಡೋದು ಕರೆದಿರೋದು ಅದರ. ಹಂಗಾರೆ ಯೋಚನೆ ಮಾಡಿ, ನಮ್ಮ ಜೀವಿತ ಕರೆಕ್ಟಾಗಿತ್ತು ಅಂದರೆ ನಾವು ಪರಿಶುದ್ಧವಾಗಿ ಇರ್ತೀರ ಇಲ್ವಾ? ಖಂಡಿತವಾಗೂ ಪರಿಶುದ್ಧವಾಗಿರ್ತೀರಿ. ಅದಕ್ಕೆ ಹೇಳೋದು ಏನ್ರಿ, ನೀವು ತ್ಯಾಗವಾದ ಜೀವಿತದಲ್ಲಿ ನೀವು ಕರೆಕ್ಟಾಗಿತ್ತು ಅಂತಂದರೆ ಇಹಲೋಕದ ಅನುಸಾರವಾಗಿ ನಿಮ್ಗೆ ಏನು ಮಾಡೋದಿಲ್ಲ, ನೀವು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಆಮೇಲೆ ಹೆಂಗಿರ್ತೀರಂತೆ ಓದಿ, ಇವಾಗ ರೋಮಾಪುರದಲ್ಲಿ 12:2 ಮುಂದಕ್ಕೆ ಓದಿ ಕ್ಲೀನಾಗಿ.
ಹನ್ನೆರಡು ಎಷ್ಟು ಬ್ರದರ್?
ಎರಡು
ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ.
ನೋಡ್ರಿ, ನೂತನ ಮನಸ್ಸನ್ನ ಅವಾಗ ಹೊಂದ್ಕೊಂಡು ಯಾವ ಭಾವ ಉಳ್ಳವರಾಗಿರ್ತೀರಪ್ಪ ಅಂತಂದ್ರೆ ಏನ್ರಿ ಪರಲೋಕ ಭಾವ ಉಳ್ಳವರಾಗಿರ್ತೈತೆ. ಯೋಚನೆ ಮಾಡ್ತೀರಿ ಅಂದ್ರೆ ಕ್ಯಾರೆಕ್ಟರ್ ಎಷ್ಟು ಚೇಂಜಸ್ ಇರಬೇಕ್ರಿ ಅಲ್ಲರ. ಇವೆಲ್ಲ ಇಲ್ಲಾಂದ್ರೆ ಅರ್ಥ ಮಾಡ್ಕೊಬೇಕು, ನಾವು ಪರಲೋಕ ಭಾವ ನಾವು ಬೆಳೆಸ್ಕೊಂಡೇ ಇಲ್ಲ ಅಂತ ಅರ್ಥ. ಅದರ ನೂತನ ಮನಸ್ಸು ನಮ್ಮಲ್ಲಿ ಏನಾಗಿಲ್ಲ, ಇನ್ನ ಇಲ್ಲ, ಹಳೆ ಮನಸ್ಸು ಏನಾಗಿದೆ ಇದೆ ಅಂತಂದ್ಬಿಟ್ಟು ಅರ್ಥ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಈ ಮುದ್ರೆನ ಹಾಕೋದಿಕ್ಕೇನೆ ಜೀಸಸ್ ಕ್ರಿಸ್ತ ಏನಾಗಿರೋದು ಎರಡನೇ ಬರಿಕೆಯಲ್ಲಿ ಬಂದಿರೋದು. ಈ ಮುದ್ರೆ ಎಲ್ಲಪ್ಪ ಆಗ್ತದೆ ಅಂದರೆ ಈ ಜ್ಞಾನ ನಮ್ಮ ನೆತ್ತಿ ಮೇಲೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅಲ್ವರ. ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ಎಷ್ಟೋ ಜನ ದೇವ್ರ ಮಕ್ಕಳು ಸತ್ಯನ ಕೇಳಿರ್ತಾರೆ, ಆದರೆ ಎಲ್ಲರೂ ಏನಾಗದ ಒಂದು ತಮ್ಮ ಒಂದು ರಕ್ಷಣೆ ಸಾಧಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಸಾಧ್ಕೊಳಕ್ಕೆ ಸಾಧ್ಯ ಇಲ್ಲ ಇಲ್ಲಿ? ತಮ್ಮ ಓಟ ನೋಡಿ ಮುಗಿಸಲು ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಏಕೆ?
ಇಹಲೋಕದ ಆಲೋಚನೆಗಳು, ಮಾನಸಿಕ ಆಲೋಚನೆಗಳು ಲೌಕಿಕ ವಿಷಯಗಳಲ್ಲಿ ನಮ್ನ ಮುಚ್ಚಿಬಿಡ್ತವೆ,
ಎಸ್ ಅಲ್ವರ?
ಯೋಜನೆಗಳಲ್ಲಿ ಬಿದ್ದು ಹೋಗ್ತೀವಿ.
ಎಸ್ ನೋಡಿ, ಹೇಳ್ತಾರೆ ಪ್ರಕಟಣೆ 1:3, ಪ್ರಕಟಣೆ 1:3
ಈ ಪ್ರವಾದನ ವಾಕ್ಯವನ್ನು ಓದುವಂತಹವನು, ಕೇಳುವಂತಹವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತಹವನು ಧನ್ಯರು.
ನೋಡ್ರ
ಅವು ನೆರವೇರುವ ಸಮಯವು ಸಮೀಪವಾಗಿದೆ.
ಯಾರಂತೆ ಧನ್ಯರು? ಕೇಳೋಂತವ್ರು, ಓದೋಂತವ್ರು,
ಓದು
ಅದು
ಕೇಳೋರು
ಎಲ್ಲ ನಡೆಯೋರು
ನಾಸ್ತಿ
ಅಲ್ವರ?
ನಾಸ್ತಿ
ನಡಿಯೋದಿಕ್ಕೇನೆ ಕಷ್ಟ, ಎಲ್ಲ ಚೆನ್ನಾಗಿ ಕೇಳ್ತಾರೆ ಅದರ, ಆದರೆ ನಡಿಯೋದಿನ್ರಿ ಆಗಲ್ಲ, ನಡಿಬೇಕ್ರಿ. ನಮ್ಮನ್ನು ಕರೆದಿರೋದು ಏನಕ್ಕೆ? ಯಾರು ಹೆಜ್ಜೆ ಜಡೆಯಲ್ಲಿ ನಡಿಬೇಕು? ಯಾರು ಹೆಜ್ಜೆ ಜಡೆಯಲ್ಲಿ
ಕ್ರಿಸ್ತನ
ನಡಿಬೇಕು?
ಹೆಜ್ಜೆಗಳು, ಕ್ರಿಸ್ತನ
ವೆರಿ ಗುಡ್
ಹೆಜ್ಜೆಗಳು.
ಅಲ್ಲರ, ಕ್ರಿಸ್ತನ ಹೆಜ್ಜೆ ಜಡೆ ನಡಿಬೇಕು. ಅವ್ರು ಇವರು ಹೆಜ್ಜೆ ಜಡೆಯಲ್ಲ ರೀ ನಡೆದಿಕ್ಕೆ ಕರೆದಿರೋ ದೇವ್ ನಮ್ಮನ್ನ, ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ, ನಾವೇನಾಯ್ತೀರಿ? ಕುರುಡ ಕುರುಡ ನಡ್ಸ್ಕೊಂಡ್ರೆ ಇಬ್ಬರು ಹೋಗಿ ಎಲ್ಲಿ ಬೀಳ್ತೀರಿ? ಹಾಗಾಗಿ ಅದಕ್ಕೆ ಕ್ರಿಸ್ತನ ಹೆಜ್ಜೆ ನಡಿಬೇಕಂದ್ರೆ ಕ್ರಿಸ್ತನ ಹಿಂಬಾಲಸರಾಗಿರ್ಬೇಕ್ರಿ. ಅದ್ರ ಅದಕ್ಕೆ ಹೇಳೋದು, ಈ ಜ್ಞಾನವನ್ನು ಕೊಡೋದಕ್ಕೆ ಯೇಸು ಕ್ರಿಸ್ತ ಏನಾಗಿದ್ರೆ ಮಹಾ ಅಧಿಕಾರದಿಂದ ಏನಾಗಿದ್ರೆ ಇವಾಗ ಬಂದವ್ರೆ. ಇವಾಗ ಯೇಸು ಕ್ರಿಸ್ತ ನೋಡ್ತವ್ರೆ ಯಾರು ಮುದ್ರೆ ಹಾಕೋಣಕ್ಕೆ ಲಾಯಕ್ಕಾಗಿದಾರೋ ಅವ್ರಿಗೆ ಏನು ಮಾಡೋದು, ಮುದ್ರೆನ ಹಾಕೋದು. ಎಲ್ಲರ ಹಿಮ್ಮಿಗ್ದವ್ರು ಏನು ಮಾಡ್ತಾರೆ ಅಂದರೆ ತನ್ನ ಓಟದಲ್ಲಿ ಕಿರೀಟ ಏನು ಮಾಡ್ತಾರೆ, ಕಳ್ಕೊತಾರೆ. ನೋಡಿ ಇವಾಗ ಹೋದ್ರೆ ಇನ್ನೊಂದು ಕಡೆ ಏನ್ರಿ, ಎಜಿಕಿಯೇಲ್ 43:2 ಓದಿ. ಎಜಿಕಿಯೇಲ್ 43:2.
ಈಗೋ
ದೇವರ
ಇಸ್ರಾಯೇಲ್
ತೇಜಸ್ಸು ಮೂಡಣ ಮಾರ್ಗವಾಗಿ ಬಂದಿತ್ತು. ಆತನ ಧ್ವನಿಯು ಜಲ ಪ್ರವಾಹದ ಘೋಷದಂತಿತ್ತು. ಆತನ ತೇಜಸ್ಸಿನಿಂದ ಭೂಮಿಗೆ ಬೆಳಕಾಯಿತು.
ನೋಡ್ರ ಮೂಡನ ದಿಕ್ಕು ಅದರ ಏನಂತೆ, ಆತನ ಒಂದು ತೇಜಸ್ಸಿಂದ ಏನಾಯ್ತಂತೆ, ಭೂಮಿಯು ಬೆಳಗಿತು. ಅದರ ತೇಜಸ್ಸಿನ ಭೂಮಿಯು ಬೆಳಕು, ಭೂಮಿಗೆ ಏನು ಬಂತರಿ? ಅವೇರ್ನೆಸ್, ತಿಳುವಳಿಕೆ, ಜ್ಞಾನ, ಬುದ್ಧಿ. ಯೋಚನೆ ಮಾಡ್ರಿ ಅಂತೀನಿ, ಮನುಷ್ಯನಿಗೆ ತಿಳುವಳಿಕೆ ಇಲ್ವಾ? ಇವಾಗ ಜ್ಞಾನ ಇಲ್ವಾ? ಏನ್ರಿ ಅಪಾರವಾಗಿ ಜ್ಞಾನ ಹೆಚ್ಚಾಗಿದೆ. ದಾನಿನಲ್ಲೇ ದೇವ್ರು ಏನ್ಬಿಟ್ರು, ಪ್ರವಾದನೆ ಮಾತು ಹೇಳ್ಬಿಟ್ರು, ಮನುಷ್ಯ ಏನು ಮಾಡ್ತಾನೆ ಅತ್ತಿತ್ತ ತಿರುಗುವನು. ಅದರ ಅದರ ಜ್ಞಾನವು ಏನಾಗುವುದು, ಹೆಚ್ಚಾಗುವುದು. ಅದರ ಏನಪ್ಪ ಜ್ಞಾನ ಹೆಚ್ಚಾಗಿದೆ? ನಾವು ನೋಡ್ಬೇಕಾದ್ರೆ ಏನ್ರಿ, ಎಲೆಕ್ಟ್ರಿಸಿಟಿ ಬಲ್ಪ್ ಕಂಡಿಡಿದಿದ್ದೇ ಯಾವಾಗಪ್ಪ ಅಂದರೆ 1874. ಯಾಕಂದರೆ ಜೀಸಸ್ ಲೈಟ್, ಅದಕ್ಕಿಂತ ಮುಂಚೆ ಬಲ್ಪ್ ಇರಲ್ಲ ಅಂತಲ್ಲ ಇತ್ತು. ಅದರ ಒಂದು ಲಾಂಗ್ ಡ್ಯೂರೇಷನ್ನಲ್ಲಿ ಬಲ್ಪ್ ಅಂತ ನಡೆಯೋಕ್ಕೆ ಶುರು ಮಾಡಿದ್ದೆ ಯಾವಾಗಂದರೆ 1874. ಅದರಿಂದ ನೋಡಿ ಅಂತೀನಿ ಸ್ಕ್ರೀನಲ್ಲಿ ಹಾಕಿ ನೋಡಿ, ಒಂದೊಂದು ಇನ್ವೆನ್ಷನ್ಸ್ ರೀ ಎವ್ರಿ ಇಯರ್ ಆಲ್ಮೋಸ್ಟ್ ಏನಾಗಿದೆ, ಮಲ್ಟಿಪಲ್ ಇನ್ವೆನ್ಷನ್ಸ್ ಏನ್ರಿ ಲಾಸ್ಟ್ 20 ಇಯರ್ಸಲ್ಲಿ. ಎಷ್ಟಪ್ಪ ಇನ್ವೆನ್ಷನ್ಸ್ ಆಗಿದೆ ಅಂದರೆ, 100 ವರ್ಷದಲ್ಲಿ ಎಷ್ಟು ಇನ್ವೆನ್ಷನ್ಸ್ ಆಗಿದೆಯೋ ಅದಕ್ಕಿಂತ 100ರಷ್ಟು ಇನ್ವೆನ್ಷನ್ಸ್ ಏನಪ್ಪ ಆಗಿದೆ ಅಂದರೆ ಈ ಲಾಸ್ಟ್ 20 ಇಯರ್ಸಲ್ಲಿ ಏನಾಗಿದೆ ಆಗಿದೆ. ಯೋಚನೆ ಮಾಡಿರ್ತೀನಿ ನಾವು, ಒಬ್ರು ಬ್ರದರ್ ಡಿಸ್ಕಸ್ ಮಾಡ್ತಿದ್ದೆ ಅಲ್ಲರ ಏನ್ರಿ, ಒಂದು ಕಾಲದಲ್ಲಿ ಸ್ಪೇಸ್ಗೆ ಹೋಗ್ಬೇಕು ಅಂತಂದರೆ ಒಂದು ರಾಕೆಟ್ ಏನು ಮಾಡಬೇಕಾಯ್ತು, ಬಿಡಬೇಕಾಯ್ತು. ಆ ರಾಕೆಟ್ ಹೋದರೆ ಏನ್ರಿ ಅಲ್ಲಿ ಬಿಡಿ ಭಾಗಗಳೆಲ್ಲ ಅಲ್ಲೇ ಹೋಗ್ಬಿಡೋದು, ಆ ರಾಕೆಟ್ ಮಾತ್ರ ಏನಾಗುತ್ತೆ ಸ್ಪೇಸ್ಗೆ ಹೋಗೋದು. ಹಿಂತಿರುಗಿ ಬರಬೇಕಾದ್ರೆ ಒಂದು ಚಿಕ್ಕ ಏನ್ರಿ ಕ್ಯಾಪ್ಸುಲ್ ಇರೋದು ನೋಡಿರಿ ಅಂತೀನಿ ಮೇಡೆ, ಆ ರಾಕೆಟ್ ಮುಂದೆ ಚೂಪಿಗೆ ಇಡ್ತಾರೆ ಗೊತ್ತಾ, ಈ ತುದಿ, ಆ ತುದಿ ಮಾತ್ರ ಏನಾಗೋದು ಹಿಂದೆ ಬರೋದು. ಅದು ಬಂದರೂ ಲ್ಯಾಂಡ್ ಆಗ್ತಾನೆ ಸೇಫ್ ಆಗಿ ಅಂತೇನಿಲ್ಲ, ಗ್ಯಾರಂಟಿ ಎಲ್ಲ ಇಲ್ಲ. ಕಲ್ಪನಾ ಚಾವ್ಲಾ ಅಂತ ಅಂದ್ಬಿಟ್ಟು ಏನಾಗ್ಬಿಡಲ್ಲ, ಹಂಗೆ ಸುಟ್ಟೋಗ್ಬಿಟ್ರಲ್ಲ ಅದರ ಭೂಮಿಗೆ ಲ್ಯಾಂಡ್ ಆಗೋಕ್ಕಿಂತ ಮುಂಚೆ. ಆದರೆ ಇವಾಗ ಹೆಂಗೆ ಕಂಡುಹಿಡಿದ್ರು ಅಂದರೆ, ರಾಕೆಟ್ಟು ಏನ್ರಿ ಏರೋಪ್ಲೇನ್ ಥರ ಟೇಕ್ ಆಫ್ ಆಗ್ತದೆ ಏನ್ರಿ, ಸೀದಾ ಎಲ್ಲಿಗೋಗ್ತದೆ, ಸ್ಪೇಸ್ ಸ್ಟೇಷನ್ಗೆ ಹೋಗ್ತದೆ. ಆ ಸ್ಪೇಸ್ ಸ್ಟೇಷನಲ್ಲಿ ಇದ್ದುಕೊಂಡು ಎಷ್ಟೋ ದಿನಗಳಾಗಿ ಮೇಲೆ ವಾಪಸ್ ಭೂಮಿಗೆ ಏನಾಗ್ತದೆ, ಅದೇ ಸ್ಪೇಸ್ ಕ್ರಾಫ್ಟ್ ಬಂದು ನಾರ್ಮಲಾಗೆ ಲ್ಯಾಂಡ್ ಆಗ್ತಾರೆ ನೋಡಿ, ಏರೋಪ್ಲೇನ್ ಲ್ಯಾಂಡ್ ಆದಾಗ ಯೋಚನೆ ಮಾಡ್ತೀನಿ ಎಷ್ಟು ಕಾಸ್ಟ್ ಉಳಿತು ಗೊತ್ತಾ, ಎಷ್ಟು ಕೋಟ್ಯಾಂತರ ರೂಪಾಯಿ ಏನಾಯ್ತು ಉಳಿತು. ಇವೆಲ್ಲ ಏನ್ರಿ ಇನ್ವೆನ್ಷನ್ಸಾ, ಇದೆಲ್ಲ ಯಾರು ಕೊಟ್ಟಿರೋದು? ಇವೆಲ್ಲ ಬಂದ್ಬಿಟ್ಟೇನ್ರಿ ದೇವರು ಕೊಟ್ಟಿರೋದು, ಜ್ಞಾನವು ಹೆಚ್ಚಾಗುವುದು. ಯೋಚನೆ ಮಾಡಿರ್ತೀನಿ ಇವತ್ತು ನಾವು ಯೂಸ್ ಮಾಡೋ ಟೆಕ್ನಾಲಜಿ ಅಲ್ವ, ವಿಡಿಯೋ ಕಾನ್ಫರೆನ್ಸ್ ಅಲ್ಲ. ಇವಾಗ ಯಾವ್ದು ಯೋಚನೆ ಮಾಡಿದ್ರೆ ವಿಡಿಯೋ ಕಾನ್ಫರೆನ್ಸ್ ಯೋಚನೆ ಮಾಡಿ, ಒಂದು 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 6-7 ಇಯರ್ಸ್ ಬಿಫೋರ್ ವಿಡಿಯೋ ಕಾನ್ಫರೆನ್ಸ್ ಮಾತೇ ಇಲ್ಲ ರೀ ಅದರ, ಏನು ಬರೀ ಆಡಿಯೋ ಇರ್ತಾ ಇತ್ತು ಅಲ್ಲರ, ಇಲ್ಲ SMS ಅದರ ವಾಟ್ಸಪ್ ಇರ್ತಾ ಇತ್ತು. ಇವಾಗ ಏನಾದ್ರು ವಿಡಿಯೋ ಕಾನ್ಫರೆನ್ಸು, ವಿಡಿಯೋ ಕಾನ್ಫರೆನ್ಸ್ ಅತ್ಯವಶ್ಯಕತೆ ಆಗ್ಬಿಡಿದೆ. ಎಲ್ಲ ಇದರಲ್ಲಿ ತುಂಬ ಅನುಕೂಲ, ಮನುಷ್ಯನಿಗೆ ಜ್ಞಾನ ಏನಾಗ್ತಿದೆ ಇವತ್ತು ಹೆಚ್ಚಾಗ್ತಿದೆ ಅಂದ್ರೆ ಆ ಜ್ಞಾನ ಈ ಜ್ಞಾನ. ಯೋಚನೆ ಮಾಡಿದ್ದೀನಿ ಎಷ್ಟು ಫಾಸ್ಟಾಗಿ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಾರೆ ಅಂತಂದರೆ, ಮನುಷ್ಯ ಏನ್ರಿ ಇಡೀ ವರ್ಲ್ಡ್ ಅಲ್ಲಿ ಆಗಿರೋಂಥ ನ್ಯೂಸ್ನ ಅಟ್ ಎ ಟೈಮ್ ಏನು ಮಾಡ್ಬೋದು ಇವತ್ತು ಇವತ್ತು ನೋಡ್ಬೋದು. ಅದರ ಇದು ಏನು ರೀ ಜ್ಞಾನ ಏನು ರೀ ಹೆಚ್ಚಾಗೋದು ಅಲ್ಲರ ಯೋಚನೆ ಏನು ಅಪಾರಿತ ಅಪಾರ ಏನು ಮಿತಿವಾಗಿ ಏನಾಗುತ್ತೆ ಅಲ್ಲಿ ಹಾಂ ಅಲ್ಲಿ ಜ್ಞಾನ ಏನಾಗಿದೆ ಹೆಚ್ಚಾಗಿರೋದು ನೋಡ್ತೀರಿ ಲೋಕದಲ್ಲಿ. ಅದರ ಎಂತೆಂಥ ಟೆಕ್ನಾಲಜಿಗಳು ಎಂತೆಂಥ ಒಂದು ಸಫಿಸ್ಟಿಕೇಟೆಡ್ ಥಿಂಗ್ಸ್ಗಳು ಏನಾಗಿದೆ ಇವತ್ತು ಲೋಕದಲ್ಲಿ. ಏನಕ್ಕೆ ಅಂದರೆ ಇವೆಲ್ಲ ದೇವರು ಏನು ಮಾಡಿರೋದು ಹಾಂ ದಯಸ್ ಅದಕ್ಕೆ ಯೇಸು ಕ್ರಿಸ್ತನ ಒಂದು ಪ್ರಕಾಶದಿಂದ ಭೂಮಿಗೆ ಏನಾಯ್ತು ಬೆಳಕು ಬಂತು ಅಂತಂದರೆ ಭೂಮಿಗೆ ಏನಾಯ್ತು ಜ್ಞಾನ ತಿಳುವಳಿಕೆ ಏನ್ರಿ ಬುದ್ಧಿ ಏನಾಯ್ತು ಬಂತು ಅಂತ ಅಲ್ಲರ. ಸರಿ ಬರೀ ಲೋಕದವ್ರಿಗೆ ಮಾತ್ರ ದೇವ್ರಿಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಕೊಟ್ರಾ ಅಂದರೆ ಇಲ್ಲ ರೀ ದೇವ್ರ ಮಕ್ಳಿಗೂ ಕೂಡ ಏನು ಮಾಡೋದು ದೇವರು ಜ್ಞಾನ ಬಂದು ಕೊಟ್ಟರು. ಎಲ್ಲಿ ಕೊಟ್ಟವ್ರೆ ನೋಡಿ ಓದೋಣ ಮ್ಯಾಥ್ಯೂ 13 ಚಾಪ್ಟರ್ ಮ್ಯಾಥ್ಯೂ 13 ಚಾಪ್ಟರ್ ಒಂದು ನಿಮಿಷ ಮತ್ತೆ 13:52 ರೀ 51-52. ಹ್ಞೂ
ಈ ಎಲ್ಲಾ ಮಾತುಗಳ ಅರ್ಥವು ನಿಮಗೆ ತಿಳಿಯಿತೋ ಎಂದು ಕೇಳಲು
ಹಾಂ
ಅವರು
ನೋಡ್ರಿ
ತಿಳಿಯಿತು ಅಂದರು.
ಯೇಸುಕ್ರಿಸ್ತು ಏನೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಶಿಷ್ಯನಿಗೆ ಏನಪ್ಪಾ ನಾ ಎಲ್ಲ ಹೇಳ್ಕೊಟ್ಟಲ್ಲ ಎಲ್ಲ ತಿಳಿತಾ ನಿಮಗೆ ಅಂತ ಹೇಳ್ತಾರೆ. ಶಿಷ್ಯನು ನಮಗೆ ತಿಳಿತು ಅಂತ ಹೇಳ್ತಾರೆ ನಾವು ನಿಮ್ಗೆ ಕೇಳ್ತಿಲ್ಲ ಅರ್ಥ ಆಯ್ತಾ ಅಂತಾರೆ ನೀವು ಸುಮ್ಮನೆ ತಲೆ ಅಲ್ಲಾಡ್ಬಿಡ್ತಾರೆ ಅದೇ ಶಿಷ್ಯನ ಹಿಂಗೆ ಅಂದ್ಬಿಟ್ರ ಅರ್ಥ ನಮಗೆ ಇಲ್ಲ ಅಂತಾರೆ ಇನ್ನೊಂದು ಕ್ಲಾಸ್ ತಗೊಂತಾರಲ್ಲ ಆಯ್ತು ಸೊ ಓಕೆ ಗುಡ್ ವೆರಿ ಗುಡ್ ಅಂಡರ್ಸ್ಟುಡ್ ಸರ್ ಅಂದ್ಬಿಟ್ರು. ಅದಕ್ಕೆ ಕ್ರೈಸ್ಟ್ ಏನು ಹೇಳ್ತಾರೆ ನೋಡಿ ಎಕ್ಸಾಂಪಲ್ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ತಿಳಿಯೋದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ ನೋಡಿ ಅಂತೀನಿ ಓದಿ ಇಷ್ಟ ಕಂಟಿನ್ಯೂ ಮಾಡಿ ಇಷ್ಟ ಹಂಗೆ ಹಾಂ
ಆಗ ಆತನು ಅವರಿಗೆ, ಹೀಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ.
ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನಂಗೆ ಏನಾಗಿದ್ದಾನೆ ಹೋಲಿಕೆ ಆಗಿದ್ದಾನೆ ಅಂತೆ. ಅದರ ಯಾರು ಉಪದೇಶ ಮಾಡುತ್ತಾ ಶಾಸ್ತ್ರವನ್ನು ಉಪದೇಶ ಮಾಡುತ್ತಾ ಪ್ರತಿಯೊಬ್ಬ ಮನುಷ್ಯನು ಏನಕ್ಕೆ ಹೋಲಿಕೆ ಆಗಿದ್ದಾನೆ ಅಂತ ಹೇಳಿದ್ರೆ ಮನೆ ಯಜಮಾನನಿಗೆ ಹೋಲಿಕೆ ಆಗಿದ್ದಾನೆ. ಸರಿ ಅವನು ಏನು ಮಾಡ್ತಾನಂತೆ ಕಂಟಿನ್ಯೂ.
ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು.
ನೋಡ್ರ ಮನೆ ಯಜಮಾನ ಏನು ಮಾಡ್ತಾಯಿರ್ತಾನೆ ಮನೆ ಒಳಗಿಂದ ಅವಾಗ ಇವಾಗ ಏನು ಮಾಡ್ತಾಯಿರ್ತಾನೆ ಹಾಂ ಹಳೆ ವಸ್ತು ಹೊಸ ವಸ್ತು ಏನು ಮಾಡ್ತಾಯಿರ್ತಾನೆ ತರ್ತಾ ಇರ್ತಾನಲ್ಲರ. ಇಲ್ಲಿ ಕನ್ನಡದಲ್ಲಿ ಮನೆ ಯಜಮಾನ ಅಂತ ಹಾಕ್ಬಿಟ್ರು. ಇಂಗ್ಲೀಷ್ ಅಂತಾರೆ ಸ್ಟೋರ್ ಹೌಸ್ ಅಂತ ಹೇಳ್ತಾರೆ. ಸ್ಟೋರ್ ಹೌಸ್ ಅಂದರೆ ದೊಡ್ಡ ಗೋಡನ್ ಇಟ್ಕೊಂಡು ನೋಡಿ ಆ ಥರ ಇವಾಗ ಯಾರು ದೊಡ್ಡ ಗೋಡನ್ ಇಟ್ಟರೆ ಏನು ಮಾಡ್ತಾರೆ ಹಾಂ ಒಂದು ಸ್ಟಾಕ್ನ ಮೇಂಟೈನ್ ಮಾಡ್ತಾ ಇದ್ರು ನೋಡ್ತೀನಿ. ಅಲ್ಲರ ಸ್ಟಾಕಿಗೆ ಡಿಮ್ಯಾಂಡ್ ಬಂದಾಗ ಏನು ಮಾಡ್ತಾರೆ ಆ ಡಿಮ್ಯಾಂಡ್ ತಕ್ಕಂತೆ ಸ್ಟಾಕ್ ಏನು ಮಾಡ್ತಾ ಇದ್ದಾರೆ ಆಚೆ ಕಡೆ ಕಳಿಸ್ತಾನೇ ಇರ್ತಾರೆ ನೋಡಿರ್ತೀನಿ ಅಲ್ವರ. ಇದೇ ಥರ ನಮ್ಮ ಕರ್ತನಾಗಿರೋಂಥ ಯೇಸು ಕ್ರಿಸ್ತನು ಅಲ್ಲರ ಯೋಚನೆ ಮಾಡಿರ್ತೀನಿ. ಉದಾಹರಣೆಗೆ ಹೇಳ್ಬೇಕಾರೆ ಏನ್ರಿ ಒಂದು ಡಿಮ್ಯಾಂಡ್ ಇರ್ತಾರೆ ಅದರ ಏನು ಡಿಮ್ಯಾಂಡ್ ಇರ್ತಾರೆ ಏನ್ರಿ ಹಾಂ ಎಲ್ಲರಿಗೂ ಈ ಕಾಲದಲ್ಲಿ ಏನಿದೆಯೋ ಟೆಕ್ನಾಲಜಿ ಪ್ರಕಾರ ಒಂದು ಡಿಮ್ಯಾಂಡ್ ಏನಾಗಿರ್ತಾರೆ ಇರ್ತಾರೆ ಅಲ್ಲರ. ಆದರೆ ಸಡನ್ನಾಗಿ ಏನ್ರಿ ಹಳೆ ವಸ್ತುಗಳಿಗೆ ಡಿಮ್ಯಾಂಡ್ ಏನಾಗಿರಲಿಲ್ಲ ಅವ್ನಿಗೆ ಏನು ಮಾಡ್ತಾನೆ ಅಯ್ಯೋ ಸ್ಟಾಕಿಗೆ ಡಿಮ್ಯಾಂಡ್ ಇಲ್ಲ ಅಂತ ಬಿಸಾಕ್ಬಿಡ್ತಾನೆ ಅಂದರೆ ಅದನ್ನ ಏನು ಮಾಡಿದೆ ತಿಟ್ಟಿತಾನೆ ಅದರ ಏನಾಗಲ್ಲ ಅದು ಯಾವತ್ತು ವೇಸ್ಟ್ ಆಗಲ್ಲ ಇರಲಿ ಬಿಡಪ್ಪ ಪರಾಯಿಲ್ಲ ಅಂತಂದ್ರೆ. ಆದರೆ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಡಿಮ್ಯಾಂಡ್ ಬರಬೇಕಾದ್ರೆ ಏನು ಮಾಡ್ತಾನೆ ಅದನ್ನ ಅದನ್ನು ಹೊರಗಡೆ ತರ್ತಾನೆ. ಯಾವ್ದಾರ ಇವಾಗ ಯೋಚನೆ ಮಾಡ್ತೀನಿ ಎಕ್ಸಾಂಪಲ್ ಹೇಳಬೇಕಾದ್ರೆ ಇವಾಗ ಚಿನ್ನ ಚಿನ್ನ ಎಷ್ಟಪ್ಪ ಇದೆ ಇವಾಗ ಲೋಕದಲ್ಲಿ 1 ಗ್ರಾಮ್ ಚಿನ್ನ ಎಷ್ಟಿದೆ 1 ಗ್ರಾಮ್ ಇವಾಗ?
7,000
ಓ
ಗೊತ್ತಿಲ್ರಿ.
ಗೊತ್ತಿಲ್ಲ.
ಸಿಕ್ಸ್ ಸಿಕ್ಸ್ ತೌಸಂಡ್
6,000
6,000ರಿಂದ 7,000 ಬಂದ.
ಹಾಂ 7,000 ಅದರ 7,000ರಿಂದ 8,000ವರೆಗೂ ಏನಾಗಿದೆ ಬೆಲೆ 1 ಗ್ರಾಮಿಗೆ. ಅಂದರೆ 1,000ಗೆ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಆಗ್ತದೆ ಹೆಚ್ಚು ಕಮ್ಮಿ ಹೇಳಬೇಕು ಅಂತಂದರೆ ಅದರ ನೆಕ್ಸ್ಟ್ ಆಗ್ತದೆ ಅದರ ಇವತ್ತಿಲ್ಲ 1 ಲಕ್ಷ ಆಗ್ತದೆ. ಯೋಚನೆ ಮಾಡ್ರಿ ಇದ್ರಿ 20 ಇಯರ್ಸ್ ಬಿಫೋರ್ ಏನಿತ್ತು ಗೋಲ್ಡ್ಗೆ ರೇಟು ಅಂತಂದರೆ 800 ರೂಪಾಯಿ ರೀ ಅಷ್ಟೇ ರೇಟ್ ಇದ್ದಿದ್ದು. ಯಾರು ಕೇರೆ ಮಾಡ್ತಾ ಇರಲ್ಲ ಯಾ ಚಿನ್ನ ತಾನೇ ಬಿಡಪ್ಪ ಏನ್ರಿ ಅದು 500 ರೂಪಾಯಿಂದ ಹಿಡಿದು 800 ರೂಪಾಯಿಗೆ ಇತ್ತು ಎಷ್ಟು ವರ್ಷ 30-40 ವರ್ಷ ಅದು ಏನು ಬದಲಾವಣೆ ಇಲ್ಲ ರೀ. ಅವಾಗ ಡಿಮ್ಯಾಂಡ್ ಇತ್ತು ಅಂದರೆ ಡಿಮ್ಯಾಂಡ್ ಇರಲ್ಲ ಯಾರು ಅದ್ಗೆ ಏನು ಮಾಡೋಕೆ ಕೊಂಡ್ಕೊಳಕ್ಕೆ ಯಾರೋ ಹೋಗ್ತಾನೆ ಇರಲ್ಲ ಅಲ್ವರ. ಅದಕ್ಕೆ ಏನಾಯಿತು ಏನ್ರಿ ಅದು ಯಾವಾಗ ರೈಸ್ ಆಗೋದಕ್ಕೆ ಶುರು ಆಗ್ಬಿಡ್ತೋ ಜನಗಳು ಏನು ಮಾಡಿದ್ರು ದಿಸ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಏನು ಮಾಡೋಣ ತೊಗೊಂಬಿಡೋಣ ಗೋಲ್ಡ್ ತೊಗೊಂಬಿಟ್ಟು ಏನಾಗ್ಬಿಡ್ತಾರೆ ಮನೇಲಿಟ್ಟರೆ ಹಾಗೆ ಅಟೋಮೆಟಿಕ ಮರಿ ಆಗ್ಬಿಡ್ತಾರೆ. ಹಾಂ ಇವತ್ತು 100 ರೂಪಾಯಿಗೆ ತೊಗೊಂಡಿರೋ ಗೋಲ್ಡ್ ಇನ್ನು 1 ವರ್ಷ ಬಿಟ್ಟರೆ ಏನಾಗ್ತಾರೆ 1,000 ರೂಪಾಯಿ ಆಗ್ಬಿಡ್ತಾರೆ ಅಥವಾ ನನ್ನ ಹತ್ರ ಇರೋ ದುಡ್ಡು ಏನಾಗ್ಬಿಡ್ತಾರೆ ಮಲ್ಟಿಪ್ಲೈ ಆಗ್ಬಿಡ್ತಾರೆ 10 ಟೈಮ್ಸ್ ಅಂದ್ಬಿಟ್ಟು ಏನು ಮಾಡ್ಬಿಟ್ರು ಅದಕ್ಕೆ ಗೋಲ್ಡ್ಗೆ ಏನು ಮಾಡ್ತಾರೆ ಡಿಮ್ಯಾಂಡ್ ಬರೋಕ್ಕೆ ಶುರು ಆಯಿತು. ಆವಾಗ ಯಾರೆಲ್ಲ ಒಡವೆ ಅಂಗಡಿಗಳೆಲ್ಲ ಗೋಲ್ಡ್ ಇಟ್ಟಿದ್ರು ಅವ್ರು ಗೋಲ್ಡ್ ಯಾರು ತೊಗೊಂತಾರೆ ಅಂತ ಬಿಸಾಕ್ಬಿಟ್ರೆ ಆ ಕಾಲದಲ್ಲಿ ಇಲ್ಲ ಅಲ್ಲ ಸ್ಟಾಕ್ ಹಂಗೆ ಇಟ್ಟಿದ್ರು. ಯಾಕೆ ಇವತ್ತಿಲ್ಲ ನಾಳೆ ಪ್ರೈಸ್ ಏನಾಗ್ತದೆ ಜಾಸ್ತಿ ಆಗ್ತದೆ. ಜಾಸ್ತಿ ಆಗಿದ ತಕ್ಷಣ ಅದನ್ನೇನು ಮಾಡೋದು ಡಿಮ್ಯಾಂಡ್ ಬಂದ ತಕ್ಷಣ ಅದೇನು ಮಾಡೋ ಅದನ್ನ ಜನಗಳಿಗೆ ಕೊಡೋಕ್ಕೆ ಏನು ಮಾಡೋದು ಶುರು ಮಾಡಿದ್ರು ಅಂತೀನಿ. ಅವಾಗ ಏನಾಯಿತು ಇವರಿಗೆ 100ರಷ್ಟು ಬೆನಿಫಿಟ್. ಇದೇ ಥರ ಸತ್ಯವೇದದಲ್ಲಿ ಹೆಂಗೆ ಮಾಡೋದು ಹೇಳೋದು ಅಲ್ಲ ಹೇಳ್ತಾರೆ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಹೆಂಗಪ್ಪ ಇದ್ದಾನಂದ್ರೆ ಒಂದು ಸ್ಟೋರ್ ಓನರ್ ತರ ಇದ್ದಾನಂತೆ. ಅದರ ಹಳೆ ವಸ್ತುಗಳನ್ನ, ಒಳ್ಳೆ ವಸ್ತುಗಳನ್ನ, ಹೊಸ ವಸ್ತುಗಳನ್ನ ಏನ್ ಮಾಡ್ತಾನೆ ಅವನು, ಹೊರಗಡೆ ಏನ್ ಮಾಡ್ತಾನಂತೆ, ತರ್ತಾನಂತೆ. ಇವಾಗ ನೀವ್ ಹೇಳ್ರಿ ಹಳೆ ವಸ್ತುಗಳನ್ನೇನು ಅದರ, ನಮಗೆ ಸತ್ಯವೇದದಲ್ಲಿ ಎಷ್ಟೋ ರಹಸ್ಯಗಳೇನಾಗಿದೆ ಇದೆ ಅದರ. ಅಪೋಸ್ತಲ್ಸ್ ಕಾಲದಲ್ಲಿ ಏನೆಲ್ಲ ಸತ್ಯ ಇತ್ತು ಇವತ್ತು ನಾವು ಓದ್ತಿರಲ್ಲ, ರ್ಯಾನ್ಸಮ್ ಇತ್ತು ಅದರ, ಪ್ರಭುರಾತ್ರಿ ಭೋಜನ ಇತ್ತು, ಪುನರುತ್ಥಾನ ಇತ್ತು, ಆತ್ಮ ಸಾಯ್ತಾರೆ ಅಂತ ನಂಬ್ತಾ ಇದ್ರು, ನರಕ ಮುಟ್ಟು ವೇದನೆ ಸ್ಥಳ ಅಲ್ಲ ಅಂತ ನಂಬ್ತಾ ಇದ್ರು. ಆ ಬೋಧನೆ ಏನಾಗಿತ್ತು, ಇತ್ತು ಆ ಖಜಾನೆಯಲ್ಲಿ ಇತ್ತು. ಆದ್ರೆ ಅದಕ್ಕೆ ಆ ಕಾಲದಲ್ಲಿ ಅಪೋಸ್ತಲ್ಸ್ ಕಾಲದಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು. ಏನ್ ಮಾಡಿದ್ರು ಎಲ್ಲ ದೇವ್ರು ಏನ್ ಮಾಡಿದ್ರು, ಆ ಸ್ಟೋರ್ ಹೌಸ್ ಇಂದ ಕೊಟ್ರಿ ಕೊಟ್ರಿ ಸತ್ಯ ಅಂತ ಹೇಳಿ ಲೋಕದ ಕಟ್ಟೆ ಕಡೆಗೆ ಸುವಾರ್ತೆ ಸಾರಿ ಅಂತ ಸತ್ಯಕ್ಕೆ ಕೊಟ್ರು, ಎಲ್ಲ ಕಡೆ ಸತ್ಯನಾಯ್ತು ಹೋಯ್ತು. ಹೋಗಿ 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 ಆಮೇಲೆ ಏನಾಯ್ತು, ಸತ್ಯಕ್ಕೇನಾಗೋಯ್ತು, ಡಿಮ್ಯಾಂಡ್ ಕಮ್ಮಿ ಆಯ್ತು. ಯಾವಾಗ ಅಪೋಸ್ತಲ್ಸ್ ಎಲ್ಲ ತೀರ್ಕೊಂಡ್ಬಿಟ್ರು, ಯಾರು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ಬದುಕಿ ಇದ್ರೋ ಅದರ ಇರೋ ತನಕ ಏನಾಗಿತ್ತು, ಸತ್ಯ ಆಯ್ತು ನೋಡಿರ್ತೀನಿ. ಯಾವಾಗ ಇವರೆಲ್ಲ ತೀರ್ಕೊಂಬಿಟ್ರು, ಸತ್ಯಕ್ಕೆ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ರು. ಅದಕ್ಕೆ ಹೇಳ್ತಲ್ಲ, ಒಂದು ಎರಡನೇ ತಿಸಲಕ್ಕೆ ಎರಡನೇ ಹೇಳ್ಬೇಕೇನು ಹೇಳ್ತಾರೆ, ಮತಭ್ರಷ್ಟೇ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬರುವನು. ಅದೇನು ಮತಭ್ರಷ್ಟತೆ, ಮತ ಅಂದರೆ ನಿರ್ಧರ್ಮ ನಂಬಿಕೆ ವಿಶ್ವಾಸ, ಭ್ರಷ್ಟ ಆಗಬೇಕು. ಏನೆಲ್ಲ ದೇವ್ರ ಉಪದೇಶಗಳಿದೆ ಭ್ರಷ್ಟರಾಗಬೇಕು. ಇವಾಗೆಲ್ಲ ಉಪದೇಶಕ್ಕೆ ಬೆಲೆನೇ ಇಲ್ಲ ರೀ, ಸುಮ್ಮನೆ ಕ್ಯಾಟಚಾರಿಗೆ ಬರೋಕ್ಕೆ ಶುರು ಆಗ್ಬಿಟ್ರು ಸಭೆಗೆ. ಸುಮ್ಮನೆ ಬರಬೇಕು ಹೋಗಬೇಕು ಬೆನಿಫಿಟ್ಟು ಅದರ ಆದಾಯ, ಇದಕ್ಕಾಗಿ ಏನು ಮಾಡಿದ್ರು ಸಭೆಗೆ ಬರೋಕ್ಕೆ ಶುರು. ಅವಾಗ ಆ ಪೊಕ್ಕಶದಿಂದ ಸತ್ಯ ಹೊರಡ್ತಾರಂತ ಅವಶ್ಯಕತೆನೇ ಇಲ್ಲ. ಯಾಕೆ ಡಿಮ್ಯಾಂಡ್ ಇಲ್ಲ, ಡಿಮ್ಯಾಂಡ್ ಇಲ್ಲಿರ್ಬೇಕಾದ್ರೆ ಸತ್ಯ ಕೊಟ್ಟರು ಕೇಳೋರು ಇಲ್ವಲ್ಲ. ಯಾಕೆ ದೇವ್ರು ಏನು ಮಾಡಿದ್ರು, ಸರಿ ಇಡಪ್ಪ ಪರಲ್ಲ ಸತ್ಯ ಅಲ್ಲೇ ಇರಲಿ, ಯಾವ ಸತ್ಯ ಕೊಡ ನಾವು ತೊಂದಿಲ್ಲ, ಬೇಸಿಕ್ ಕ್ಲಾಸ್ ಇವೆಲ್ಲ ಅಲ್ಲೇ ಇರಲಿ ಬಿಡಪ್ಪ ಪರಲ್ಲ ಇರಲಿ, ಏನು ತೊಂದರೆ ಇಲ್ಲ ಇರಲಿ ಅಂತಂದ್ರು. ದೇವರು ಸತ್ಯನೇ ಮಾಡಲಿಲ್ಲ, ಬಿಸಾಕ್ಲಿಲ್ಲ. ಆದರೆ ಒಂದು ಕಾಲ ಬಂತು ನೋಡ್ರಿ ಅಂತೀನಿ, ಹಳೇ ವಸ್ತುಗಳನ್ನ ತೆಗೆದು ಹೊರಗಡೆ ತರಕ್ಕೆ ಏನು ಮಾಡ್ತು, ಡಿಮ್ಯಾಂಡ್ ಬಂತು. ಯಾವಾಗ ಜೀಸಸ್ ಕ್ರೈಸ್ಟ್ ಎರಡನೇ ಬರುವಿಕೆಯಲ್ಲಿ ದೇವರು ಬಾಗಲ ಬಳಿಯಲ್ಲಿ ನಿಂತುಬಿಟ್ಟು ತಟ್ಟಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು. ಅದರ ಯಾವಾಗ ತಟ್ಟಕ್ಕೆ, ಯಾವ ಥರ ತಟ್ಟೋದಿಕ್ಕೆ, ಏನ್ರಿ ಎಲ್ಲರಿಗೂ ಸತ್ಯದ ಮುಖಾಂತರನೇ ತರ್ತೀವಿ ಅಂತಲ್ಲ, ಕ್ವಶನ್ಸ್ಗಳ ಮುಖಾಂತರ, ಅದರ ಕ್ಯೂರಿಯಾಸಿಟಿಗಳ ಮುಖಾಂತರ, ಕುತೂಹಲಗಳನ್ನ ಕ್ರಿಯೇಟ್ ಮಾಡೋದು, ಅನೇಕ ಪ್ರಶ್ನೆಗಳು, ಅನೇಕ ಮೈಂಡಲ್ಲಿ ಅನೇಕ ಆಲೋಚನೆಗಳನ್ನ ಕೊಡೋದ್ ಮುಖಾಂತರ ದೇವ್ರು ಏನಪ್ಪ ಬಂದರೆ ಮನುಷ್ಯನ ಜ್ಞಾನ ಬುದ್ಧಿ ತಿಳುವಳಿಕೆಗಳನ್ನ ಚೇಂಜ್ ಮಾಡೋಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು. ಮನುಷ್ಯ ನೋಡಿ ಫಸ್ಟ್ ಥರ ಏನ್ರಿ ಥಿಂಕ್ ಮಾಡಲ್ಲ ರೀ, ಇವತ್ತು ಮನುಷ್ಯ ತುಂಬ ಏನು ಮಾಡ್ತಾರೆ ಬೇರೆ ರೀತಿಯಲ್ಲಿ ಏನ್ರಿ ಯೋಚನೆ ಮಾಡ್ತಾನೆ ರೀ ಅಲ್ವರ. ಮನುಷ್ಯನ ಆಲೋಚನೆಗಳು ಮೊದಲ ಥರ ಏನಾಗಿಲ್ಲ ಇಲ್ಲ ಅದರ, ಓ ನಾನು ಸೈಕಲಲ್ಲಿ ಹೋಗಬೇಕು, ಹೆಂಡತಿ ಮಕ್ಕಳೆಲ್ಲ ಮನೇಲೆ ಕೂತಿರ್ಬೇಕು, ತಿಂತಾ ಇರಬೇಕು, ನಾನೊಬ್ಬನೇ ದುಡ್ದಾಕ್ಬೇಕು, ಅದೆಲ್ಲ ಒಟ್ಟಾಗಿ ಸೈಕಾಲಜಿ ಇವಾಗ ಅಲ್ವರ. ಏನು ಮನುಷ್ಯ ಬೇರೆ ಥರ ಏನು ಮಾಡ್ತಾನೆ ಥಿಂಕ್ ಮಾಡ್ತಾನೆ, ಎಕ್ಸ್ಟ್ರಾಡನರಿ ಥಿಂಕಿಂಗ್ ಅವನು ಅಲ್ವರ. ಒಂದೇ ರೀತಿ ಕೆಲಸ ಮಾಡಿ, ಒಂದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ನು ಸಂಪಾದನೆ ಮಾಡೋಕ್ಕೆ ಏನು ಮಾಡಲ್ಲ ಮನುಷ್ಯ, ಇವತ್ತು ಆತ ಥಿಂಕ್ ಮಾಡಲ್ಲ, ಮಲ್ಟಿಪಲ್ ಆ್ಯಂಗಲ್ಸಲ್ಲಿ ಏನು ಮಾಡ್ತಾನೆ ಅವ್ನು ಥಿಂಕ್ ಮಾಡ್ತಾನೆ ಅದರ. ಯಾಕೆಂದರೆ ಎಲ್ಲ ರೀತಿಯಲ್ಲಿ ಅವನಿಗೆಲ್ಲ ಯಾವ ರೀತಿ ಬೇಕೋ ಅನುಕೂಲ ಮಾಡ್ಕೊಂಡು ಮಾಡ್ತಾ, ದಿಸ್ ಇಸ್ ಥಿಂಕಿಂಗ್. ಈ ಜ್ಞಾನ ಕೊಟ್ಟಿದ್ದೇ ಯಾರು ಅಂತಾರೆ, ಜೀಸಸ್ ಕ್ರೈಸ್ಟು ಅರ ತನ್ನ ಒಂದು ಎರಡನೇ ಬರುವಿಕೆಯಲ್ಲಿ ಈ ಅರಿವು ನಿರ್ಮಾಣ ಕೊಟ್ಟಿದ್ದಾರೆ. ಇವಾಗ ಇದೇ ಥರ ಸತ್ಯಕ್ಕೆ ಏನಾಯಿತು ಏನ್ರಿ, ಕ್ರೈಸ್ಟ್ ಎರಡನೇ ಬರುವಿಕೆಯಲ್ಲಿ ಯಾರೆಲ್ಲ ದೇವ್ರ ಮೇಲೆ ಪ್ರಶ್ನೆ ಹಾಕಿ ಈ ಪ್ರಶ್ನೆಗೆ ಉತ್ತರ ಹುಡುಕಕ್ಕೆ ಶುರು ಮಾಡ್ತಾ ಇದ್ರೋ, ಈ ಪ್ರಶ್ನೆಗಳಿರೋಂಥ ಮಕ್ಕಳುಗಳನ್ನ ದೇವ್ರೇ ಮಾಡಿದ್ರು ಸತ್ಯಕ್ಕೆ ಮಾಡಿದ್ರು ಕರ್ಕೊಂಬಂದ್ರು. ಏನು ಹೇಳ್ತಾರೆ, ಹಾಂ ಯಣ ಎಲ್ಲಿರ್ತದೋ ಅಲ್ಲೇನಿರ್ತದೆ. ಇವಾಗ ನಾವೆಲ್ಲ ಹೆಂಗಪ್ಪ ಇದ್ರಿ ಅಂತಂದ್ರೆ, ಸತ್ಯ ಕೇಳಿದ್ರೆ ಬಂದಿರೋ ಮಕ್ಳಿಗೂ ನಿಜವಾದ ಆಸಕ್ತಿ ಅಂತ ಬಂದಿರೋ ಮಕ್ಳುಗಳು ಇವರೆಲ್ಲ ನಿಜವಾಗ್ಲೂ ಹದ್ದ್ರಿ, ಹದ್ದಾಗಿದ್ರೆ ಎಡಕ್ಕೋಸ್ಕರ ಏನ್ ಮಾಡ್ತಾ ಇರ್ತಾರೆ, ತವಕ ಪಡ್ತಾ ಇರ್ತಾರೆ. ಅದರ ಅಯ್ಯೋ ದೇವ್ರ ವಾಕ್ಯ ಎಲ್ದಪ್ಪ ಸಿಗ್ತಾರೆ, ಎಲ್ಲ ಒಂದು ಆಸಕ್ತಿನ ದೇವ್ರ ವಾಕ್ಯ ಸಿಕ್ತಂಬಿಟ್ಟು ತುಂಬಾ ಕುತೂಹಲದಿಂದ ಏನ್ ಮಾಡ್ತಾ ಇರ್ತಾರೆ, ಇವ್ರು ಕಾಯ್ತಾ ಇರ್ತಾರೆ ಇಂಥವ್ರೆ ಹದ್ದುಗಳು. ಇದು ಯಾರು ಎಣಗಳು ಹುಡ್ತಾ ಇದ್ರೋ ದೇವ್ರ ಕರೆಕ್ಟ್ ಆಗಿ ಗೊತ್ತಾ ಮಾಡೋದು, ಟ್ರೆಜರ್ ಈ ಸ್ಟಾಕ್ನ ರಿಲೀಸ್ ಮಾಡೋನ್ಗೆ, ಈ ಸ್ಟಾಕ್ನ ರಿಲೀಸ್ ಮಾಡಿದ್ರೆ ಅವ್ನ ಸ್ಟಾಕನ್ನು ಏನು ಮಾಡ್ತಾನೆ ಅವನು, ಅವನು ಆಸಕ್ತಿಯಿಂದ ಕೊಂಡ್ಕೊತಾನೆ ಅಂತ ಕೊಟ್ಟರು. ಅದಕ್ಕೆ ದೇವರೇ ಮಾಡಿದ್ರು ರ್ಯಾನ್ಸಮ್ ರಿಲೀಸ್ ಮಾಡಿದ್ರು, ಹೌ ಟು ಸ್ಟಡಿ ದ ಬೈಬಲ್, ಮೂರು ಲೋಕಗಳು ಮೂರು ಮಾರ್ಗಗಳು, ದಾನಿಯೇಲ್ ಎರಡನೇ ಅಧ್ಯಾಯ, ದೇವರಾಜ್ಯ, ಆತ್ಮ ನರಕ ಅಲ್ದರ, ಪ್ರಭುರಾತ್ರಿ ಭೋಜನ, ದೀಕ್ಷಾಸ್ಥಾನ, ಅನ್ಯ ಭಾಷೆಗಳು, ಅದ್ಭುತಗಳು, ಕ್ರಿಸ್ತನ ಎರಡನೇ ಮರಕ್ಕೆ ತ್ರೈಕತ್ವ, ಈ ಅಂತಿಕ್ರಿಸ್ತು, ಇವೆಲ್ಲ ರಿಲೀಸ್ ಮಾಡ್ಬೇಕಾರೆ ನಮಗೇನಾಗೋಯ್ತು, ಇದೇಪ್ಪ ನನಗೆ ಬೇಕಾಗಿರೋ ಸತ್ಯ, ಈ ಸತ್ಯನೇ ಹುಡುಕ್ತಾ ಇದ್ದೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ರೆ ಹಿಡ್ಕೊಂಡ್ರೆ ನೋಡಿದ್ದೀನಿ ಅದರ. ಇದನ್ನೇ ಈ ಜ್ಞಾನವನ್ನೇ ಏನ್ರಿ ಯೇಸು ಕ್ರಿಸ್ತು ಎರಡನೇ ಬರೀಕಲ್ಲಿ ಏನು ಮಾಡ್ತಾರೆ, ಅದು ತನ್ನ ಭಕ್ತರುಗಳಿಗೆ ಏನು ಮಾಡ್ತಾ ಕೊಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಈಗ ಬಾಗಿಲ ಬಳಿ ನಿಂತು ಏನು ಮಾಡ್ತಾ ಇದ್ದೀನಿ, ತಡ್ತಾ ಇದ್ದೀನಿ, ಯಾರು ತಿರುಗ್ತಾರೋ ಅವ್ರಿಗೆ ಏನು ಮಾಡ್ತೀನಿ, ಬಂದಿನಿ ನಾನು ಅವ್ರಿಗೆ ಆಹಾರ ಬಡಿಸ್ತೀನಿ, ನಾನು ಅವ್ನ ಜೊತೆಗೆ ಏನು ಮಾಡ್ತೀನಿ ಅಂತಂದ್ರು ಊಟ ತಿಂತೀನಿ, ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತನ ಜೊತೆಗೆ ಊಟ ತಿಂದ್ರೆ ಹೆಂಗೆ ತಿನ್ಬೋದು ಅದರ, ಹೆಂಗೆ ಗ್ರ್ಯಾಂಡ್ ಆಗಿರ್ತಾರೆ ಊಟ ಯೋಚನೆ ಮಾಡಿರ್ತೀನಿ, ಸೂಪರ್ ರೀ ಫುಡ್ಡು, ಆರ್ಡಿನರಿ ಗಿಡ್ನರಿ ಕಾಂಜಿ ಪಿಂಜಿ
ಎಂತ
ಫುಡ್ಗಳೆಲ್ಲ ರೈಸ್ಟ್ ಕೊಟ್ರೆ ಸೂಪರ್ ಆಗಿರೋ ಫುಡ್ ಕೊಡ್ತಾರೆ ನೋಡಿ. ಬೈಬಲ್ ಅಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಓದನ ಎಲ್ಲಪ್ಪ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಲೂಕ 12ನೇ ಅಧ್ಯಾಯದಲ್ಲಿ ಓದನ, ಲೂಕ್ 12 ಚಾಪ್ಟರ್ ಅಲ್ಲಿ ವರ್ಸಸ್ 35 ಇಂದ ಓದಿ ಅಂತೀನಿ. ಹಾ 35 ಇಂದ ಹೇಳಿ 38.
ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ.
ನಮಗೆ ಕೊಡೋ ಅಡ್ವೈಸ್ ಏನು ಗೊತ್ತಾ, ಫಸ್ಟ್ ಹೇಳ್ತಾರೆ ಇದಕ್ಕಿಂತ ಮುಂಚೆ ಪಾಯಿಂಟ್ಸ್ ಆಮೇಲೆ ನೋಡೋಣ ಇನ್ನು 33 34 ಬರ್ತದೆ. ಅರೆ ಇಲ್ಲಿ ನಮ್ಗೆ ಏನು ಹೇಳ್ತಾರೆ, ನಿಮ್ಮ ತೀವಟಿಗೆಗಳು ಏನಾಗಿರಲಿ ಉರಿತಾ ಇರಲಿ ಅಲ್ಲರ. ಆಮೇಲೆ ಏನಂತ ಹೇಳ್ತಾರೆ, ನಿಮ್ಮ ನಡುಗಳು ಏನಾಗಿರಲಿ ಕಟ್ಟಿರಲಿ ಅದರ. ಫಸ್ಟ್ ಬಿಗಿಯಾಗಿ ಕಟ್ಟಿರಬೇಕು ನಡುಗಳು, ಅದರ ಲೂಸ್ ಆಗಿಬಿಟ್ಬಿಡೋದು, ಲೂಸ್ ಟಾಕ್ ಮಾತಾಡೋದು, ಲೂಸ್ ಲೂಸ್ ತರಾಡೋದು ಅದೆಲ್ಲ. ಬಿಗಿ ಇರಬೇಕು ದೇವ್ರ ಮಕ್ಕಳಿಗೆ, ಗಂಭೀರತೆ ಇರಬೇಕು, ಗೌರವ ಇರಬೇಕು ಅವರ ನಡವಳಿಕೆಯಲ್ಲಿ, ಡಿಸಿಪ್ಲಿನ್ ಆಗಿರಬೇಕು ದೇವ್ರ ಮಕ್ಕಳಿಗೆ ಇರಬೇಕು ಅಲ್ವರ. ಆಮೇಲೆ ಏನ್ರಿ ನಿಮ್ಮ ತೀವಟಿಕೆನೇ ಆಗ್ತೀರಿ ಉರಿತಾ ಇರಲಿ. ಯೇಸುಕ್ರಿಸ್ತ ಹೇಳ್ತಾರೆ ನೀವು ಲೋಕಕ್ಕೆ ಏನಾಗಿದ್ದೀರಾ, ಬೆಳಕಾಗಿದ್ದೀರಾ. ಯಾರು ಬೆಳಕನ ದೀಪನ ಹಚ್ಚಿಬಿಟ್ಟು ಕೆಡೆ ಇರ್ತಾರ ಮೇಡೆ ಇರ್ತಾರ?
ಮೇಲೆ
ಅವ್ರ ಹಂಗಂದ್ರೆ ನೀವು ಲೋಕಕ್ಕೆ ಬೆಳಕಾಗಿದ್ದವರು. ಏನ್ರಿ ನಾವು ಹೆಂಗೆ ಲೋಕಕ್ಕೆ ಹೆಂಗೆ ಕೊಡೋರಾಗಿರ್ಬೇಕು, ಬೆಳಕು
ಬೆಳಕು
ಕೊಡೋರಾಗಿರ್ಬೇಕು. ಬೆಳಕನ್ನು ಏನ್ರಿ ಇವಾಗ ನೋಡೋದಿಲ್ಲ, ಸೂರ್ಯ ಅಂದ್ರೆ ಬೆಳಕನ್ನು ಏನರ್ಥ ಏನ್ರಿ, ಒಳ್ಳೇದಾ ಕೆಟ್ಟದ್ದಾ? ಒಳ್ಳೇದು. ದೇವ್ರ ಮಕ್ಕಳು ಯಾವಾಗೂ ಒಳ್ಳೇದು ಕೊಡೋರಾಗಿರ್ಬೇಕ್ರಿ. ಅದರ ಸಾವಿರ ಕೆಟ್ಟದ್ ಮಾಡ್ಲಿ ಜನಗಳು, ನಾವು ಒಳ್ಳೆಯವರೇ ಕೊಡೋದು, ಒಳ್ಳೇದನ್ನ ಕೊಡೋರಾಗಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ನಿಮ್ಮ ಬೆಳಕನ್ನು ನೋಡಿ ಲೋಕದ ಜನಗಳು ಯಾರಿಗೆ ಮಹಿಮೆ ಪಡಿಸ್ಲಿ, ಇವರಿಗೆ ಇದೆಯಾ ನಮ್ಮ ಗುಣಗಳು? ಆ ಥರ ಯೋಚನೆ ಮಾಡಬೇಕು, ಆ ಥರ ಇರಬೇಕ್ರಿ. ಇಲ್ಲಿ ಮೆಚ್ಚುಗೆ ಆಗಿದ್ರೇ ದೇವರ ಪರಲೋಕಕ್ಕೆ ಬಾಕಂದ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ನೀನ್ ಯಾರೆಂದು ನಾನು ಅರಿಯೇನು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ನಿಮ್ಮ ತೀವಟ್ಟಿಗಳು ಉರಿತಾ ಇರಲಿ. ಆಮೇಲೆ ನೆಕ್ಸ್ಟ್ ನಿಮ್ಮ ನಡುಕಟ್ಟನ್ನು ಏನಾಗ್ಲಿ ಬಿಗಿಯಾಗಿ ಕಟ್ಟಿರಲಿ. ನೆಕ್ಸ್ಟ್ ಆಮೇಲೆ
ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ.
ನೋಡ್ರ ನಾವು ಯಾವ ಮನುಷ್ಯನ ತರ ಇರ್ಬೇಕಂದ್ರೆ ಜೀಸಸ್ ಕ್ರಿಸ್ಟ್ ಯಾವಾಗ ಬಂದು ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಸಿದ್ಧವಾಗಿರ್ತಾರೋ ಅಂದ್ರೆ ಸಿದ್ಧವಾಗಿರೋಂಥ ಆಳ್ಗಳ ತರ ಏನಾಗಿರ್ಬೇಕಂತೆ ಇರ್ಬೇಕಂತೆ ನೋಡ್ರಿ. ನಂಗೆ ಯಾವಾಗ ನಾವು ಹೆಂಗಿರ್ಬೇಕು ಅಲರ್ಟ್ ಆಗಿ ಏನಾಗಿರ್ಬೇಕು ಇರಬೇಕು ಅದರ ಕ್ರೈಸ್ಟ್ ಬಂದಿದ ತಕ್ಷಣ ಏನ್ರಿ ನಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ ಅಂದ್ರೆ ಯೇಸು ಕ್ರಿಸ್ತ ಹೆಡ್ ಬ್ರಿಕೆಲ್ಲಿ ಬಂದ್ಬಿಟ್ಟು ಬಿಡಿ. ಆ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಕ್ರೈಸ್ಟ್ ಬಂದಿದ ಮೇಲೆ ಸಭೆ ಏನ್ ಮಾಡ್ತಾರೆ, ಯಾರೆಲ್ಲ ಓಟ ಓಡ್ ಮುಗಿಸೋದ್ ಏನ್ ಮಾಡ್ತಾರೆ, ಯೋಗ್ಯವಾಗಿರೋದನ್ನ ಕರ್ಕೊಂತಾರೆ. ಯೋಗ್ಯವಾಗಿರೋ ಕರ್ಕೊಳಕ್ ಬರ್ಬೇಕಾದ್ರೆ ನಾವು ಏನ್ರಿ ಆಗಿರ್ಬೇಕು, ಆ ಯೋಗ್ಯ ಉಳ್ಳವರಾಗಿರಲ್ಲ ಒಬ್ಬರಾಗಿರ್ಬೇಕು. ಅದಕ್ಕೆ ನಾವು ಹೆಂಗಿರ್ಬೇಕಂತೆ, ಎಚ್ಚರಿಕೆಯಿಂದ ಅಲರ್ಟ್ ಆಗಿರ್ಬೇಕು. ಅಲ್ಲ ಅಲ್ಲಿ ಹೇಳ್ತಾರೆ ಏನ್ರಿ ಎಂತಾರೆ ಇನ್ನೊಂದ್ಸರಿ ಓದಿ ವಾಕ್ಯ 36.
ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು
ಸಿದ್ಧವಾಗಿದ್ದು
ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ.
ಅವನನ್ನು ಎದುರು ಅಂತ ಮನುಷ್ಯನ ತರ ಇರ್ಬೇಕಂತೆ, ಸಿದ್ಧವಾಗಿರ್ಬೇಕ್ರಿ. ಅದರ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟು ಓಡ್ಬೇಕಾರೆ ಹೆಂಗಿದ್ರೆ ಏನು ಸಿದ್ಧವಾಗಿದ್ರು, ಟಿಪ್ ಟಾಪ್ ಆಗಿ ಬಟ್ಟೆ ಹಾಕೊಂಡು, ಕೈನಲ್ಲಿ ಕೋಲ್ ಇಟ್ಕೊಂಡು, ಶೂನ ಧರಿಸ್ಕೊಂಡು ಹಿಂಗೆ ತಾನೇ ಊಟ ಮಾಡಿದ್ದವರು. ನಾವು ತ್ವರೆಯಾಗಿ ರೆಡಿ ಆಗಿರಬೇಕು, ಇವನ್ನೆಲ್ಲ ಬಿಚ್ಚಿಬಿಟ್ಟು ಆರಾಮಾಗಿರೋದಿಲ್ಲ. ಅದಕ್ಕೆ ನಾವು ಪರಮಗೀತೆಯಲ್ಲಿ ನೋಡ್ಬೇಕಾರೆ ಅಲ್ಲಿ ಸಭೆ ಇಬ್ರು ಸ್ತ್ರೀಗಳಿದ್ದಾರೆ ಅಕ್ಕ ತಂಗಿ, ಅದರ ಒಬ್ರು ಏನು ಮಾಡ್ಬಿಟ್ರೆ ಎಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟವ್ರೆ, ಬಿಚ್ಚಾಕ್ಬಿಟ್ಟು ಆರಾಮಾಗಿ ಏನು ಮಾಡ್ತಾರೆ ನಿದ್ದೆ ಮಾಡ್ತಾರೆ. ಕ್ರೈಸ್ಟು ಮದಲಿಂಗ ಬರ್ತಾನಂತೆ, ಮದಲಿಂಗ ಬರೋದು ತಡ ಆಗೋಯ್ತು ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಪರಮಗೀತೆಯಲ್ಲಿ. ಅದರ ಅಲ್ಲಿ ಏನು ಹೇಳ್ತಾರೆ ಬಂದು ಬಾಗಿಲು ತರ್ತಾರೆ, ಅವಾಗ ತೆರಿ ತೆರಿ ಓ ಮೈ ಬಿಲವೆಡ್ ಪ್ಲೀಸ್ ಓಪನ್ ಅಂತಂದ್ರೆ ಏನು ಹೇಳ್ತಾರೆ ಇವಳು, ಇವಾಗ ಯಾರು ಆಗಲಿ ಬಾಯ್ ಫ್ರೆಂಡ್ ಬರ್ತಾನೆ ಅಂತಂದ್ರೆ ಗರ್ಲ್ ಫ್ರೆಂಡ್ ಏನು ಮಾಡ್ಬೇಕು ಇದ್ದ ತಕ್ಷಣ, ಅಯ್ಯೋ ಬಾಯ್ ಫ್ರೆಂಡ್ ಬಂದ್ಬಿಟ್ರಲ್ಲ ಅಂತ ಟಕ್ಕ ಅಂತ ಓಡೋಗಿ ಏನು ಮಾಡ್ಬೇಕು ಕುತೂಹಲದಿಂದ ಬಾಗಿಲು ತೆಗಿಬೇಕು, ಅಯ್ಯೋ ಯಾವಾಗ ಬಾಯ್ ಫ್ರೆಂಡ್ ಬರ್ತಾರೆ ಅಂತ ಏನು ಮಾಡ್ತಿರ್ಬೇಕು ತೆಗೆದು ನೋಡ್ತಾ ಇರಬೇಕು. ಅಂದ್ರೆ ಇವು ಏನು ಮಾಡ್ಬಿಟ್ಟಳು ಅಂದ್ರೆ ಕೇರ್ಲೆಸ್ ರೀ, ಆಯ್ ಬರ್ಲಿಲ್ವಾ ಸರಿ ಆಯ್ತು ಬಿಡು ನಿದ್ದೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಬಿಚ್ಚಾಕ್ಬಿಟ್ಟು ನಿದ್ದೆ ಮಾಡ್ತಾವಂತೆ. ಬಂದು ಬಾಲ್ ತಟ್ಟರೆ ಅವಾಗ ನಿದ್ದೇಳ್ಬೇಕಲ್ಲ ಅಂದ್ರೆ ಇಲ್ಲ, ಅಯ್ಯೋ ನನ್ನ ಕೈಲಾಗಲ್ಲ ಯಾಕೆ ನಾನೆಲ್ಲ ಬಿಚ್ಚಿಬಿಟ್ಟು ಆರಾಮಾಗಿ ಮಲ್ಕೊಂಬಿಡ್ತೀನಿ, ನಿದ್ದೇಳೋಕ್ಕಾಗಲ್ಲ, ಬೆಶೀಟ್ ಹಚ್ಕೊಂಬಿಡ್ತೀನಿ, ಬೆಚ್ಚಗಿದೆ ಚೆನ್ನಾಗಿ ನಿದ್ದೆ ಬರ್ತೈತೆ, ಆಗಲ್ಲ ನನಗೆ. ಅದರ ದೇವ್ರ ಮಕ್ಕಳು ಇವೆಲ್ಲ ಪರೀಕ್ಷೆ ರೀ, ಇವೆಲ್ಲ ಹೇಳ್ತಾರದು ಒಂದೊಂದು ಪಾಯಿಂಟ್ಸ್ಗಳು ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಏನು ಮಾಡ್ತೀರಿ ನಮ್ಮ ಡಿಸಿಷನ್ಸು. ಅದರ ದೇವ್ರಿಗೋಸ್ಕರ ನಾವು ಮುಖ್ಯತ್ವ ಕೊಡ್ತೀರಿ, ಏನಕ್ಕೋಸ್ಕರ ಮುಖ್ಯತ್ವ ಕೊಡ್ತೀರಿ ಅಲ್ಲಿ. ಅವಾಗ ಏನಾಯ್ತು ಅಂದರೆ ಆ ಒಂದು ಇವಳನ್ನ ಏನು ಮಾಡ್ತಾಳೆ ಅಂದರೆ ಕ್ರೈಸ್ಟ್, ಓ ಸರಿ ನಿದ್ದೆ ಮಾಡ್ತಿದ್ಯಾ, ಆಯ್ತು ಬಿಡಮ್ಮ ಪರವಾಗಿಲ್ಲ ಅಂತಂದ್ಬಿಟ್ಟು ಏನು ತಲೆ ಕೆಟ್ಟಲ್ಲ ಜೀಸಸ್ ಕ್ರೈಸ್ಟ್, ಹೋಗ್ತಾರೆ ನನಗೆ ಮುಂದಕ್ಕೆ ಹೋಗ್ತಾರೆ ಯಾರ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾಳೆ ಇವ್ಳು, ಎಚ್ಚರಿಕೆ ಆಗ್ಬಿಟ್ಟು ಅಯ್ಯೋ ಏನೋ ಮಾತಾಡ್ಬಿಟ್ನಲ್ಲಪ್ಪ ನಿದ್ದೆ ಕಣ್ಣಲ್ಲಿ ಮುಟ್ಟು, ಎದ್ಬಿಟ್ಟು ನೋಡ್ತಾಳೆ ಹೋಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಶೂ ಹಾಕೊಂಡು ಹೋಗಿ ಆಚೆ ನೋಡ್ತಾಳೆ, ಯಾರು ಸಿಕ್ಕಲ್ಲ ಮದಲಿಂಗ, ಸಿಕ್ಕಲ್ಲ ಮದಲಿಂಗ. ಅಯ್ಯೋ ನೀವು ನೋಡಿದಿರಾ ನನ್ನ ನನ್ನ ಪ್ರೇಯಸಿನ ನೋಡಿದಿರಾ ನೀವು ಅಲ್ಲರ ನನ್ನ ಏನ್ರೀ ಹಾಂ ಮೈ ಬಿಲವೆಡ್ನ ನೋಡಿದಿರಾ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ನಲ್ಲನನ್ನು ನೋಡಿದಿರಾ ಅಂತ ಏನು ಮಾಡ್ತಾರೆ, ಎಲ್ಲ ಕಡೆ ಪ್ರಶ್ನೆ ಕೇಳ್ತಾಳೆ. ಇಟ್ ವಿ ಟೂ ಲೇಟ್ ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಹೇಳೇ. ನಮ್ಮ ಜೀವಿತದಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ಯಾರಿಗಿರ್ಬೇಕು ಗೊತ್ತಾ? ಕ್ರೈಸ್ಟಿಗಿರ್ಬೇಕು, ದೇವರಿಗಿರ್ಬೇಕು. ಅದಕ್ಕೆ ಜೀಸಸ್ ಕ್ರೈಸ್ಟ್ ಹೇಳಿದ್ರು, ಯಾರು ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಹಿಂದೆ ಬರಲ್ವೋ, ನನ್ನ ಶಿಷ್ಯನಾಗೋದಿಕ್ಕೇನಲ್ಲ ಯೋಗ್ಯನೇ ಇಲ್ಲ. ಇಲ್ಲೇ ಭೂಲೋಕದಲ್ಲಿ ಶಿಷ್ಯನಾಗೋದಿಕ್ಕೆ ಯೋಗ್ಯನಲ್ಲ ಅಂದರೆ, ಕ್ರಿಸ್ತನೊಂದಿಗೆ ಆತನ ಸಿಂಹಾಸನ ಪಕ್ಕದಲ್ಲಿ ಕೂತ್ಕೊಂಡು ರಾಜಾದಿ ರಾಜರುಗಳ ಥರ ಆಳ್ವಿಕೆ ಮಾಡೋಕ್ಕೆ ಯೋಗ್ಯರಾಗ್ತೀರಾ? ಯೋಚನೆ ಮಾಡ್ರಿ ಅಂತಾರೆ, ಇವೆಲ್ಲ ಥಿಂಕ್ ಮಾಡ್ಬೇಕು ನಾವು. ಅದರ ಅರ್ಜುನ ಹೇಳ್ತಾರೆ ಏನ್ರಿ, ನೀವು ಒಂದು ತಿಂಗಿರ್ಬೇಕಂತೆ, ಯಜಮಾನನು ಹಿಂತಿರುಗಿ ಬರಬೇಕಾದ್ರೆ ಸಿದ್ಧವಾಗಿರೋಂಥ ಆಳ್ ಥರ ನೀವೇನಾಗಿರ್ಬೇಕಂತೆ, ರೆಡಿಯಾಗಿರ್ರಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಹಾಂ 37,
ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು.
ಆ ಆಳ್ರಿ ಧನ್ಯರಿ. ಯೋಚನೆ ಮಾಡಿದ್ದೀನಿ, ಯಜಮಾನ ಬರ್ತಾರೆ, ಯಾರಪ್ಪ ಸೆಲೆಕ್ಷನ್ ಕರೆಕ್ಟ್ ಆಗಿದ್ದಾರೆ ಅಂತ ನೋಡಿದ ತಕ್ಷಣ ನಾವು ಅದಕ್ಕೆ ಫಿಟ್ ಆಗಿದ್ರೆ ನಾವೇನ್ರಿ ಯೋಗ್ಯವರು. ಯೋಚನೆ ಮಾಡ್ತೀನಿ, ಇಷ್ಟೆಲ್ಲ ನಾವು ಕಷ್ಟಪಡ್ತಾರೆ, ಇಷ್ಟೆಲ್ಲ ಪ್ರಯಾಸ ಪಡ್ತಾರೆ ಏನಕ್ಕೆ? ಕ್ರೈಸ್ಟ್ ನಮ್ಮನ್ನ ಏನು ಮಾಡಲಿ, ಆತ್ಕೊಳ್ಳಿ ಅಂತ ಅಲ್ವರ. ಇವಾಗ ಯೋಚನೆ ಮಾಡಿ, ಆ ಸೆಲೆಕ್ಷನ್ಗೆ ನಾವು ಬರಲಿಲ್ಲ ಅಂತಂದರೆ ಏನೆಲ್ಲ ಪ್ರಯಾಸ ಪಟ್ಟು ಏನ್ರಿ ಎಲ್ಲ ವೇಸ್ಟ್ ಆಗ್ಬಿಡ್ತಾರೆ, ಅದರ ಫುಲ್ ಡಿಸ್ಕರೇಜ್ ಆಗಿಬಿಡ್ತೀರಿ. ಯೋಚನೆ ಮಾಡಿ ಅಂತೀನಿ ಅದರ, ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡ್ತಾರೆ, ನಾವು ಮಾಡೋದು ಏನಾಗ್ಬಾರ್ದು ವ್ಯರ್ಥವಾಗ್ಬಾರ್ದು, ಅದರ ಸಕ್ಸಸ್ ಆಗ್ಬೇಕ್ರಿ. ಅರ ದೇವರು ಕ್ರಿಸ್ತರ ಮುಖಾಂತರ ನಮ್ಮನ್ನ ಏನು ಮಾಡ್ಬೇಕು, ಆಯ್ಕೆ ಮಾಡ್ಕೊಳಕ್ಕೆ ನಾವು ಫಿಟ್ ಆಗ್ಬೇಕ್ರಿ, ಸಿದ್ಧವಾಗಿರ್ಬೇಕು. ಆಮೇಲೆ
ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ನೋಡ್ರ ಆ ಥರ ಯಾರಾದರೂ ಆಳಿದ್ರೆ ಯೇಸುಕ್ರಿಸ್ತ ಏನಪ್ಪ ಮಾಡ್ತಾರೆ, ಬಂದ್ಬಿಟ್ಟು ಅವರೇ ಈ ಆಳ್ನ ನೋಡ್ಬಿಟ್ಟು ಧನ್ಯನು ಅಂತಂದ್ಬಿಟ್ಟು ಇವನ್ನ ಕುಂಡಿಸ್ಬಿಟ್ಟು ಯೇಸುಕ್ರಿಸ್ತ ಇವ್ರಿಗೆ ಊಟ ಬಡಿಸ್ತಾರಂತೆ. ಯೋಚನೆ ಮಾಡಿರ್ತೀನಿ, ಇದು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ, ಥಿಂಕ್ ಮಾಡಿ ಇದು ಈ ಥರ ಪ್ರಾಕ್ಟಿಕಲ್ ಆಗ್ಬೋದಾ ಅಂತ ಯೋಚನೆ ಮಾಡಿ. ಇವತ್ತು ನೀವು ದೊಡ್ಡ ಶ್ರೀಮಂತರು ಅದರ, ನೀವು ಎಲ್ಲೋ ದೂರಕ್ಕೆ ಏನು ಮಾಡಿದ್ದೀರಾ, ಹೋಗಿರ್ತೀರ ಮನೆಗೆ ಏನು ಮಾಡ್ತೀರಾ, ಫುಲ್ ಲಾಕಿಕ್ಕೆಲ್ಲ ಹಾಕ್ಬಿಟ್ಟು ವಾಚ್ಮನ್ಗೆ ಜವಾಬ್ದಾರಿ ಕೊಟ್ಟು ಹೋಗಿರ್ತೀರ, ಏಯ್ ನಾನು ಬರ್ತೀನಿ ಹುಷಾರಾಗಿ ಮನೆ ನೋಡ್ಕೊಂಬಿಟ್ಟು. ನೀವು ಯಾವಾಗ ಬರ್ತೀರಾ ಅಂತ ಏನು ಮಾಡಿರಲ್ಲ, ಹೇಳಿರಲ್ಲ ಅದರ, ನೀವು ಬರ್ತೀರಾ 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 ಅಂತಂದ್ಬಿಟ್ಟು ಆ ವಾಚ್ಮನ್ ಏನು ಮಾಡಬೇಕು, ಯಾವಾಗ ಬರ್ತಾರೆ ಯಜಮಾನ, ಇವಾಗ ಬರ್ತಾನೋ ಅವಾಗ ಬರ್ತಾನೋ ಅಂತ ಏನು ಮಾಡ್ತಿರ್ಬೇಕು, ಅವನು ಕಾಯ್ತಾ ಇರಬೇಕು. ಯೋಚನೆ ಮಾಡ್ರಿ ಅಂತೀನಿ, ಹಾಂ ನೀವು ಮಿಡ್ ನೈಟ್ ಅದರ 2 ಗಂಟೆಗೆ 3 ಗಂಟೆಗೆ ಬಂದರೆ ಅವಾಗ ವಾಚ್ಮ್ಯಾನ್ ನಿದ್ದೆ ಮಾಡ್ತಿದ್ರೆ ನೀವೇನಂತೀರಾ?
ಕಾಯ್ ಅಂತ ಹೇಳಿದೀವಿ, ಯಾಕ ಯಾಕತ್ತಿಲ್ಲ
ಅಲ್ವರ
ಬ್ರದರ್?
ಕರೆಕ್ಟ್ ಆಗಿರೋನಾದ್ರೆ ಯಜಮಾನ್ ಅದೇ ಕೇಳ್ತಾನೆ, ಏನಪ್ಪ ನೀನು ಕಾಯಕ್ತಾನೆ ಇಟ್ಟಿರೋದು, ಏನು ಮಾಡ್ತೀನಿ ನಿದ್ದೆ ಮಾಡ್ತಾ ಇದೀಯಾ ಅಂತ ಕೇಳ್ತೀರಿ ಅದರ. ಆದರೆ ಯೋಚನೆ ಮಾಡಿದ್ದೀನಿ, ಆ ಮನುಷ್ಯ ಎಚ್ಚರಿಕೆಯಿಂದ ಇದ್ದಿ ನನಗೆ ಮನೇನು ಕಾಯ್ತಾ ಇದ್ರೆ ಅಂತ ಮನುಷ್ಯನ ನೋಡ್ಬಿಟ್ಟು ನಾವೇನು ಮಾಡ್ತೀರಿ ಹೇಳಿ, ಅಪ್ರಿಷಿಯೇಟ್ ಮಾಡ್ತೀರಿ, ಎಸ್ ಪರವಾಗಿಲ್ಲಪ್ಪ ಅದರ ನಂಬಿಕಸ್ನ ಒಳ್ಳೆ ಆಳು ನೀನು ಅಂತ ಏನು ಮಾಡ್ತೀರಿ, ಅವನೇನು ಮಾಡ್ತೀರಿ ಅಪ್ರಿಷಿಯೇಟ್ ಮಾಡ್ತೀರಿ. ಆಮೇಲೆ ಯೋಚನೆ ಮಾಡಿದ್ದೀನಿ, ಇವಾಗ ಆ ಹತ್ರ ಮನುಷ್ಯ ಏನ್ರಿ ಒಬ್ಬ ಅಲರ್ಟಾಗಿ ಕಾಯ್ತಾ ಇದ್ದಾನೆ, ಅಯ್ಯೋ ಪರವಾಗಿಲ್ಲಪ್ಪ ನೀನು ಅಲರ್ಟಾಗಿ ಕಾಯ್ತಾ ಇದೆಯಾ, ಊಟ ಮಾಡಿದ್ಯಾ ಇಲ್ವೋ ಹಾಂ ಅಂತ ಕೇಳ್ತಾರೆ ಯಾರಾದರೂ ವಾಚ್ಮನ್ಗೆ, ಯಜಮಾನ ಊಟ ಮಾಡಿದೀನಪ್ಪ ಹೇಗಿದ್ಯಾ ಏನೋ ಅಂತ ಕೇಳ್ತಾರಾ? ಯಾರು ಕೇಳಕ್ಕೆ ಹೋಗಲ್ಲ ರೀ. ಸರಿ ಊಟ ಮಾಡಿಲ್ಲ ಅಂತಂದ್ಬಿಟ್ಟು, ಇಲ್ಲ ಸರ್ ಊಟ ಮಾಡಿಲ್ಲ ಅಂತಂದರೆ ಅವಾಗ ಅಯ್ಯೋ ಬಾಪ್ಪ ಬಾ ಅಂತ ಮನೆಗೆ ಕರ್ಕೊಂಡೋಗಿ ಅವನಿಗೆ ಊಟಕ್ಕೆ ಕುಣಿಸಿ ನಾವು ಅಡುಗೆ ಮಾಡಿ ಅವ್ನಿಗೆ ಊಟ ಬಡಿಸ್ತೀರಾ? ಬಡಿಸಲ್ಲ ಅಲ್ವರ. ಸರಿ ಅಲ್ಲೋಗಿ ತಿನ್ಕೋ ಅಂತಂದ್ಬಿಡ್ತೀರಿ, ಆಯ್ತು ಬೆಳಿಗ್ಗೆ ತಿನ್ಕೋ ಅಂತೇನೋ ಹೇಳ್ತೀರಿ ಅಷ್ಟೇ ಹೊರತು ನಾವು ಅವ್ರಿಗೆ ಅಡುಗೆ ಮಾಡಿ ಊಟಕ್ಕೆ ಕುಣಿಸಲ್ಲ ಅಲ್ವರ. ಅದೇ ಜೀಸಸ್ ಕ್ರಿಸ್ಟ್ ಏನು ಮಾಡ್ತಾರೆ ನೋಡ್ತೀನಿ, ಯಾರು ದೇವ್ರ ಮಕ್ಕಳು ಅಲರ್ಟಾಗಿ ಎಚ್ಚರಿಕೆಯಿಂದ ದೇವ್ರ ಕೆಲಸ ಮಾಡ್ತಾ ಇರ್ತಾರೋ, ದೇವ್ರು ಅವ್ರು ಮಾಡೋ ಕೆಲಸನ ಏನಪ್ಪ ಅಂದರೆ ಅವರೇ ನಡುನ್ನು ಕಟ್ಬಿಟ್ಟು ಕುಂಡ್ಕೋ, ನೀನು ನೀನು ಕೂತ್ಕೋ, ನಾನು ನಿನ್ಗೆ ಏನು ಮಾಡ್ತೀನಿ ಎಲ್ಲ ರೀತಿ ಸರ್ವ್ ಮಾಡ್ತೀನಿ ಅಂತ ಹೇಳ್ತಾರೆ. ಯೋಚನೆ ಮಾಡ್ತೀನಿ, ಇವಾಗ ಜೀಸಸ್ ಕ್ರೈಸ್ಟ್ ನಮಗೆ ಸರ್ವ್ ಮಾಡಿದ್ರೆ ನಮ್ಗೇನೋ ಕೊರತೆ ಇರ್ತದ, ಏನೋ ಕೊರತೆ ಇರ್ತದ?
ಇಲ್ಲ ರೀ, ಇರಲ್ಲ.
ನಮಗೆ ಏನೆಲ್ಲ ಬೇಕೋ ಎಲ್ಲವನ್ನು ಕ್ರೈಸ್ಟ್ ನೋಡ್ಕೊಂತಾರ್ರಿ. ಅದಕ್ಕೆ ಹೇಳಿದ್ದು ದೇವರಾಜ್ಯ ನೀತಿ ಅಂತ ತಕೊಪಟ್ಟಿ ಮಿಕ್ಕಿದ್ದು ಎಲ್ಲವೂ ನಿಮ್ಗೆ ಏನಾಗ್ತಾರೆ ಕೊಡೋದು. ನಾವೇನು ಮಾಡ್ತೀವಿ ಅಂದರೆ ಫಸ್ಟು ದೇವರಾಜ್ಯ ನೀತಿನೆಲ್ಲ ಮೂಲೆಗಿಟ್ಬಿಟ್ಟು ಫಸ್ಟು ಲೋಕದ ಕೆಲಸನೆಲ್ಲ ಸಖತ್ತಾಗಿ ನೋಡ್ತೀನಿ ನೋಡ್ರಿ ಅಂತೀನಿ, ಡೌಟೇ ಇಲ್ಲ ರೀ. ಅದರ ದೇವ್ರ ಮಕ್ಕಳು ಫಸ್ಟ್ ಆಫ್ ಆಲ್ ದೇವರು ಒಂದು ಒಂದು ವಾಕ್ಯಗಳನ್ನ ಕೇಳೋಕ್ಕೇನಾಗಲ್ಲ, ಬರಲ್ಲ ಆರಾಧನೆಗೆ ಬರಲ್ಲ, ಇಲ್ಲ ಈ ಥರ ವೀಕ್ಲಿ ಸ್ಟಡೀಸ್ ಮಾಡಿದ್ರೆ ಈ ವೀಕ್ಲಿ ಸ್ಟಡೀಸ್ಗೆ ಏನಾಗಲ್ಲ ಬರೋದಿಲ್ಲ, ಇಷ್ಟೊತ್ತಿಗೆ ಏನಪ್ಪ ಮನೆ ಕೆಲಸ ಅದರ ದೇವ್ರ ಮಕ್ಳು ಕೂತು ಆಸಕ್ತಿ ಕೇಳ್ಬೋದಲ್ಲ ಅದರ. ಇದನ್ನು ಕೇಳೋದಿಕ್ಕೂ ದೇವ್ರ ಮಕ್ಳಿಗೆ ಏನ್ರಿ ಕಷ್ಟ ಇದು. ನಾವೆಲ್ಲ ಆಸಕ್ತಿ ನೋಡಿಸ್ಬೇಕ್ರಿ. ಇಲ್ಲೇ ಹೇಳ್ತಾರೆ ಬೈಬಲ್, ಅದು ಹೇಳೋದು ಅಲ್ವರ ಏನ್ರಿ, ಯಾರು ಈ ಥರ ಕೂತ್ಕೊಂಡು ಎಚ್ಚರಿಕೆಯಿಂದ ಕಾಯ್ತಾ ಇರ್ತಾನೋ ಆ ಮನುಷ್ಯನ ಏನ್ರಿ ಭಾಗ್ಯವಂತರು. ಅಂಥವನ್ನ ನೋಡ್ಬಿಟ್ಟು ಕ್ರೈಸ್ಟ್ ಅವ್ರಿಗೆ ಏನು ಮಾಡ್ತಾರೆ, ಅಡುಗೆ ಬಡಿಸ್ತಂತ. ನಿಂಗು ತಮ್ಮ ನಿಂಗು ಅಂಥ ಸಹೋದರಗಳ ಮುಖಾಂತರ ಒಳ್ಳೆ ಗಟ್ಟಿಯಾದ ಆಹಾರಗಳನ್ನೇ ಮಾಡ್ತಾರೆ, ಕ್ರೈಸ್ಟ್ ಕೊಡ್ತಾರೆ. ಅದರ ಅದಕ್ಕೆ ನಾವು ಯೋಹಾನ 21ನೇ ಅದೇ ನೋಡ್ತಿರಲ್ಲ, ಯೇಸುಕ್ರಿಸ್ತು ಪುನರ್ತನಾಗಂಥ ವಿಚಾರದಲ್ಲಿ ಅಲ್ಲಿ ಮೂರನೇ ಸತಿ ಯೇಸುಕ್ರಿಸ್ತು ಕಾಣಿಸ್ಕೊಬೇಕಾರೆ ಶಿಷ್ಯನರೆಲ್ಲ ಮೀನು ಹಿಡಿಕೆ ಹೋಗಿರ್ತಾರೆ. ಯೇಸುಕ್ರಿಸ್ತು ದಡದತ್ತ ಬಂದ್ಬಿಟ್ಟು ಏನಪ್ಪಾ ಏನೋ ಮೀನು ಸಿಕ್ತಾ ಅಂತ ಕೇಳ್ತಾರೆ. ಇವರು ಶಿಷ್ಯನ ಏನು ಮಾಡ್ತಾರೆ, ಏನೂ ಇಲ್ಲ ಅಂತ ಹೇಳ್ತಾರೆ. ಆವಾಗ ನಿಮ್ಮ ಬಲೆನ ಈ ಕಡೆ ಹಾಕು ಅಂತ ಹೇಳ್ತಾರೆ. ಬಲೆನ ಈ ಕಡೆ ಹಾಕಿದ ತಕ್ಷಣ ರಾಶಿ ರಾಶಿ ಮೀನಾಗ್ತದೆ ಸಿಗ್ತದೆ. ಆವಾಗ ಶಿಷ್ಯನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಏ ಇವ್ರು ಯಾರು ನಮ್ಮ ಕರ್ತನು ಅಂತ. ಯಾರು ಏನು ಮಾತಾಡಲ್ಲ ರೀ, ಅದ ದಡದತ್ತ ಬರ್ತಾರೆ. ದಡದತ್ತ ಬರೋದಕ್ಕೆ ತಕ್ಷಣನೇ ಕ್ರೈಸ್ಟ್ ಆಲ್ರೆಡಿ ಏನು ಮಾಡಿದ್ವಿ, ಇವರಿಗೆ ಅಡುಗೆನ ಮಾಡಿಟ್ಟಿದ್ರು. ಏನು ಅಡುಗೆ ಮಾಡಿಟ್ಟಿದ್ರು ಓದೋ ನೋಡಿದ್ದೀನಿ, ಜಾನ್
ಮೀನು
ಟ್ವೆಂಟಿ
ರೊಟ್ಟಿ
ಹಾಂ ವೆರಿ ಗುಡ್ ಸ್ಟೋರ್, ಮೀನು ಮತ್ತೆ ರೊಟ್ಟಿ, ವೆರಿ ಗುಡ್. ಓದಿ ನೋಡಿ ಜಾನ್ 21, ಜಾನ್ 21 ವರ್ಸ್ 12 and 13 ಸಿಸ್ಟರ್. ಹಾಂ
ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯ ಪಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆಯೇ ಮೀನನ್ನು ಕೊಟ್ಟನು.
ನೋಡ್ರ,
ಯೇಸು ಸತ್ತು
ಅವ್ರಿಗೆ ರೊಟ್ಟಿ ಮತ್ತೆ ಮೀನು ಏನು ಮಾಡ್ತಾರೆ ಕೊಡ್ತಾರೆ. ಅದರ ಜೀಸಸ್ಗೆ ಎಷ್ಟು ಕೊಟ್ಟರೆ ಫುಡ್ ಕೊಡೋದೆ ಹೆಲ್ತಿ ಫುಡ್ ರೀ. ಅದರ ರೊಟ್ಟಿ ಅಂದರೆ ಸ್ವಲ್ಪ ಮೈಲ್ಡ್ ಆಗಿರೋದು ಅದರ, ಅಂದರೆ ಫಿಶ್ ಅಂದರೆ ಸ್ಟ್ರಾಂಗ್ ಫುಡ್, ವೆಜ್ ನಾನ್ ವೆಜ್ ಎರಡು ಬೊಕ್ಕುಶದಿಂದ ಏನು ತರ್ತಾರೆ, ಹಳೇದು ಮತ್ತು ಹೊಸ ವಸ್ತುಗಳ ಎರಡನ್ನೂ ಏನು ಮಾಡ್ತಾರೆ ಸಭೆಗೆ ಏನು ಮಾಡ್ತಾರೆ ಕೊಡ್ತಾರೆ. ಸಭೆಗೆ ಏನು ಪೌಷ್ಟಿಕ ಆಹಾರ ಬೇಕೋ, ಹೊತ್ತು ಹೊತ್ತಿಗೆ ಏನು ಆಹಾರ ಬೇಕೋ ಇದನ್ನು ಕೊಡೋದಿಕ್ಕೇನೆ ಏನ್ರಿ ದೇವ್ರು ಏನು ಇರ್ತಂತೆ, ದೇವರು ತನ್ನ ಭಕ್ತರುಗಳು ಏನು ಮಾಡ್ತಾ ಇರ್ತಾರೆ ಅಂತ. ಅದಕ್ಕೆ ನಮ್ಮ ಸಹೋದರು ಏನ್ರಿ ನಮ್ಮ ಬ್ರದರ್ ಅಸಲ್ ಬರಿಬೇಕಾದ್ರೆ 6ನೇ ವಾಲ್ಯೂಮ್ನ ಬರೀತಾರೆ, ಕೇಳ್ತಾರೆ ಒಂದು ಪ್ರಶ್ನೆ ಕೇಳ್ತಾರೆ ಬ್ರದರ್ಗೆ, ಏನಪ್ಪಾ ಅಂದರೆ ಇವಾಗ ಸಭೆ ಇದೆ, ಸಭೆ ನಡೆಸೋಕ್ಕೆ ಯಾರೂ ಇಲ್ಲ, ಸಭೆಯಲ್ಲಿ ಯಾರು ಯೋಗ್ಯವಾಗಿಲ್ಲ, ಅವಾಗ ಏನು ಮಾಡ್ತಾರೆ ದೇವರು ಅಂತ ಕೇಳ್ತಾರೆ ಅಂದರೆ ಅವಾಗ ಹೇಳ್ತಾರೆ ದೇವರು ಆ ಸಭೆ ನಡೆಸೋದಕ್ಕೆ ಏನ್ರಿ ಯೋಗ್ಯವಾಗಿರೋಂಥ ಸಹೋದರುಗಳನ್ನ ಏನು ಮಾಡ್ತಾರೆ ಅಲ್ಲಿ ದೇವರು ಎಬ್ಬಿಸ್ತಾರೆ. ಯಾರೋ ಒಬ್ಬರು ಅಯೋಗ್ಯವಾಗಿ ಕಂಡು ಬಂದ ಅಂತಂದರೆ ನಾವು ಏನು ಟೆನ್ಷನ್ ತೊಗೊಳ್ಬೇಕಾಗಲ್ಲ, ದೇವರು ಅದನ್ನ ಯೋಗ್ಯವಾಗಿರೋದನ್ನ ಅಲ್ಲಿ ಒಬ್ಬರನ್ನ ಏನು ಮಾಡ್ತಾರೆ ಯಾರೋ ಒಬ್ಬರನ್ನ ಎಬ್ಬಿಸ್ತಾರೆ ಅಂತ ಹೇಳ್ತಾರೆ. ಅದರ ಇದು ಏನಕ್ಕೆ ಅಂತಂದರೆ ಒಂದು ಸ್ಪಿರಿಚುವಲ್ ಫುಡ್ ಕೊಡೋಕ್ಕೆ, ಅಂದರೆ ಒಂದು ಸ್ಪಿರಿಚುವಲ್ ಆಗಿ ಒಳ್ಳೆ ಒಂದು ಸಹೋದರಗಳ ಮುಖಾಂತರ ನಡೆಸೋದಕ್ಕೆ ದೇವರೇನು ಮಾಡ್ತಾರೆ, ಏರ್ಪಾಡು ದೇವರೇ ಮಾಡ್ತಾರೆ. ಅದಕ್ಕೆ ಪೇತ್ರನ ಕೇಳ್ತಾರೆ ಇಲ್ಲ ಈ ಒಂದು ಯೋಹಾನ 21ನೇ ಅದರ ಮುಂದಕ್ಕೆ ಓದ್ಬೇಕ್ರೆ ಯೇಸುಕ್ರಿಸ್ತ ಪೇತ್ರನ ಕೇಳ್ತಾರೆ ನೀನು ನನ್ನ ಪ್ರೀತಿ ಮಾಡ್ತೀಯಾ ಅಂತ. ಅವಾಗ ಹೇಳ್ತಾ ಅವ್ನು ಸರಿ ಪ್ರೀತಿ ಮಾಡ್ತೀನಿ, ಸರಿ ಪ್ರೀತಿ ಮಾಡ್ತಾನೆ, ನೀನು ಪ್ರೀತಿ ನೋಡಿಸು, ಎಲ್ಲಿ ನೋಡಿಸು ಪ್ರೀತಿನ ಅಂತಂದರೆ ನಿನ್ನ ಸ್ವಂತ ಕೆಲಸ ಮಾಡೋದಲ್ಲ, ಮೀನು ಹಿಡಿಯಕ್ಕೆ ಹೋಗೋದಲ್ಲ, ಸಮುದ್ರ ಡುಬ್ಕಿ ಹೊಡಿಯಕ್ಕೆ ಹೋಗೋದಲ್ಲ, ಎಲ್ಲನೂ ಕರ್ಕೊಂಡು ಹೋಗ್ಬಿಡೋದಲ್ಲ ಮೀನು ಹಿಡಿಯಕ್ಕೆ ಅಂತಂದ್ಬಿಟ್ಟು. ನೀನೇನು ಮಾಡೋ ಮಂದಿನ ಏನು ಮಾಡಿ ನೀನು
ಮೇಯಿಸು
ಕುರಿಮರಿಗಳು ಮೂರು ಥರ ಹೇಳ್ತಾ ಉಂಟೆ, ಕುರಿಮರಿಗಳನ್ನ ಮೇಯಿಸು, ಮಂದೆನ ಮೇಯಿಸು ಅಲ್ವರ, ಕುರಿಗಳನ್ನ ಮೇಯಿಸು ಅಂದರೆ ಕ್ಯಾಟಗರಿ ಇರ್ತಾರೆ ಸಭೆಯಲ್ಲಿ, ಎಲ್ಲರೂ ಈಕ್ವಲ್ ಆಗಿರಲ್ಲಿ, ಒಬ್ರು ವೀಕ್ ಆಗಿರ್ತಾರೆ, ಒಬ್ರು ಡಲ್ ಆಗಿರ್ತಾರೆ, ಒಬ್ಬರು ಸ್ಟ್ರಾಂಗ್ ಆಗಿರ್ತಾರೆ. ಇವ್ರನ್ನ ಮೇಯಿಸು, ಮೇಯ್ಸಕ್ಕೆ ಇಷ್ಟ ಇದೆಯಾ? ಎಸ್. ಅದಕ್ಕೆ ಜವಾಬ್ದಾರಿ ಯಾರು ಕೊಟ್ಟಿದ್ದೋ? ಇವಾಗ ಪೇತ್ರ ಏನಾರ ಇಲ್ಲ ಸ್ವಾಮಿ ನನ್ನ ಕೈಲಿ ಆಗಲ್ಲ ಸ್ವಾಮಿ ಮೇಯ್ಸೋದಕ್ಕೆ, ನಾನು ಮೀನೇ ಹಿಡಿತೀನಿ ಅಂದ್ರೆ ಏನು ಮಾಡಿದ್ರು ಯೇಸು ಕ್ರಿಸ್ತು? ಯೇಸು ಕ್ರಿಸ್ತು ಬಲವಂತನೇ ಮಾಡ್ತಾರೆ, ಬಿಡಪ್ಪ ಕಥ ನೋ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಬ್ರು ಏನು ಮಾಡ್ತಾರೆ ಆಲ್ಟರ್ನೇಟ್, ದೇವರು ಸಿದ್ಧ ಮಾಡ್ತಾರೆ. ಯೂದಾಸ್ ಏನು ಮಾಡಿದ್ರು, ಬಿಟ್ಟೋದ್ರು. ಯೂದಾಸ್ ಬಿಟ್ಟೋಗಿದ ತಕ್ಷಣ ದೇವ್ರು ಕಣ್ಣೀರ್ಬಿಟ್ಟು ಯೇಸು ಕ್ರಿಸ್ತು ಕಣ್ಣೀರ್ಬಿಟ್ಟು ಅಲ್ಲೋ ಗುಳೆಕೊಂಡ್ರ ಅಷ್ಟೇ. ಇದು ಗಾಡ್ಸ್ ಪ್ಲಾನ್ ಅಲ್ಲಿ ಆಗಬೇಕಾಗಿತ್ತು. ಸಿಫ್ಟಿಂಗ್ ಅಂತ ಹೇಳ್ತಾರೆ ಅಲ್ರ ಏನ್ರಿ, ಗೋಧಿನೇನ್ರಿ ಓಣಿಯಂಥದ್ದು, ಗೋಧಿಗಳೈತೆ. ಈ ಗೋಧಿಗಳನ್ನ ದೇವ್ರೇನು ಮಾಡ್ತಾರೆ, ಓಣಿತಾರೆ. ಅದರ ಗೋಧಿನ ಓಣಿಯೋದು ಯಾರ ಕೆಲಸ ಅಪ್ಪ? ಅದೇ ದೇವ್ರ ಕೆಲಸ. ನಾವೇನು ಮಾಡೋಕ್ಕೆ ಹೋಗ್ಬಿಡೋದು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡೋದು. ಅದರ ಗೋಧಿಯಾಗಿದ್ದರೆ ಇರ್ತಾರೆ, ಅದರ ಇದ್ದು ಅಂತಂದರೆ ನಾವೇನು ಅರ್ಥ ಮಾಡ್ಕೊಬೇಕು ಇದು ನಿಜವಾದ ಗೋಧಿ ಅಂತ. ಅಂದ್ರ ಗೋಧಿ ಎಲ್ಲ ಅಂತಂದರೆ ದೇವ್ರೇನು ಮಾಡ್ತಾರೆ, ಆದ್ರೆ ಇನ್ನೊಂದು ಗೋಧಿನ ಏನು ಮಾಡ್ತಾರೆ ಏರ್ಪಾಡು ಮಾಡ್ತಾರೆ. ಯೂದಾಸ್ ಹೋಗ್ಬಿಟ್ಟು ಅಂತಂದ್ಬಿಟ್ಟು ದೇವ್ರ ಕೈ ಬಿಟ್ಬಿಟ್ರ, ದೇವ್ರು ನೆಕ್ಸ್ಟ್ ಯಾರನ್ನ ಆಯ್ಕೆ ಮಾಡ್ಕೊಂಡ್ರ? ಮತ್ತೀಯ ಮತ್ತೀಯ ದೇವ್ರ ಆಯ್ಕೆ ಆಗಿತ್ತಾ? ಪೌಲ್ ಅಪೋಸ್ಟ್ಲ್ ಪೌಲ್ ಅದರ ಮತ್ತೀಯ ದೇವ್ರ ಆಯ್ಕೆ ಆಗಿರಲಿಲ್ಲ, ಅದಕ್ಕೆ ದೇವ್ರು ಮಾಡ್ತಾರೆ ಅಪೋಸ್ಟ್ಲ್ ಪೌಲ್ ಆಯ್ಕೆ ಮಾಡ್ತಾರೆ. ವಿಚಾರಿಸ್ತಾ ಮಾಡಿರ್ತೀನಿ ನಮಗೆ ಎನ್ಕರೇಜ್ ಆಗಿ ಬರ್ತಿರೋದೇ ಯಾರ ರೈಟಿಂಗ್ಸು? ಅಪೋಸ್ಟ್ಲ್ ಪೌಲ್ ರೈಟಿಂಗ್ಸ್. ಯೋಚನೆ ಮಾಡಿ, ಅಪೋಸ್ಟ್ಲ್ ಪೌಲ್ ರೈಟಿಂಗ್ ತೆಗೆದುಬಿಟ್ರಿಯಪ್ಪ, ನೀವು ಬುಕ್ಕಲ್ಲೇ ತೆಗೆದುಬಿಟ್ಟು ಹಂಗೆ ಓದಿ ಅಂತೀನಿ ಹೊಸ ಮಾಡಿಕೆ, ಅಷ್ಟು ಪವರ್ ಇದೆಯಾ ಅಂದರೆ ಇಲ್ಲ.
ಇಲ್ಲ
ಅಲ್ಲಿ ಹೇಳ್ತಾರೆ ಇಸ್ ರೈಟಿಂಗ್ಸ್ ಆರ್ ವೆರಿ ಪವರ್ಫುಲ್ ಅಂತ. ಅಪೋಸ್ಟ್ಲ್ ಪೌಲ್ಗೆ ಏನು ಮಾಡ್ತಾರೆ ಅಪ್ರಿಷಿಯೇಟ್ ಮಾಡಿ ಬರೀತಾರೆ ಸಹೋದರುಗಳು. ಆದರೆ ಬಾಡಿಲಿ ಪ್ರೆಸೆನ್ಸ್ ಹೆಂಗಿದ್ರೆ ನೋಡೋಕ್ಕೆಲ್ಲ ಒಂಥರ ಅಟ್ರಾಕ್ಟಿವ್ ಆಗಿಲ್ಲ, ಒಂಥರ ಗೆಲುವಾಗಿಲ್ಲ, ಮನುಷ್ಯ ನೋಡೋಕ್ಕೆ ಒಂಥರ ಡಲ್ ಆಗಿದ್ದಾರೆ ಅಂತ ಬೈಬಲ್ ಕೊಟ್ಟವ್ರೆ. ಆದರೆ ಅವ್ರ ಸ್ಪೀಚ್ ಹಿಂಗಿತ್ತಂತೆ, ಅವ್ರ ಸ್ಪೀಚ್ ಅವ್ರ ರೈಟಿಂಗ್ಸ್ ಎಲ್ಲ ಇವತ್ತು ಕೂಡ ಏನಾಗಿದೆ ಬಲಶಾಲಿ ಆಗಿದೆ ಅಂತ ಹೇಳ್ತಾರೆ. ಅದರ ಇದು ದೇವ್ರ ಮಕ್ಕಳುಗಳಿಗೆ ಆಹಾರ ಕೊಡಬೇಕು ಅಂತ ದೇವ್ರು ಏನು ಮಾಡಿದ್ರು, ಯಾರ ಮುಖಾಂತರ ಕೊಡಬೇಕು ಅಂತ ದೇವ್ರು ಚೆನ್ನಾಗಿ ಗೊತ್ತು. ಅದಕ್ಕೆ ದೇವ್ರು ಏನು ಮಾಡೋರು ಅಂತ ಅವ್ರನ್ನ ಫಿಕ್ಸ್ ಮಾಡೋರು. ಇವಾಗ ಯೋಚನೆ ಮಾಡಿದ್ದೀರಿ, ಯೂದಾಸ್ ಇದ್ರೆ ಇಷ್ಟು ಕೆಲಸ ಆಗ್ಬೋದಾಗಿತ್ತಾ? ಇಷ್ಟೊಂದು ಎನ್ಕರೇಜ್ ಬರ್ತಾಯ್ತಾ? ಯೋಚನೆ ಮಾಡ್ರಿ ಅದರ, ನಮ್ಗೆ ಗೊತ್ತಿಲ್ಲ. ಆದರೆ ದೇವರು ತನ್ನ ಪ್ಲಾನಲ್ಲಿ ಏನು ಮಾಡಿದ್ರು, ಒಂದು ಫಿಕ್ಸ್ ಮಾಡಿದ್ರು. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಪ್ರಕಾಶವುಳ್ಳ ದೂತನಾಗಿ ಬಂದು ಭೂಮಿಗೆ ಏನು ತಂದವರಂತೆ, ಬೆಳಕು. ಅವರ
ಬೆಳಕು.
ನಿಮಿತ್ತವಾಗಿ ಭೂಮಿಯು ಏನ್ರಿ ಪ್ರಕಾಶವುಳ್ಳದಾಯಿತು ಅಂತ ಹೇಳ್ತಾರ. ಅರ್ತ್ ವಾಸ್ ಎನ್ಲೈಟೆಂಡ್ ಅಂತ ಹೇಳ್ಬೇಕಾರೆ ದೇವ್ರ ಮಕ್ಕಳಿಗೆ ಸತ್ಯಾರ್ಥಗಳನ್ನ ಕೊಟ್ಟರು. ಇವತ್ತು ಯೋಚನೆ ಮಾಡ್ತೀವಿ, ನಾವು ಎಂಥ ಆಹಾರ ತಿಂತಾ ಇದ್ದೀರಿ, ಈ ಬಲವಾಗಿರೋಂಥ ಆಹಾರ ನಮ್ಗೆ ನಿಜವಾಗ್ಲೂ ಇವತ್ತು ಈ ಕೇಳೋಂಥ ದೇವ್ರ ವಾಕ್ಯಗಳಿದೆಯಲ್ಲ, ಇದು ನಿಜವಾಗ್ಲೂ ಸ್ಟ್ರಾಂಗ್ ಆಗಿದೆಯಾ ನಮಗೆ, ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತದ?
ಹೌದು
ಎಸ್ ಅಲ್ವರ, ಇದನ್ನು ತಿನ್ಬೇಕ್ರಿ ದೇವ್ರ ಮಕ್ಕಳು ಅಲ್ರ. ತಿಂದರೆ ನಮ್ಗೇನಿಸ್ತದೆ, ಇವಾಗ ಯೋಚನೆ ಮಾಡ್ತೀವಿ, ನಮ್ಗೆ ಒಳ್ಳೆ ವಾಕ್ಯನ ಕೇಳಿದ್ರೆ ನಮ್ಗೇನಾಗ್ತಿರ ಒಂದು ಎನರ್ಜಿ ಬರ್ತಾರ, ಬೂಸ್ಟ್ ಬರ್ತಾರ, ನಮ್ಗೆ ಶಕ್ತಿ ಬರ್ತಾರ, ನಾವು ಹಳೇದನ್ನೆಲ್ಲ ಬಿಡಬೇಕು ಒಳ್ಳೆ ಥರ ಬರಬೇಕು ಅಂತ ನಮ್ಗೆ ಅನಿಸ್ತದ ಇಲ್ವಾ?
ಅನ್ಸುತ್ತೆ.
ಅನಿಸ್ತದೆ ನನಗೂ, ಇವತ್ತು ಅನಿಸ್ತದ್ರಿ ಹೇಳ್ತೀನಿ, ನಾನು ಇವತ್ತು ಕೂಡ ಹೇಳ್ತೀನಿ ಹೇಳ್ತೀನಿ, ನನಗೆ ಇವತ್ತು ಫೀಲ್ ಆಗ್ತಿರೋದು ಯಾರೊಬ್ರು ಒಳ್ಳೆ ಬ್ರೋಸ್ಗಳು ಚೆನ್ನಾಗಿ ಮಾತಾಡಿದ್ರೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆ ಗೊತ್ತಾ, ಆ ದೇವ್ರು ನಂಗೆ ಏನು ಮಾಡಿದ್ರೆ ಒಳ್ಳೆ ವಾಕ್ಯ ನಂಗೆ ಏನು ಮಾಡಿದ್ರೆ ಕೊಟ್ಟಿದ್ದಾರೆ, ನನ್ನ ಬಲ ಪಡಿಸ್ತಾ ಇದ್ದಾರೆ ಅದರ. ಇದು ನಮಗಿರ್ಬೇಕ್ರಿ ಯಾವಾಗ ಫೀಲಿಂಗ್, ಆವಾಗೇ ನಾವು ಹದ್ದು ಅಂತ ಅರ್ಥ. ಹದ್ದುಗೆ ಎಷ್ಟು ಜನ ಬೇಕಾದ್ರೆ ಕೊಡ್ರಿ, ತಿಂತಾನೆ ಇರ್ತಾರೆ, ಅದು ಯಾವತ್ತೂ ಬೇಜಾರಾಗಲ್ಲ ಅದರ. ಆ ಥರ ದೇವ್ರ ಮಕ್ಳು ಏನಾಗಿರ್ಬೇಕು, ಆಸಕ್ತಿ ಉಳ್ಳವರಾಗಿರ್ಬೇಕು ಅದರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋಗಳೇ, ನಾವೇನು ಮಾಡೋಣ ಇವತ್ತು ರೆವಲೇಷನ್ ಸ್ಟಡಿ ನಾವೇನು ಮಾಡೋಣ ಇಲ್ಲಿ ನಾವು ಸ್ಟಾಪ್ ಮಾಡೋಣ.